ಜೀವಯತ್ಯಖಿಲಶಕ್ತಿಧರಸ್ವಧಾಂನ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತೆ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗಿಡೇ ಚೇತೋಹಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದಂತಹ ಶ್ರೀಮದ್ ಭಗವದ್ಗೀತೆ ವಿಶ್ವದ ಮಹೋನ್ನತವಾಗಿರತಕ್ಕಂತಹ ಕೃತಿ, ಸ್ವತಃ ಭಗವಂತನ ಬಾಯಿಂದ ಉಪದಿಷ್ಟವಾಗಿ ಬಂದಂತಹ ಅತ್ಯಂತ ಹಿರಿಮೆ ಅದರದ್ದು. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ, ಪದ್ಮನಾಭನ ಮುಖ ಪದ್ಮದಿಂದ ಬಂದಂತಹ ಗೀತೆ ಸಕಲ ಶಾಸ್ತ್ರಗಳ ಸಾರ. ಶ್ರೀಮದ್ ಆಚಾರ್ಯರು ಅದನ್ನು ಬಗೆ ಬಗೆಯಾಗಿ ವರ್ಣನೆ ಮಾಡ್ತಾರೆ. ತಮ್ಮ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ನಿರ್ಣಯನ ಎರಡು ಗ್ರಂಥಗಳೆಲ್ಲ ಹಿರಿಮೆಯನ್ನು ಸಾರ್ತಾರೆ. ಎಷ್ಟು ಮಹೋನ್ನತವಾದ ಕೃತಿ ನಮ್ಮ ನಿತ್ಯ ಜೀವನದ ಪ್ರಗತಿಗೆ ಮತ್ತು ಮೋಕ್ಷದ ಸಂಪಾದನೆಗೆ ಭಗವದ್ಗೀತೆಯಿಂದ ಆಗ್ತಕ್ಕಂಥ ನೆರವು ಅನುಪಮ ಎಂಬುದನ್ನು ತಿಳಿಸಿಕೊಡ್ತಾರೆ. ಅದರ ಮಹಿಮೆಯನ್ನು ಸ್ವತಃ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ 18 ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡ್ತಾರೆ. 18 ಅಧ್ಯಾಯದ ಭಗವದ್ಗೀತೆಗೆ 18 ಅಧ್ಯಾಯದ ಮಹಾತ್ಮ್ಯ, ಒಂದು ಅಧ್ಯಾಯಕ್ಕೆ ಒಂದೊಂದು ಮಹಾತ್ಮ್ಯವನ್ನು ಹೇಳ್ತಾ ಅದು ಎಷ್ಟು ಪರಿಪೂರ್ಣವಾದ ಕೃತಿ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ನಿನ್ನೆ ಹೇಳಿದಂತೆ ಭಗವದ್ಗೀತೆಯ ಶ್ಲೋಕಗಳ ಸಂಖ್ಯೆ 701 ಆದರೆ ಪದ್ಮಪುರಾಣದ ಗೀತಾ ಮಹಾತ್ಮೆಯ ಶ್ಲೋಕಗಳ ಸಂಖ್ಯೆ ಸರಿಯಾಗಿ 1023 ಶ್ಲೋಕಗಳು. ಮಹಿಮೆ ಗೀತೆಗಿಂತ ಮಹಿಮೆಯೇ ಹೆಚ್ಚು ಹೇಳ್ತಾ ಅದರಿಂದ ಫಲಶ್ರುತಿ ಕೇಳಿದಾಗ ಜನಗಳಿಗೆ ಆಧಾರ ಹುಟ್ಟುತ್ತೆ ಕೃತಿಯನ್ನು ಓದೋದಕ್ಕೆ ಕೇಳೋದಕ್ಕೆ. ಅಂಥ ಒಂದು ಅಪೂರ್ವವಾದ ಕಾರ್ಯವನ್ನು ಮಾಡಿ ನಿನ್ನೆ ದಿವಸ ಹೇಗೆ ಸ್ವತಃ ಭಗವಂತ ಭಗವದ್ಗೀತೆ ಎಷ್ಟು ಚೆನ್ನಾಗಿದೆ ಅಂದರೆ ತಾನೇ ಅಭಿನಯಿಸಿ ತೋರಿಸಿದನೆ. ನನ್ನ ರೂಪ ಭಗವದ್ಗೀತೆ, ನನ್ನ ರೂಪ ಅದು ಒಂದು. ಮೊದಲ 5 ಅಧ್ಯಾಯಗಳು 5 ತಲೆಗಳು, ಅನಂತರದ 10 ಅಧ್ಯಾಯಗಳು 10 ಕೈಗಳು, 16ನೇದು ಉದರ, 17 ಮತ್ತು 18ನೇದು ಪಾದಗಳು. ಹೀಗೆ ಭಗವಂತನ ಭವ್ಯವಾದ ಆಕೃತಿಯ ಒಂದು ಸ್ಮಾರಕವಾಗಿ ಭಗವದ್ಗೀತೆ ಇದೆ ಅಂತ ಹೇಳಿ ಅದರ ಮೊದಲ ಅಧ್ಯಾಯದ ಮಹತ್ವವನ್ನಾಗಿ ಸುಶರ್ಮ ಬ್ರಾಹ್ಮಣನ ಕಥೆ ಹೇಳ್ತಾರೆ. ಪರಮ ಪಾಪಿಯಾದ ಅವನು ಒಬ್ಬ ವೇಶ್ಯ ಕೊಟ್ಟಂತಹ ಭಗವದ್ಗೀತೆಯ ಮೊದಲ ಅಧ್ಯಾಯದ ಕೆಲವು ಶ್ಲೋಕಗಳ ಫಲದಿಂದ ಎಷ್ಟು ಅನರ್ಥದಿಂದ ಪಾರಾದ ಅಂತ ತಿಳಿಸಿದ್ದಾರೆ. ಅದೆಲ್ಲ ನೋಡಿದಾಗ ಭಗವದ್ಗೀತೆ ಪತಿತರನ್ನ ಪಾವನ ಮಾಡತಕ್ಕಂತಹ ಕೃತಿ ಅನ್ನೋದು ಸಿದ್ಧವಾಯಿತು. 2ನೇ ಅಧ್ಯಾಯದ ಮಹತ್ವ ಹೇಳ್ತಾ ಅಪೂರ್ವವಾದ ಕಥೆ ಹೇಳ್ತಾರೆ. ಪುರಂದರಪುರ ಅಂತ ಒಂದು ಊರು, ಅಲ್ಲಿ ದೇವಶರ್ಮ ಅಂತ ಒಬ್ಬ ಬ್ರಾಹ್ಮಣ. ನಿನ್ನೆ ಬ್ರಾಹ್ಮಣ ಭಾರಿ ದುಷ್ಟ ಬ್ರಾಹ್ಮಣ, ದುರಾಚಾರಿ. ಇವನು ಭಾರಿ ಸದಾಚಾರಿ ಬ್ರಾಹ್ಮಣ. ಇವನು ಆಗಿನ ಕಾಲದ ಬ್ರಾಹ್ಮಣರು ಹೇಗಿರಬೇಕು ಹಾಗೇ ಇದ್ದ ಬ್ರಾಹ್ಮಣ, ಸದಾಚಾರದ ಮೂರ್ತಿಮತ್ತಾದ ರೂಪದಂತೆ ಇದ್ದ. ಪ್ರತಿನಿತ್ಯದಲ್ಲೂ ಕೂಡ ಸಂಧ್ಯಾ ವಂದನ, ದೇವಪೂಜಾದಿಗಳು, ಬ್ರಹ್ಮಯಜ್ಞ, ವೈಶ್ಯದೇವಾದಿಗಳನ್ನು ಮಾಡೋದ್ರ ಜೊತೆಗೆ ಕಾಲಕಾಲಕ್ಕೆ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಂತೆ. ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದ, ದಾನದಲ್ಲಿ ನಿಸ್ಸೀಮನಾಗಿದ್ದ. ಎಲ್ಲ ವಿಧವಾದ ಸಾಧನೆಯನ್ನು ಅವನು ಸೇರ್ಕೊಂಡಿತ್ತು. ವೇದಾಧ್ಯಯನದಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಪಡೆದಿದ್ದಂತೆ, ಎಲ್ಲ ಗುಣಗಳ ಖಣಿಯವನು. ಆದರೆ ಅವನ ಮನಸ್ಸಿಗೆ ಶಾಂತಿ ಮಾತ್ರ ಇದ್ದಿಲ್ಲವಂತೆ. ಇದು ಆ ಗಮನಿಸಬೇಕಾದ ಅಂಶ. ಎಲ್ಲ ಮಾಡ್ತಿದ್ದ, ನೆಮ್ಮದಿ ಮಾತ್ರ ಇರಲಿಲ್ಲ. ನಮ್ಮ ಜನಕ್ಕೆ ಇಷ್ಟೇ ಕೇಳಿಬಿಟ್ರೆ ಖುಷಿಯಾಗುತ್ತೆ. ಅವ್ನು ನೆಮ್ಮದಿ ಅದನ್ನು ಮಾಡಿ ನೆಮ್ಮದಿ ಇಲ್ಲ ಅಂದ್ರೆ ನಾವು ಮಾಡಿ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ಅಷ್ಟೇ. ಅವ್ರು ಸರಿಯಾಗಿ ಮಾಡಿದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಯಾವುದೋ ವಾರಕ್ಕೊಮ್ಮೆ ಸಂಧ್ಯಾ ಅಂದ ಮಾಡಿ ಏನು ಉಪಯೋಗ ಆಗುತ್ತೆ, ಬಿಟ್ಟೇ ಬಿಡೋದು ಅಂತ ಹೇಳಿ ತಿಳ್ಕೊಂಡ್ರೆ ಆ ಅರ್ಥ ಅಲ್ಲ, ಅದು ತಾತ್ವಿಕವಾದ ಅರ್ಥ. ಅದು ಯೋಚನೆ ಮಾಡ್ದ ಅವನು, ನಮ್ಮತ್ತೆ ನೆಗೆಟಿವ್ ಥಿಂಕಿಂಗ್ ಮಾಡಲಿಲ್ಲ. ಇದೆಲ್ಲ ಮಾಡದೆ ನೆಮ್ಮದಿ ಸಿಗಲಿಲ್ಲ ಅಂದ್ರೆ ಬಿಟ್ಟುಬಿಡೋಣ ಅಂತ ಯೋಚನೆ ಮಾಡಲಿಲ್ಲ. ಅವನಿಗೆ ಗೊತ್ತಿದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮಾಡಲೇಬೇಕು. ಅರ್ಹ ಸಂಧ್ಯಾಮುಪಾಸೀತ, ಕರ್ಮ ಎಂದೂ ವ್ಯರ್ಥ ಅಲ್ಲ. ಶಾಸ್ತ್ರ ಹೇಳಿದ್ದನ್ನು ಸರಿಯಾದ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನೋ ಒಂದು ಡಿಫೆಕ್ಟ್ ಇದೆ ಅಂತ ಅರ್ಥ, ನೆನಪಿರಬೇಕು. ಇವತ್ತು ಎಲ್ಲ ಇದ್ದು ಮುಂದೆ ವೆಹಿಕಲ್ ಹೋಗ್ತಾ ಇಲ್ಲದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ವೆಹಿಕಲ್ ಹೋಗೋದು ಶಕ್ತಿ ಇರೋ ನಿಜ, ಹೋಗ್ತಾ ಇಲ್ಲ ಏನೋ ಒಂದು ಸರಿ ಸಮಸ್ಯೆ ಇದೆ. ಏನ ಸಮಸ್ಯೆ ತುಂಬ ಯೋಚನೆ ಮಾಡಿದ ಅವನಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅಂತ ಹೊತ್ತಲ್ಲಿ ಜ್ಞಾನಿಗಳನ್ನು ಕೇಳಬೇಕು ಅಂತ ಹೇಳುತ್ತೆ. ನಮಗೆ ರೋಗ ಬಂದಾಗ ವೈದ್ಯರ ಹತ್ರ ಹೋದಾಗ ಗೊತ್ತು, ಹೋಗೋದು ಗೊತ್ತು ನಮಗೆ. ಸಂಶಯ ಬಂದಾಗ ತಿಳಿದವರ ರೋಗ ಅಭ್ಯಾಸ ನಮಗೆ ಗೊತ್ತಿಲ್ಲ. ಈಗ ನಾವು ತಿಳಿದವರು ನಾವೇ ತಿಳ್ಕೊಂಡ್ಬಿಟ್ಟಿರೋದು ಪರಿಚಿತಿ ಆಗುತ್ತೆ. ಇಲ್ಲೆಲ್ಲ ಉತ್ತರ ನಾವೇ ತಿಳ್ಕೊಂಡ್ಮೇಲೆ ಅದೇ ಫೈನಲ್ ಅಂತ ತಿಳಿದ್ರೆ ತಪ್ಪಾಗುತ್ತೆ. ರೋಗದ ಬಗ್ಗೆ ಎಚ್ಚರಿಕೆ, ನೆಗಡಿ ಕೆಮ್ಮಂದ ಹೋಗ್ಬಿಡ್ತಾನೆ ತಕ್ಷಣ. ಆರೋಗ್ಯದ ಬಗ್ಗೆ ಭಾರಿ ಎಚ್ಚರ ವಹಿಸ್ತದೆ, ದೇಹದ ಬಗ್ಗೆ ವಹಿಸಿದ ಎಚ್ಚರವನ್ನ ಜೀವದ ಬಗ್ಗೆ ವಹಿಸಿದ್ರೆ ಯಾರು ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ. ದೇಹದ ನಶ್ವರ ಅದ್ರ ಬಗ್ಗೆ ಅಷ್ಟು ಕಾಳಜಿ ಪಡ್ತಿರಲ್ಲ, ಜೀವ ಶಾಶ್ವತ ಅದ್ರ ಬಗ್ಗೆ ಎಷ್ಟು ಎಚ್ಚರ ವಹಿಸಬೇಕು. ಯೋಚನೆ ಮಾಡ್ದ ಇನ್ನೊಬ್ಬರು ಕೇಳಬೇಕು ಅಂತ ಎಷ್ಟು ಮುಖ್ಯನ ತಿಳಿದವರು ಕೇಳಬೇಕು. ಈ ಮಧ್ಯೆ ಯಾರು ಕೇಳಿ ನಾವು ರೋಗ ಬಂದಿದೆ ಅಂತ ಹೇಳಿ ಇಂಜಿನಿಯರ್ ಹತ್ರ ಹೋಗೋದಿಲ್ಲ, ಡಾಕ್ಟರ್ ಹತ್ರ ಹೋಗ್ತೇವೆ. ದೂರ ಹತ್ರ ಹುಡ್ಕೊಂಡು ಹೋಗ್ತೇವೆ, ದೂರ ಕೂಡ ಬೇರೆಯವರು ಹೋಗ್ತಾರೆ. ಎಷ್ಟೋ ಜನಗಳು ಬೇರೆ ದೇಶಕ್ಕೂ ಹೋಗ್ಬಿಡ್ತಾರೆ ಅತ್ಯಂತ ಅನಿವಾರ್ಯವಾದ. ಯೋಚನೆ ಮಾಡಿದ ಅವನ ದೈವ ಪಾಪ. ಆ ಊರಿಗೆ ಒಬ್ಬ ಜ್ಞಾನಿ ಬ್ರಾಹ್ಮಣ ಬಂದರೆ, ಮಹಾ ತಪಸ್ವಿ ಆದಂತಹ ಜ್ಞಾನಿ ಬಂದಿದ್ದ. ತುಂಬಾ ಜನ ಆಗಿನ ಕಾಲಕ್ಕೆ ಜ್ಞಾನಿಗಳು ಬಂದ್ರೆ ಸುದ್ದಿ ಆಗೋದು, ಇವತ್ತು ಯಾರೋ ಬಂದ್ರೆ ಸುದ್ದಿ ಆಗಿಬಿಡುತ್ತೆ. ರಾಜಕಾರಣಿಗಳು ಸುದ್ದಿ ಆಗುತ್ತೆ, ಇದು ಜ್ಞಾನಿಗಳು ಬಂದ್ರೆ ಭಾರಿ ಸುದ್ದಿ ಆಗ್ತಿತ್ತು. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೇತ್ ಅಂತ ಶಾಸ್ತ್ರ ಹೇಳುತ್ತೆ. ಹೋದ, ಶ್ರದ್ಧಾಭಕ್ತಿಯಿಂದ ಸೇವಿಸಿದ, ಆಮೇಲೆ ಅವರನ್ನ ಅವ್ರಿಗೇನು ಅಂತ ಕೇಳಿದ. ಹಾಗೆ ಹೇಳ್ಕೊಂಡ, ಸ್ವಾಮಿ ಹೀಗಾಗಿದೆ, ನಾನು ಸಾಧನೆಗೆ ಏನು ಬೇಕು ಎಲ್ಲ ಮಾಡ್ತಾ ಇದ್ದೆ, ಕರ್ಮಲೋಪ ಏನೂ ಆಗಿಲ್ಲ, ಮನಸ್ಸಿಗೆ ನೆಮ್ಮದಿ ಮಾತ್ರ ಸಿಗ್ತಾ ಇಲ್ಲ, ಏನಿದೆ ರಹಸ್ಯ ಅಂತ ಕೇಳಿದ. ಅವ್ರು ಹೇಳಿದರು, ಅವರು ಒಳ್ಳೆ ತಿಳಿದವರಾದ್ರಿಂದ ಹೇಳ್ತಾರೆ, ನೋಡು ನಿನಗೆ ಉತ್ತರ ಸಿಗಬೇಕಾದ್ರೆ ಈ ಊರಲ್ಲಿರಬೇಡ, ಸೌಪುರ ಅಂತ ಒಂದು ಊರಿದೆ, ಸೌಪುರ ಅಂತ ಊರಿದೆ, ಅಲ್ಲಿ ಹೋಗು. ಅಲ್ಲಿ ಒಬ್ಬ ಬ್ರಾಹ್ಮಣನ ಹೆಸರು ಹೇಳೋದಿಲ್ಲ, ಒಬ್ಬ ಕುರುಗ ಇದ್ದಾನೆ ಅವನತ್ರ ಹೋಗು ಅಂತ ಹೇಳ್ತಾರೆ. ಒಬ್ಬ ಕುರಿಕಾಯಿನಿದ್ದಾನೆ ಅವನತ್ರ ಹೋಗೋದು ಪ್ರಶ್ನೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ಇದು ಅರ್ಥ ಮಾಡಿಕೊಂಡ್ರೆ ಧರ್ಮವ್ಯಾಧನ ಕಥೆ ಹೇಗೆ ಬಂತಲ್ಲ ಮಹಾಭಾರತದಲ್ಲಿ, ಹಾಗೆ ಈತನ ಕಥೆ ಬರುತ್ತೆ. ಅವನು ವ್ಯಾಧನಾಗಿ ಧರ್ಮ ವ್ಯಾಧ, ವ್ಯಾಧ ವೃತ್ತಿನೇ ಅಧರ್ಮದ್ದು, ಅಂತಲ್ಲಿ ಧರ್ಮ ಉಳಿಸಿಕೊಂಡ ಎಷ್ಟು ಪುಣ್ಯಾರ್ಥನಾಗಿರಬೇಕು. ಇವನು ಕುರಿ ಕಾಯೋನು ಅಂತ ಹೊತ್ತಿನಲ್ಲಿ ಅವನಿಗೆ ಗೊತ್ತಿದೆ ಉತ್ತರ ಅಂತ ಹೇಳಿದ ತಕ್ಷಣ ಸೀದಲ್ಲಿ ಹೋಗ್ತಾನೆ. ಪರಮಾತ್ಮ ತೋರಿಸ್ತಾನೆ, ನಮಗೆ ಜ್ಞಾನ ಬೇಕು ಅಂತ ಹೇಳಿದ್ರೆ ಎಷ್ಟು ಶ್ರಮ ಪಡಬೇಕದು. ಅಕ್ಷಯ ನಿಧಿಯ ಧನಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡ್ತೀವಿ ಅಂತ ನಾವು ಇವತ್ತು ಬೆಳಿಗ್ಗೆ 6ಕ್ಕೆ ಹೋಗಿ ರಾತ್ರಿ 12ಕ್ಕೆ ಅದಕ್ಕೆ ಬರ್ತಾನೆ, ಧನ ಸಿಗುತ್ತೆ ಅಂತ ಹೋಗ್ತಾನೆ. ಜ್ಞಾನ ಅನ್ನೋ ಧನ ನಶ್ವರ ಈ ಮಧ್ಯೆ. ಅಂತ ಹೊತ್ತಿನಲ್ಲಿ ಶಾಶ್ವತವಾದ ಜ್ಞಾನಕ್ಕೆ ಪ್ರಯತ್ನ ಪಡೆದೇ ಹೋದರೆ ಎಷ್ಟು ತಪ್ಪಾಗುತ್ತೆ. ದಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ. ಜ್ಞಾನದ ಮಹತ್ವ ಗೊತ್ತಿದ್ದರೆ ಮಾತ್ರ ಇಂಥ ಒಂದು ವಿಶೇಷವಾದ ಅನ್ವೇಷಣೆಯ ಫಲ ತಿಳಿಯುತ್ತೆ. ಸೀದಲ್ಲಿ ಹೋದ, ಇವರು ನೋಡಿದ್ರೆ ತಷ್ಟ ತಾವೇ ಹೇಳ್ಬೋದಾಯ್ತು, ತಾವು ಹೇಳಲಿಲ್ಲ ಅಂದರೆ ಶ್ರಮಪಟ್ಟು ತಿಳ್ಕೋಬೇಕು. ಒಂದು ಶ್ರಮಪಟ್ಟು ತಿಳಿಬೇಕು, ಮತ್ತು ಅಂಥವರಿಂದ ಬಂದಾಗ ಆಶ್ಚರ್ಯ ಆಗಬೇಕು ಅವನಿಗೆ. ಅಂದರೆ ಯಾವುದೇ ಒಂದು ಜಾತಿ ಕರ್ಮಾಚರಣೆಗೆ ಜಾತಿ ವಿಹಿತನೇ ಹೊರತು ಭಗವತ್ ಪ್ರೀತಿಗೆ ಯಾವ ಜಾತಿನೂ ಆದೀತು ಅದನ್ನು ಗಮನಿಸಬೇಕು. ಸರ್ವವರ್ಣಾಶ್ರಮೈರ್ ವಿಷ್ಣು ಏಕೆಯೇ ವೇದ್ಯತೆಯೇ ಸದಾ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಎಲ್ಲ ಜಾತಿಯವರು ದೇವರು ಒಬ್ಬನೇನೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರೀಣಯಾಮೋ ವಾಸುದೇವೋ ಅನ್ನೋ ಮಾತು ಒಬ್ಬರು ಹೇಳಿದ ಮಾತಲ್ಲ, ಜಗತ್ತಿನ ಪ್ರತಿಯೊಬ್ಬರು ಅನ್ವಯಿಸ್ತಕ್ಕಂಥ ಮಾತು. ವೇದಾಧ್ಯಯನ ಸಂಧ್ಯಾವಂದನೆ ಮೊದಲಾದವುಗಳಿಗೆ ಈ ಜಾತಿ ವರ್ಣ ವ್ಯವಸ್ಥೆ ಬೇಕು. ಆದರೆ ಹರಿಸರ್ವತ್ವವನ್ನು ತಿಳ್ಕೊಳ್ಳೋದಕ್ಕೆ ವರ್ಣ ವ್ಯವಸ್ಥೆ ಅಡ್ಡಿ ಆಗೋದಿಲ್ಲ. ವಾಯುದೇವತ್ವತ್ವ ಜ್ಞಾನಕ್ಕೆ ಅದು ಅಡ್ಡಿ ಆಗೋದಿಲ್ಲ. ತಿತ್ತಿ ನಿಷ್ಕಾಮನೆಯ ಬದುಕೋದಕ್ಕೆ ಯಾವ ಜಾತಿನೂ ಅಡ್ಡಿ ಆಗೋದಿಲ್ಲ, ಯಾವ ವರ್ಣನೂ ಅಡ್ಡಿ ಆಗೋದಿಲ್ಲ, ಯಾವ ಆಶ್ರಮನೂ ಅಡ್ಡಿ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ತಿಳಿಸ್ಬೇಕಾಗಿತ್ತು. ಹೋಗು ಅಂತ ಹೇಳಿದ್ರೆ ಸೀದಾ ಹೋದ ಅಲ್ಲಿಗೆ. ಹೋದ ಊರು ಹೊರಗೆ, ಕುರುಬಾಗ ಊರಾಗಿಲ್ಲಿರ್ತಾರೆ, ಗುರಿಕಾಯ್ತ ಹೊರಗಿದ್ದ ಪಾಪ. ಹುಡ್ಕೊಂಡು ಹೋದ, ದೊಡ್ಡ ಬೆಟ್ಟ, ಬಹಳ ಸುಂದರವಾದಂಥ ಒಂದು ಪ್ರಾಕೃತಿಕವಾದ ವಾತಾವರಣ, ಭಾರಿ ಖುಷಿಯಾಯಿತು, ಮನಸ್ಸಿ ನೆಮ್ಮದಿ ಆಯಿತು. ಹೋಗ್ತಾ ಇಷ್ಟೊತ್ತು ಏನು ಮಿಸ್ಸಿಂಗ್ ಅಂತ ಯಾವುದೋ ಸಿಕ್ಕಾಯ್ತು ಅವನಿಗೆ. ಆಶ್ಚರ್ಯ ಆಯ್ತು, ಇದೇನಿದು? ಆದರೆ ಶಾಶ್ವತ ಪರಿಹಾರ ಬೇಕಲ್ಲ ತನಗೆ. ಹುಡ್ಕೊಂಡು ಹೋದ, ಅವ್ನು ಬೆಟ್ಟ ಒಂದು ಬಂಡೆ ಮೇಲೆ ಕೂತಿದ್ದ. ಅವನ ಹೆಸರು ಮಿತ್ರವಾಮ್ ಅಂತ, ಅವನ ಹೆಸರು ಗುರುಬನ ಹೆಸರು ಮಿತ್ರವಾಮ್. ನೋಡ್ದ ಅಲ್ಲಿ ವಾತಾವರಣ ಎಷ್ಟು ಆಶ್ಚರ್ಯ ಹುಟ್ಟಿಸ್ತು ಅಂದರೆ, ಅಲ್ಲಿ ವೈರದ ಭಾವನೆ ಇಲ್ಲವಂತೆ. ಈ ಹುಲಿ ಹಸು ಜೊತೆ ಓಡಾಡ್ತಿದ್ವಂತಾಗೆ, ಮನುಷ್ಯರು ಓಡಾಡೋದು ಕಷ್ಟ. ಇಬ್ಬರು ಮನೆಯವರು ಅಕ್ಕ ಅತ್ತೆ ಸೊಸೆ ಇರೋದು ಕಷ್ಟ, ಗಂಡ ಹೆಂಡತಿ ಇರೋದು ಕಷ್ಟ ಅಂತ ಕಾಲ ಇತ್ತು. ಹುಲಿ ಮತ್ತು ಆಕಳು ಜೊತೆ ಓಡಾಡ್ತಿದ್ವ, ವೈರದ ಭಾವನೆಯೇ ಇಲ್ಲ, ಪರಮಾಶ್ಚರ್ಯ ಆಗೋಯ್ತು ಅವನಿಗೆ. ಆ ಹುಲಿ ಬಂದಿಯೊಳಗೆ ಅಲ್ಲಿ ಕುರಿ ಬಂದೇ ಹುಲಿ ಓಡಾಡ್ತಿದ್ವಂತ ನಿಶ್ಚಿಂತಿಯಾಗಿತ್ತು. ಕುಟುಂಬ ಅಂದ್ಕೊಂಡಾತ ಅದು ಸರಿಯಾಗಿ ಹೇಳಿದ್ದಾರೆ, ಇಂಥ ವಾತಾವರಣ ನೋಡಿದ ಮೇಲೆ ಖಂಡಿತ ಉತ್ತರ ಸಿಗುತ್ತೆ ಅಂತ ನೋಡಿದ. ದೊಡ್ಡ ಬಂಡೆ ಮೇಲೆ ಅವನು ಕೂತಿದ್ದ ಮಿತ್ರವಾನ್, ಅವನು ಧ್ಯಾನ ಮಾಡ್ತಾ ಕೂತಿದ್ದ. ಮಿತ್ರವಾನ್ ಧ್ಯಾನ ಮಾಡ್ತಾ ಕೂತಿದ್ದ. ನಮ್ಮ ಜನ ಟಿ ವಿ ನೋಡ್ತಾ ಕೂತಿರ್ತಾರೆ, ಶಾಸ್ತ್ರ ಓದಬೇಕಾದ ಜನ ಟಿ ವಿ ನೋಡ್ತಿರ್ತಾರೆ, ಅವನು ನೋಡಿದ್ರೆ ಧ್ಯಾನ ಮಾಡ್ತಿದ್ದಾನೆ. ಒಂದು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಯೋಗ್ಯತೆ ಇದ್ರೆ ಎಂಥ ಯೋನಿಯನ್ನು ಮನುಷ್ಯ ಸಾಧನೆ ಮಾಡ್ತಾನೆ. ಯೋಗ್ಯತೆ ಇಲ್ಲದೆ ಹೋದರೆ ರಾವಣಾದಿಗಳು ಎಲ್ಲೆಲ್ಲೋ ಹುಟ್ಟು, ವಿಶ್ರವಸ್ ಮುನಿಯ ಮಗ ರಾವಣ, ಆದರೆ ಮಾಡಿದ ಕೆಲಸ ಎಂಥದ್ದು, ಲೋಕವೇ ನಾಚಿಕೋಬೇಕು ಅಂತ ಕೆಲಸ ಮಾಡ್ತ. ಅದಕ್ಕೆ ಆಚಾರ್ಯ ಸ್ವರೂಪ ಯೋಗ್ಯತೆಯೇ ಬೇರೆ ಅಂತ ಹೇಳಿದ. ಜೀವತ್ರೈವಿದ್ಯ ಉಪಯೋಗವೆಲ್ಲ ಅರ್ಥನೇ ಆಗೋದಿಲ್ಲ. ಸ್ವರೂಪ ಯೋಗ್ಯತೆ ಇದ್ರೆ ಎಲ್ಲಿ ಹುಟ್ಟಿದ್ರೂ ಮನುಷ್ಯ ಜ್ಞಾನಿಯಾಗಿರ್ತಾನೆ, ಸಾಧನೆ ಮಾಡಿಯೇ ಮಾಡ್ತಾನೆ. ನೋಡಿದ ಅವನು ಧ್ಯಾನ ಮುಗಿದು ಸ್ವಲ್ಪ ಕಾದ, ಅವನು ಕಣ್ಣು ತೆಗೆದ, ಆಗ ಅವನು ನಮಸ್ಕಾರ ಮಾಡಬೇಕಾಗಿತ್ತು, ಮಾಡಾಗಿಲ್ಲ. ಯಾಕೆ ವರ್ಣ ಅಲ್ಲಿ ವರ್ಣ ಪಾಲನೆ ಮಾಡಬೇಕು, ಅದು ಗಮನಿಸ್ಬೇಕು ನಾವು. ಆಧಾರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹೆರೆಯವರ, ಅಲ್ಲಿ ಗೌರವ ತೋರಿಸಿ ನಮಸ್ಕಾರ ಮಾಡಬೇಕಾದ್ರೆ ಮಾತ್ರ ಕೆಲವು ಗುಣಗಳು. ವಿತ್ತಂ ಬಂಧುರ್ವ ಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ವೆರಿಯೋ ಯಜ್ಜದುತ್ತರಂ. ಆಚಾರ್ಯರಲ್ಲಿ ಗೀತಾಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ ಆ ವಿಷಯ. ಆಮೇಲೆ ಆತು ತುಂಬ ಗೌರವದಿಂದ ಅವರನ್ನು ಕಂಡ, ಬನ್ನಿ ಏನು ವಿಷಯ ಅಂತ ಮಾತಾಡಿಸಿದೆ. ಆ ಹೇಳಿದ, ಸ್ವಾಮಿ ನನಗೆ ನೆಮ್ಮದಿ ಇಲ್ದಾಗಿದೆ, ಇಲ್ಲಿ ಬಂದಾಗ ಸಿಕ್ತು ಹೌದು, ಆದರೆ ಎಷ್ಟು ಸದಾಚಾರ ಇದ್ದೇನೆ, ಶಾಸ್ತ್ರೋಕ್ತ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ, ನೆಮ್ಮದಿ ಸ್ವಲ್ಪನೂ ಸಿಗ್ತಾ ಇಲ್ಲ. ಆಗ ನಾನೊಬ್ಬ ಜ್ಞಾನಿಗಳನ್ನು ಕೇಳಿದೆ, ನಿಮ್ಮ ಹೆಸರು ಹೇಳಿದರು, ಅವರು ಇಲ್ಲಿ ಬಂದರೆ ಸಿಗುತ್ತೆ, ಇದು ಮಾಡಿದ್ರೆ ಹೇಳ್ತೇನೆ ಅಂತ ಹೇಳಿದರು, ಬಂದಿದ್ದೇನೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ. ತಕ್ಷಣ ಮಿತ್ರವಾನ್ ಹೇಳಿದ, ಹೌದಾ ಹೇಳ್ತೇನೆ ಕತೆ ಹೇಳ್ತೇನೆ ಕೇಳಿದ, ಆಶ್ರಮ ಹೇಗಿದೆ ಹೇಳ್ತೇನೆ ಕೇಳಿ ಕತೆನ ಅಂತ ಹೇಳಿ ಇಂದು ಕತೆ ಹೇಳುತ್ತೆ. ಒಬ್ಬ ರಾಜ ವಿಕ್ರಮ ಅಂತ ಅವನ ಹೆಸರು, ಪ್ರತಿಷ್ಠಾನಪುರ ಅಂತ ಗೋದಾವರಿ ತೀರದ ಪಟ್ಟಣ, ಅಲ್ಲಿ ವಿಕ್ರಮ ಅಂತ ಒಬ್ಬ ರಾಜ, ಅಲ್ಲೊಬ್ಬ ಬ್ರಾಹ್ಮಣ ದುರ್ದಮ ಅಂತ ಅವನ ಹೆಸರು, ದುರ್ದಮ ಒಳ್ಳೆ ಹೆಸರು ದುರ್ದಮ, ಸದಾಚಾರಶೀಲ, ಬೇಕಾಷ್ಟು ಗುಣಗಳಿತ್ತು, ಅದಕ್ಕೆ ಜನ ದಾನನೂ ಕೊಡ್ತಿದ್ರು ಬೇಕಾದಷ್ಟು. ಅಲ್ಲೇ ಪ್ರಾಬ್ಲಮ್ ಶುರುವಾಗಿದ್ದ ಅದನ್ನು, ದಾನ ಸಾಕಷ್ಟು ತಗೊಳ್ತಾ ಇದ್ದ, ತಾನು ಮಾತ್ರ ದಾನ ಮಾಡ್ತಾನೇ ಇರಲಿಲ್ಲ, ಇದು ಸಮಸ್ಯೆ ಆಯಿತು ಅಂತ ಹೇಳಿದ. ಇವತ್ತು ದಾನ ತಗೊಳ್ಳೋದಕ್ಕೆ ಎಚ್ಚರಿಕೆ, ದಾನ ತಗೊಳ್ಳೋದಕ್ಕೆ ಏನು ಗೊತ್ತಾ ಅಧಿಕಾರ, ಕೊಡೋದಿದ್ರೆ ಮಾತ್ರ ತಗೊಳ್ಬೇಕು, ತಗೊಂಡು ಉಪಯೋಗ ಇಲ್ಲ. ಎಲೆ ಬಡಿಸ್ಕೋಬೇಕು ಯಾವಾಗ, ತಿನ್ನ ಶಕ್ತಿ ಇದ್ರೆ ಮಾತ್ರ, ಇದರ ತನವೆಲ್ಲ ಇರೋದ್ರಿಂದ ಮಾಡಿಬಿಡ್ತಾರೆ. ಅದೇ ದಾನ ಅಂಬೋದು ಸಾಧನೆ ಒಂದು ಮುಖ ಅಷ್ಟೇ, ಅದು ದಾನ ಇಸ್ಕೊಳ್ಳೋರಿಗೆ ಕಮಿಟ್ಮೆಂಟ್ ಅದು, ಇವನು ತಿನ್ನಲಿ ಅಂತ ಯಾರು ಕೊಡೋಕ್ಕಾಗತ್ತಾ, ಅವ್ರು ಸದ್ವಿನಿಯೋಗ ಮಾಡಲಿ ಅಂತ ಕೊಡ್ತಾರೆ. ನಮಗೆ ಎಷ್ಟೋ ಸರ್ತೆ ನಾವು ಎಲ್ಲಿ ಕೊಡೋ ನಮಗೆ ಗೊತ್ತಿರೋದಿಲ್ಲ, ತಿಳಿದವರು ಕೊಟ್ಟ ತಕ್ಷಣ ಉಪಯೋಗ ಆಗಿಬಿಡುತ್ತ. ಇದು ಅರ್ಥ ಮಾಡಿಕೊಂಡ್ರೆ ಆ ಹಿನ್ನೆಲೆಯಲ್ಲಿ ದಾನ ಮಾಡಿದರೆ ಪಾಪ, ದುರುಪಯೋಗ ಮಾಡಿಕೊಂಡ, ಅದನ್ನು ದುರುಪಯೋಗ ಮಾಡಿಕೊಂಡಿದ್ರೆ ಫಲ ಏನು, ಒಂದು ಚೂರು ಕೊಡ್ತಿದ್ದಿಲ್ಲ, ತಾನೇ ಎಂಜಾಯ್ ಮಾಡಬೇಕು ಅಂತ ಜೀವನ ಪೂರ್ತಿ ಹಾಗೆ ಬದುಕಿದ. ಅದರ ಫಲ ಅವನು ಸದ್ಗತಿ ಹೋಗಲಿಕ್ಕಾಗಲಿಲ್ಲ, ಅವನು ಸದಾಚಾರ ನಿರತನಾಗಿದ್ದರೂ ಕೂಡ ಸದ್ಗತಿ ಹೋಗಲಿಕ್ಕಾಗಲಿಲ್ಲ. ಮತ್ತೊಮ್ಮೆ ಹುಟ್ಟಿ ಬಂದ, ಮತ್ತೆ ಹುಟ್ಟಿ ಬಂದ, ಹಿಂದಿನ ಸ್ವಲ್ಪ ಪುಣ್ಯದಿಂದಾಗಿ ಅನೇಕ ಲೋಕ ಸುತ್ತಿ ಒಂದು ಕಷ್ಟ ಹುಟ್ಟಿದ, ಸ್ವಲ್ಪ ದಿವಸ ಆದಮೇಲೆ ಹುಟ್ಟಿ ಬಂದಿತ್ತು. ಆ ಜನ್ಮದಲ್ಲಿ ಸ್ವಲ್ಪ ವಿದ್ಯಾವಂತನಾದ, ಮೊದಲಷ್ಟಿರಲಿಲ್ಲ, ಕಡಿಮೆ ಆಗಿತ್ತಾಗಲೇ ಅವನಿಗೆ ಮದುವೆ ಆಯಿತು. ಅವನ ಹೆಂಡತಿ ದುರ್ಧರ್ಷ ಅಂತ ಅವಳು ಹೆಂಡತಿ ಹೆಸರು, ಇವನು ದುರ್ದಮ ಅವಳು ದುರ್ಧರ್ಷ, ಹೆಸರು ಇಬ್ಬರು ದೂಗಳೇ ಸೇರಿಕೊಂಡಿದ್ದ, ದುರ್ಧರ್ಷ ದುರ್ದಮ ಇಬ್ಬರಿಗೂ ಮದುವೆ ಆಯಿತು. ಇವನು ಒಳ್ಳೆಯವನು, ಆದರೆ ಅವಳು ಮಾತ್ರ ಭಾರಿ ದುಷ್ಟಳಂತೆ, ದುರ್ದರ್ಶ ಭಾರಿ ದುಷ್ಟ, ವ್ಯಭಿಚಾರಿಣಿ ಅವಳು. ಮದುವೆ ಆದ, ಆದರೆ ಗಂಡನ ಬಗ್ಗೆ ಆಸಕ್ತಿನೇ ಇಲ್ಲ ಅವಳಿಗೆ, ಎಲ್ಲ ವಿಠಪುರುಷರ ಜೊತೆಗೆ ವಿಹಾರ ಆಗಿಬಿಡುತ್ತೆ, ಈಗ ಮನೆ ಸೇರ್ತಾನೆ ಇರಲಿಲ್ಲ. ಅಂಥದ್ದು ದಿನೇ ದಿನ ಹೆಚ್ಚಾಗ್ತಾ ಇರತಕ್ಕಂಥ ಕಾಲ ಗೊತ್ತಾ ಇವತ್ತು ಜನಗಳಿಗೆ, ಇವತ್ತು ವ್ಯಾಲ್ಯೂಸ್ ಅನ್ನೋ ಕಾನ್ಸೆಪ್ಟೇ ಹೋಗ್ತಾ ಇದೆ ದಿನ ಬೆಳಗಾಗಿಬಿಟ್ರೆ. ಜೀವನ ಅಂದರೆ ಬರೀ ಎಂಜಾಯ್ಮೆಂಟ್ ಅಷ್ಟೇ, ಅದು ಕಮಿಟ್ಮೆಂಟ್ ಅಂತ ಯಾರೂ ತಿಳ್ಕೊಂಡಿಲ್ಲ. ಭಗವಂತನೇ ಆನ್ಸರಬಲ್ ಅಂತ ಜನ ಗೊತ್ತಿಲ್ಲ. ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಪರಮಾತ್ಮ ಜನ್ಮ ಕೊಟ್ಟಿದ್ದಾನೆ ಹೊರತು, ಸ್ವೇಚ್ಛೆಯಿಂದ ಮೇಲೆ ಆಫೀಸಿಗೆ ಕೆಲಸ ಕೊಡೋದು ಎಂಜಾಯ್ ಮಾಡೋಕೆ ಕೊಡೋದು, ಆಫೀಸ್ ಕೆಲಸ ಮಾಡಬೇಕು ಅವನು, ಸಂಬಳ ಅದರಲ್ಲಿ ಎಂಜಾಯ್ ಮಾಡಬೇಕಾದ್ರೆ, ಆದ್ರೆ ಆಫೀಸ್ ಕೆಲಸ ಮಾಡಿ ಮಾಡಬೇಕೇ ಹೊರತು ಇಲ್ಲದೆ ಹೋದ್ರೆ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಆಫೀಸಿನ ಕೆಲಸದ ಬಗ್ಗೆ ನಮ್ಗೆ ಎಚ್ಚರ ಇರೋ ಹಾಗೆ ಭಗವಂತನ ಕೆಲಸ ಇತ್ತು. ಪರಮಾತ್ಮ ನಮ್ಮನ್ನು ಹುಟ್ಟಿಸಿರೋದು ಸಾಧನೆ ಮಾಡಿಕೊಳ್ಳಿದ್ದೆ, ನಾವು ಸಾಧನೆ ಮಾಡಿಕೊಳ್ಳೋದಕ್ಕೆ ವಿರುದ್ಧವಾಗದಂತೆ ಎಂಜಾಯ್ ಮಾಡಿದರೆ ತಪ್ಪಲ್ಲ. ಆದರೆ ಅದು ಶಾಲಾ ಕಾಲದಲ್ಲಿ ಈ ಸ್ಪೋರ್ಟ್ಸ್ ಪೀರಿಯಡೇ ಬೇರೆ ಇಟ್ಟಿರ್ತಾರೆ, ಆಡಿ ತಪ್ಪಲ್ಲ, ಈ ಕ್ಲಾಸ್ ಪೀರಿಯಡ್ ಸ್ಪೋರ್ಟ್ಸ್ ಮಾಡಿದ್ರೆ ತಪ್ಪಾಗುತ್ತೆ ಅಷ್ಟೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ಅವಳು ಮಿತಿ ಮೀರಿದ್ಲು, ಒಂದು ದಿವಸ ಮನೆಗೆ ಬರಲಿಲ್ಲ, ಕೊನೆಗೆ ಯಾವನು ಬಿಟ್ಟಿದ್ರೆ ಹಾಗೆ ಓಡೋಗ್ಬಿಟ್ಲು. ಹಾಗೆ ಅವಳು ಒಂದು ಮಗು, ಹೆಣ್ಮಗು ಹುಟ್ಟಿತು, ಹೆಣ್ಮಗು ಹುಟ್ಟಿತು, ಅವನು ಎಂಥ ಪಾಪಿಷ್ಟ ಗೊತ್ತಾ ಸಿಕ್ಕವನು, ಆ ಹೆಣ್ಣು ಕೂಸನ್ನು ತೆಟ್ಟಿ ತಾನೇ ಸಂಸಾರ ಶುರು ಮಾಡಿಬಿಟ್ಟಂತೆ. ಪೇಪರ್ಲ್ಲಿ ಬರ್ತಾ ಇರ್ತದೆ ಬೇಕಾಷ್ಟು ಅಂತ ಕತೆಗಳು ಬರ್ತಿರ್ತಾರೆ, ಇವತ್ತು ನಮಗೆ ನಂಬಲಕ್ಕೆ ಬರುತ್ತಾಗ. ಈ ಕತೆಗಳನ್ನು ನೋಡಿದಾಗ ಹಿಂದಿನ ಕಾಲಕ್ಕೆ ಎಂಥ ಕಾಲಕ್ಕೂ ದುಷ್ಟರಿದ್ದೇನೆ, ಎಲ್ಲ ಕಾಲಕ್ಕೂ ಸಜ್ಜದ ಇದ್ಬಿಟ್ಟಿದ್ರೆ ಇಂಥ ಪ್ರಸಂಗ ಬರ್ತಿರಲಿಲ್ಲ. ಈ ಸೃಷ್ಟಿ ಬ್ಯಾಲೆನ್ಸ್ ಆಗ್ತಾ ಇರ್ತದೆ ಯಾವಾಗಲೂ ಕೂಡ. ಹಿರಣ್ಯಕಶಿಪು ಇದ್ದದ್ದು ಕಲಿಯುಗದಲ್ಲ, ಕೃತಯುಗದಲ್ಲಿ ಹಿರಣ್ಯಕಶಿಪು ಇದ್ದ ಮಹಾರಾಕ್ಷಸ ಅವರು. ಅಂದಮೇಲೆ ಯೋಗ್ಯ ಜೀವರು ಅನ್ನೋರು ಎಲ್ಲ ಕಡೆ ಆಗಿರ್ತಾರೋ ಅಯೋಗ್ಯರು ಇರ್ತಾರೆ, ಅದರ ಫಲಿತಾಂಶ. ಆ ರೀತಿ ಮಾಡಿದ ಇವಳನ್ನು ಬಿಟ್ಟ, ಮಗಳನ್ನೇ ಒಪ್ಪಿಕೊಂಡು ಇವಳು ಬಿಟ್ಟು ಬಿಟ್ಟ. ಇವಳು ಹುಚ್ಚೆ ಅಂತೆ ಆದ್ಲು, ಕೊನೆಗೆ ಭಾರಿ ಭಾರಿ ದುಃಖ ಪಟ್ಲು. ಕೊನೆಗೆ ಒಂದು ದಿವಸ ಏನಾಯ್ತು, ಅದೇ ರೋಗದಲ್ಲಿ ವಿಚಿತ್ರ ರೋಗ ಬಂತು, ಸಹಜ ಅದು ಬಂತು. ಈ ಜಾರಿಣಿರಿ ವ್ಯವಿಚಾರಣೆ ರೋಗ ಬರೋದು ತೀರಾ ಸಹಜ. ರೋಗದಿಂದ ತೀರಾ ತೀರಾ ಒದ್ದಾಟಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಅವನೇನಾಗಿದ್ದ ದುರ್ದಮ, ಅವನೂ ಸತ್ತ. ಕೊನೆಗೆ ಇವಳು ಸತ್ತ, ಡಾಕಿನಿ ಪಿಶಾಚಿ ಅಲ್ಲಂತೆ. ಪಿಶಾಚಿ ಅಂತ ಬದುಕಿದ್ಲು, ಪಿಶಾಚಿಯಾಗಿ ಹುಟ್ಟಿದ್ಲು. ಡಾಕಿನಿ ಪಿಶಾಚಿಗಳು ಶಾಕಿನಿ ಡಾಕಿನಿ ಅಂತ ಕರೀತಾರೆ. ಡಾಕಿನಿ ಪಿಶಾಚಿಯ ಇದೆಲ್ಲ ಕೇಳಿದ್ರೆ ಎತ್ತರ ಏನಾಗುತ್ತೆ ಗೊತ್ತಾ? ವ್ಯಭಿಚಾರಾದಿಗಳಿಗೇನು ಶಿಕ್ಷೆ ಅಂತ ಹೇಳ್ತಾರೆ. ವ್ಯಭಿಚಾರಾದಿಗಳನ್ನು ಮಾಡೋದ್ರಿಂದ ಎಂಥ ಘೋರ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿನ ಆಸ್ಪತ್ರೆಯಲ್ಲಿ ವಿಚಿತ್ರ ರೋಗ ತಗೊಂಡು ಬಳತಿದ್ದಾಗಲೇ ಅಸಹ್ಯವಾಗುತ್ತೆ ಕಂಡ್ರೆ. ಈ ಜನ್ಮದ ದುಃಖ ಇದು, ಮುಂದಿನ ಜನ್ಮದಲ್ಲಿ ಬಂದ ದುಃಖ. ಡಾಕಿನಿ ಪಿಶಾಚಿಯಾಗಿ ಹುಟ್ಟುತ್ತಾಳೆ, ಭಯಂಕರವಾದ ರೀತಿಯಲ್ಲಿ ಓಡಾಡ್ಕೊಂಡಿರ್ತಾಳೆ. ಇವನು ದುರ್ದಮ ಬ್ರಾಹ್ಮಣ, ಈ ಹುಟ್ಟಿದ್ನಲ್ಲ ಇವನಿಗೆ ಸ್ವಲ್ಪ ವಯಸ್ಸಾಯಿತು. ಒಂದಿವಸ ಇವನನ್ನೇ ತಿಂದಾಕಿಬಿಟ್ಲಂತೆ. ಕೊನೆಗೆ ಅವಳು ತನ್ನ ಗಂಡನ್ನೇ ಮೊದಲು ಹಿಂಸೆ ಮಾಡಿ ತಿಂದಾಕಿದ್ದು, ನಿಜವಾಗ್ಲೂ ತಿಂದ ಪಿಶಾಚಿ. ಇವನು ವಯಸ್ಸಾಗಿ ವೃದ್ಧರಾಗಿದ್ದ, ತಿಂದಾಕಿದ್ದು ಇಬ್ರು ಸತ್ತೋದ್ರು. ಅಲ್ಲಿ ಕಥೆ ಮುಗಿಲಿಲ್ಲ, ಮತ್ತೆ ಜನ್ಮಾಂತರ ಶುರುವಾಯಿತು. ಅವಳು ಮುಂದಿನದಲ್ಲಿ ಮೇಕೆಯಾಗಿ ಹುಟ್ಟುತ್ತಾಳೆ, ಇವರೊಬ್ಬ ಹುಲಿಯಾಗಿ ಹುಟ್ಟುತ್ತಾನೆ. ಆಮೇಲೆ ಮೇಕೆಯಾಗಿ ಅವಳು, ಹುಲಿಯಾಗಿ ಇವನು, ಮತ್ತೆ ಹುಟ್ಟುತ್ತಾನೆ. ಈ ಕಥೆ ಕೇಳಿದಾಗ ಅರ್ಥ ಆಗುತ್ತೆ, ಜೀವ ನಿತ್ಯ, ದೇಹಗಳು ಮಾತ್ರ ಅನಿತ್ಯ. ಪುನರ್ಜನ್ಮ ಇದ್ದೇ ಇದೆ ಎಂಬ ನಿದರ್ಶನ ಇದು. ಪುನರ್ಜನ್ಮದ ಕಾನ್ಸೆಪ್ಟ್ ಎಚ್ಚರ ಇದ್ದವರಿಗೆ ಆಗ ನಮಗೆ ಅರ್ಥ ಆಗುತ್ತೆ. ನಾಳೆ ನಮಗೆ ಅರ್ಥ ಆಗುತ್ತೆ, ನಾಡಿದ್ದು ಅರ್ಥ ಆಗುತ್ತೆ, ರಿಟೈರ್ಮೆಂಟ್ ಅರ್ಥ ಆಗುತ್ತೆ, ಆಫ್ಟರ್ ಡೆತ್ ಅರ್ಥ ಆಗೋದಿಲ್ಲ, ಮತ್ತೆ ಬಿಡ್ತೇವೆ ಅಷ್ಟೇ. ಜೀವ ನಿತ್ಯತ್ವಕ್ಕೆ ಇದೇ ಸಾಕ್ಷಿ ಇದು. ಒಂದು ನಾಳೆ ನಾಡಿದ್ದುಗಳು ಹೇಗೆ ಬರುತ್ತೋ ಜನ್ಮಗಳು ಹಾಗೆ ಬರ್ತಾನೆ ಇರುತ್ತೆ. ಅದರ ಫಲಿತಾಂಶ ಜನ್ಮ ಸುಮ್ಸುಮ್ನೆ ಬರೋದಿಲ್ಲ, ಜನ್ಮಗಳು ಆ ಕರ್ಮಕ್ಕೆ ತಕ್ಕಂತೆ ಜನ್ಮ ಬರುತ್ತೆ. ಕರ್ಮಕ್ಕೆ ತಕ್ಕ ಇವತ್ತು ಇಂಜಿನಿಯರ್ ಗೊತ್ತು, ಡಾಕ್ಟರ್ ಆಗಿ ಕೆಲಸ ಸೇರೋ ಸಾಧ್ಯ ಇಲ್ಲ, ಇಂಜಿನಿಯರೇ ಇರಬೇಕು. ಡಾಕ್ಟರ್ ಆಗಿದ್ರೆ ಇಂಜಿನಿಯರ್ ಸಾಧ್ಯ ಇಲ್ಲ, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಇಂಜಿನಿಯರ್ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕಣ್ಣಿಗೆ ಕಾಣೋದಿಲ್ಲ. ಯಾರೇ ಕೇಳ್ತಾರೆ, ಎಲ್ಲೋ ಇಂಜಿನಿಯರ್ ಇದ್ದಾರೆ ಅಂತ ಹೇಳ್ಬಿಡ್ತೇವೆ ಅಷ್ಟೇ, ಎಲ್ಲೋ ಡಾಕ್ಟರ್ ಆಗಿದ್ದಾರೆ ಅಂತ ಹೇಳೋದಿಲ್ಲ. ಯಾಕೆ ಅವನು ಮಾಡಿದ ಕೋರ್ಸಿದ ಕೆಲಸ ಅದೊಂದೇ ಕೆಲಸ ಹೊರತು ಇಲ್ಲ. ಡಾಕ್ಟರ್ ಆಗ್ಬೋದು, ಜನ ಕೊಲ್ತಾರೆ ಅಷ್ಟೇ, ಉಪಯೋಗ ಇಲ್ಲ. ಅವನ ತರಗತಿಗೆ ತಕ್ಕಂತೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ತಾನೆ. ಆ ದೃಷ್ಟಿಯಿಂದ ನಾವು ಇವತ್ತು ಯಾರು ಒಳ್ಳೆಯವರು ಸಾಯ್ತಾರೆ, ನಮಗೆ ಗ್ಯಾರಂಟಿ, ಒಳ್ಳೆ ಲೋಕಕ್ಕೆ ಹೋಗಿದ್ದಾರೆ ನಿಶ್ಚಿಂತೆ. ಯಾಕೆ ಗೊತ್ತಾ? ಇದು ಗ್ಯಾರಂಟಿ ಇದೆ, ಅದು ಗ್ಯಾರಂಟಿ. ಹಾಗೆ ದುಷ್ಟ ಸಾಯ್ತಾನೆ, ಅವರು ಪೇಪರಲ್ಲಿ ವೈಕುಂಠ ಯಾತ್ರೆ ಮಾಡಿದೆ ಅಂತ ಹಾಕ್ಬೋದೇ ಹೊರತು ದೇವರಾಣಿ ನರಕಕ್ಕೆ ಹೋಗಿರ್ತಾನು. ಯಾಕೆಂದ್ರೆ ಅವ್ರು ಯಾರು ದಕ್ಕ ಬಿಡ್ತಾರೆ ವೈಕುಂಠ ಯಾತ್ರೆ, ಅವನೇನು ವೈಕುಂಠ ಆಗೋದಾದ್ರೆ ಇವತ್ತು ಜನ ವೈಕುಂಠಕ್ಕೆ ಅರ್ಥ ಇಲ್ಲ ಅಂತಾಗ್ಬಿಡುತ್ತೆ. ಅಂತ ಪರಮಪಾದ ವೈಕುಂಠ ಹೇಗಾಗುತ್ತೆ? ಅದಕ್ಕೆ ಭಗವಂತ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ ಭಿ. ಈ ವಿಶ್ವಾಸ ನಮ್ಮನ್ನು ಯಾವಾಗಲೂ ಕೂಡ ದೃಢವಾಗಿ ಧರ್ಮದಲ್ಲಿ ಇಡ ಮಾಡುತ್ತೆ ಗೊತ್ತಾ? ನಮಗೆ ಸಾವಿರ ಅಪತ್ತು ಬರಲಿ, ನಮಗೆ ಹಿಡಿದ ದಾರಿ ಸರಿ ಅಂತ ಗೊತ್ತಾದರೆ ನಿರ್ಭಯವಾಗಿರ್ಬೋದು. ಸಾವಿರ ಲಾಭ ಬರಲಿ, ಹಿಡಿದಾರಿ ಕೆಟ್ಟದು ಅಂತ ಗೊತ್ತಾದರೆ ಭಯ ತಪ್ಪಿದ್ದಲ್ವೇ. ಇದನ್ನು ಒಳ್ಳೆ ಶಾಸ್ತ್ರ ಬೇಕು, ಈ ಫರ್ಮ್ನೆಸ್ ಬರಬೇಕಾದ್ರೆ ಶಾಸ್ತ್ರ ಬೇಕು. ಸುಮ್ಮನೆ ನಮಗೆ ಆ ಒಂದು ನಿಶ್ಚಯ ದಾಂಟ್ಯ ಬರೋದಿಲ್ಲ. ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳು. ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಹೇಗೆ ನಾವು ಅನೇಕ ವಿಚಾರಗಳನ್ನು ಒಂದ್ಸತ್ತೆ ಎರಡು ಸತ್ತೆ ನೋಡಿ 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 ಕೇಳಿ ಕೇಳಿ ಅರ್ಥ ಮಾಡ್ಕೋತಾನೆ, ಹಾಕಿ ಆ ರೀತಿ ಶಾಸ್ತ್ರ ದೃಢವಾಗಿ ಬಿಟ್ರೆ ಕುಂತಿ ಕೇಳ್ಕೊತಾಳೆ ಕೃಷ್ಣ, ನಾನು ಏನೇ ಕೇಳೋದಿಲ್ಲ. ವಿಪದ ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು. ಮತ್ತೆ ವಿಪತ್ತನ್ನೇ ಕೊಡ್ತಾರೆ ಕೃಷ್ಣ, ನಮಗೆ ಆಪತ್ತುಗಳನ್ನೇ ಕೊಡ್ತಾ ಇರೋದು ಕೇಳಿಬಿಡ್ತಾ. ಏನು ಧೈರ್ಯ, ನಾವೆಲ್ಲ ಕೇಳೋದು ಆಪತ್ತು ಹೋಗಲಿ ಸಂಪತ್ತು ಬರಲಿ ಅಂತ. ಯಾಕೆಲ್ಲ ಆಪತ್ತನ್ನೇ ಕೊಟ್ಬಿಡು ನನಗೆ, ಆದರೆ ಒಂದು ಕೊಡು. ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನ. ನಿನ್ನ ದರ್ಶನ ಆಗಬೇಕು, ಸ್ಮರಣೆ ಬರಬೇಕು. ಅದು ಎಂತ ಆಪತ್ತು ಕೊಟ್ಟರು ನಾನು ಸರಿಯೇ. ಈ ಒಂದು ದಾರ್ಢ್ಯ ಬಂದುಬಿಟ್ರೆ ನಮ್ಮ ಜೀವನ ನೋಡೋ ಸ್ಟೈಲೇ ಬೇರೆ ಆಗಿಬಿಡುತ್ತೆ. ಮತ್ತು ಆಪತ್ತನ್ನ ಬೇಡ ಅಂತ ಹೇಳೋದು ಸಾಧನೆ ಅಲ್ಲ. ಆಪತ್ತು ಬರಲಿ, ದೇವರ ವಿಸ್ಮರಣೆ ಬರಬಾರ್ದು, ಅದು ನಮ್ಮ ಸಾಧನೆ ಆಗಬೇಕು. ಅದೆಲ್ಲ ನಂಬಿಕೆ ಬರಲಿಕ್ಕೆ ಇದು ಬೇಕು. ಹುಲಿ ಮತ್ತು ಮೇಕೆ, ಆ ಹುಲಿಗೆ ತಾನೇ ಯಾರೂ ಗೊತ್ತಿಲ್ಲ, ಮೇಕೆ ತಾನೆ ಯಾರೂ ಗೊತ್ತಿಲ್ಲ. ಆ ಹುಲಿ ಮೇಕೆಯನ್ನು ನೋಡುತ್ತೆ, ತಿನ್ನಬೇಕು ಅನಿಸುತ್ತೆ. ಇದರೆ ಸಂಸ್ಕಾರ ಅಂತ ಕರೆಯೋ. ಯಾರೋ ನಮಗೆ ನೋಡ್ತಿರ್ತೇವೆ, ಯಾರು ಜನ ನೋಡ್ತೇವೆ, ಫಸ್ಟ್ ಟೈಮ್ ನೋಡ್ತೇವೆ, ಲೈಕ್ ಆಗುತ್ತೆ. ಏನು ಕಂಡ ತಕ್ಷಣ ಏನು ಪ್ರೀತಿ ವಿಶ್ವಾಸ ಬಂದ್ಬಿಡುತ್ತೆ, ಕಂಡ ತಕ್ಷಣ ಮಾತಾಡಿಸ್ತೇವೆ, ಬಾಡಿ ಪ್ರೀತಿ ವಿಶ್ವಾಸ. ಇನ್ನೊಬ್ಬರಿಗೆ ನೋಡಿದ ತಕ್ಷಣ ಸಿಟ್ಟು ಬರುತ್ತೆ, ಇವನು ಏನಾದ್ರು ಮಾಡಬೇಕು ಇವನನ್ನ. ಇದು ಕಂಡ ಸಂಭವ ಡೌಂಟ್ ಲೈಕ್ ಇಪ್ಪು ನಮ್ಮ ಸಂಭವ ಕಾರಣಗಳಿಗೆ ಬರೋದಿಲ್ಲ, ಸಂಭವ ಬಂದುಬಿಡ್ತಾನೆ ಅಷ್ಟೇ. ಇದು ಯಾಕೆ ಸಂಭವ ಗೊತ್ತಾ? ಜನ್ಮಾಂತರ ಸಂಸ್ಕಾರ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಭವ ನಾವು ಗೊತ್ತಿಲ್ಲದೆ ಮಾತಾಡ್ತೇವೆ ಹೊರತು ಜನ್ಮಾಂತರ ಸಂಸ್ಕಾರದ ಫಲ. ಯಾವ ಕಾಲಕ್ಕೆ ಮೋಸ ಮಾಡಿರ್ತಾನೆ, ಈ ಕಂಡ ತಕ್ಷಣ ಮೈಂಡ್ ಹೇಳುತ್ತೆ, ಆ ಸಂಸ್ಕಾರ ಹೇಳುತ್ತೆ, ಅವನು ಹೇಟ್ ಮಾಡಲಿಕ್ಕೆ ಹೇಳುತ್ತೆ. ತುಂಬ ಉಪಕಾರ ಮಾಡಿರ್ತಾನೆ, ಕಂಡ ತಕ್ಷಣ ಭಾರಿ ಲೇಕಿಂಗ್ ಬಂದುಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಗೊತ್ತಿದ್ರೆ ಪುನರ್ಜನ್ಮ ಇಲ್ಲ ಅನ್ನೋ ಮಾತು ಯಾರು ಆಡ್ತಿರಲಿಲ್ಲ. ನಮ್ಮ ಎಲ್ಲರ ಪ್ರತಿಕ್ರಿಯೆ ಒಂದೇ ರೀತಿ ನಮ್ಗೆ ಯಾತಕ್ಕೆ ಇರೋದಿಲ್ಲ ಅಂದರೆ ಎಲ್ಲರ ಅನುಭವ ಒಂದೇ ರೀತಿ ಇರೋದಿಲ್ಲ, ಎಲ್ಲರ ಜೀವನ ಒಂದೇ ರೀತಿ ಇರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡಾಗ ನಮ್ಮ ಲೋಕಕ್ಕೋಸ್ಕರ ಹೊಟ್ಟೆಪಾಡಿಸಿದ್ರೆ ವಿದ್ಯೆ ನಮಗೆ ಎಷ್ಟು ಮುಖ್ಯನೋ ಲೌಕಿಕ, ಇದಕ್ಕೆ ನಮಗೆ ಶಾಸ್ತ್ರ ಅಷ್ಟೇ ಮುಖ್ಯ. ಇದು ಸುಮ್ಮನೆ ಗೊತ್ತಾಗುವ ಸಂಗತಿಗಳಲ್ಲ, ಇವು ಕಷ್ಟ ಅರ್ಥ ಆಗ. ಆ ಕ್ಷಣಕ್ಕೆ ಆ ಮೇಕೆಯನ್ನು ತಿನ್ನಬೇಕು ಅಂತ ಹುಲಿ ಬರ್ತಾ ಇದೆ. ಕಾರಣ ಗೊತ್ತಾ, ಹುಲಿ ಅವನು ಗಂಡ, ಇವಳು ಮೇಕೆ ಹೆಂಡತಿ ಕೈ ಕೊಟ್ಟು ಹೋದವಳು, ಆ ಸಿಟ್ಟಿದೆ. ಮತ್ತೆ ಇವಳು ದಾಕಿರಿಯಾಗ ಅವನು ತಿಂದವಳು, ಆ ಸಂಸ್ಕಾರ ಕಾಡ್ತಾ ಇದೆ ಅವನನ್ನು ತಿನ್ನಬೇಕು ಅಂತ ಹೇಳಿ. ಅದಕ್ಕೆ ಹುಲಿ ಜನ್ಮ ಬಂದಿದ್ದು, ಅವಳು ಮೇಕೆಯಾಗಿದ್ದು ಸರಿಯಾಗಿದೆ. ಇದು ತಿನ್ನೋ ಪದಾರ್ಥ, ತಿನ್ನಲು ಪಡ್ತಕ್ಕಂಥ ಪದಾರ್ಥ, ತಕ್ಷಣ ತಿನ್ನಬೇಕು ಅಂತ ಅಡ್ಸ್ಕೊಂಡು ಹೋಗಿಬಿಡುತ್ತೆ. ಇದು ಓಡಕ್ಕೆ ಶುರು ಮಾಡಿಬಿಡುತ್ತೆ. ಯಾವ ಜ್ಞಾನ ಇಲ್ಲದವರು ಕೂಡ ಆ ಕೆಲಸ ಮಾಡ್ತಾ ಇದೆ, ಓಡ್ತಾ ಇದೆ, ಬಡಿಸ್ಕೊಂಡು ಬರ್ತಾನೆ ಇದೆ. ಏನು ಪ್ರಯತ್ನ ಬಿಟ್ಟು ತಪ್ಪಿಸೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೊನೆಗೆ ಬಿತ್ರವನ್ ಹೇಳ್ತಾನೆ, ಈ ಜಾಗಕ್ಕೆ ಬಂತದು ಮೇಕೆ, ಈ ಜಾಗಕ್ಕೆ ಬಂತು, ಹುಲಿನೂ ಇಲ್ಲಿ ಬಂತು. ಅಲ್ಲಿ ಕಥೆ ಮುಗಿತು, ಸಡನ್ನ ಚೇಂಜ್ ಆಗಿಬಿಡುತ್ತಂತ ವಾತಾವರಣ. ಆ ಮೇಕೆ ಓಡೋ ನಿಲ್ಲಿಸಿಬಿಡ್ತಂತ, ಹಾಗೇನೆ ಹುಲಿಯೂ ನಿಲ್ಲಿಸಿಬಿಡ್ತು. ಮೇಕೆ ಹುಲಿ ಕಡೆ ತಿರುಗಿತು, ಹುಲಿ ನಾನು ತಿಂದುಬಿಡು ಅಂತ ಕೇಳಿತು. ಇಷ್ಟೊತ್ತು ಪ್ರಾಣ ಉಳಿಸಿಕೊಳ್ಳಿ ಕೊಡ್ತಿದ್ದ ಮೇಕೆ ಈ ಹೇಳ್ತ, ನಾನು ತಿಂದುಬಿಡು ಅಂತ ಹೇಳಿತ್ತಂತ. ತಕ್ಷಣ ಆ ಹುಲಿ ಹೇಳ್ತದೆ, ನಿನ್ನ ನಾನೇ ತಿನ್ನಿ ತಿನ್ನೋದಿಲ್ಲ ಅಂತ ಹೇಳ್ತಂತ. ಸಮಸ್ಯೆ ನೋಡಿದ್ರ ಪೂರ್ತಿ ರೆಕಾರ್ಡ್ ಚೇಂಜ್ ಆ ಪ್ಲೇ ರೆಕಾರ್ಡೇ ಚೇಂಜ್ ಆಗೋಯ್ತು, ಪೂರ್ತಿಯಾಗಿ ಉದ್ದೇಶನೇ ಬದಲಾಗೋಯ್ತು. ತಿನ್ನುವಂಥದ್ದು ತಿನ್ನೋದಿಲ್ಲ ಅಂತ ನಾನು, ಮೊದಲು ತಿನ್ನಬೇಡ ಅಂತದ್ದು ತಿಂತೀನಿ ಅಂತ ತಾನು ಅಡಿಸ್ಕೊಂಡು ಬಂದಾದ್ರು ಪಕ್ಕದಲ್ಲಿ ನಿಂತು ತಿನ್ನಕ್ಕೆ ಹೋಗಲೇ ಇಲ್ಲ. ಇದೆಲ್ಲ ನೋಡ್ತಾ ಇದ್ದಾನೆ ಅವನು ಮಿತ್ರವಾನ್, ಅವಳು ಗುರು ಆಗಿನ ಕಾಲದಿಂದ ಇದ್ದವನು, ಎಲ್ಲ ನೋಡ್ತಿದ್ದಾನೆ. ಆಶ್ಚರ್ಯ ಆಯ್ತು ಅವನಿಗೆ, ಅವೆಲ್ಲ ಅವಕ್ಕೆ ಆಶ್ಚರ್ಯವಾಯ್ತಂತೆ. ಆ ಮೇಕೆಗೆ ಅನ್ನಿಸ್ತು, ನನಗೆ ಭಯ ಯಾತಕ್ಕೆ ಹೋಯಿತು ಅಂತ ಅದು ಯೋಚನೆ ಮಾಡಿತು. ಹುಲಿಗೆ ಅಷ್ಟು ಭಯ ಪಟ್ಟಿದ್ದ ಭಯ ಯಾತಕ್ಕೆ ಹೋಯಿತು ನನಗೆ, ಆ ಹುಲಿಗೆ ನನ್ನ ವೈರ ಯಾತಕ್ಕೆ ಹೋಯಿತು ಅಂತ ಅದು ಯೋಚನೆ ಮಾಡಿತು. ನನ್ನ ವೈರ ಯಾತಕ್ಕೆ ಹೋಯಿತು ಅಂತ ಅದು, ಭಯ ಯಾತಕ್ಕೆ ಹೋಯಿತು ಅಂತ ಇದು. ಇಬ್ಬರು ಮಾತಾಡಿಕೊಂಡು, ಇಬ್ಬರಿಗೂ ಉತ್ತರ ಗೊತ್ತಿಲ್ಲ. ಆ ಗಂಡ ಹೆಂಡತಿ ಮಾತಾಡಿದ್ರೆ ಬಿಟ್ಟಿದ್ರು, ಈ ಮಾತಾಡ್ಕೊತಿದ್ದೆ ಆಶ್ಚರ್ಯ. ಈಗ ಅಷ್ಟು ಪ್ರೀತಿ ಇದೆ, ಅದು ಅಪೋಸಿಟ್ ಅಂತ ಮಾತಾಡ್ಕೊತಾ ಇದ್ದಾರೆ. ಆ ಕ್ಷಣಕ್ಕೆ ಇವನಿದ್ದ, ಇವನು ಬಂದು ಕೇಳಿದ್ವು ಅಂತ, ಪಾಪ ಮಿತ್ರವ ಏನಪ್ಪ ಪುಣ್ಯಾತ್ಮ, ನೀನು ಇಲ್ಲೇ ವಾಸ ಮಾಡೋನು, ಏನಿದ್ರು ಮಹತ್ವ ಹೇಳು ಅಂತ ಕೇಳಿದ ತಕ್ಷಣ ನನಗೂ ಗೊತ್ತಾಗಲಿಲ್ಲ. ತಕ್ಷಣನೇ ಈ ಜಾಗದ ವಿಷಯ ಲೋಕಲ್ ಪೀಪಲ್ ಕೇಳಬೇಕಲ್ಲ ಯಾರನ್ನಾರು. ಅಲ್ಲಿ ಒಂದು ಕಪಿ ಕೂತಿತ್ತಂತೆ, ಕಪಿ ಅಂತ ಹೋದ್ರಂತೆ, ಮೂರು ಜನ ಹೋದ್ರಂತೆ, ಅದನ್ನ ಕೇಳಿದ್ರಂತೆ, ಕಪಿರಾಯ ಇದು ಉತ್ತರ ಕೊಡು, ಯಾಕೆ ಹೀಗಾಗ್ತಾ ಇದೆ ಇಲ್ಲಿ ಬಂದಾಗ? ನನ್ನ ಮನಸ್ಸು ಶಾಂತಿಯಿಂದ ಇದೆ, ಇಲ್ಲಿರ್ತಕ್ಕಂಥ ಯಾವ ಪ್ರಾಣಿಗಳಿಗೂ ಕೂಡ ವೈರ ಭಾವನೆಯೇ ಇಲ್ಲ, ಇವು ಕೂಡ ವೈರ ಭಾವನೆ ಇದ್ದದ್ದು ಚೇಂಜ್ ಆಗಿಬಿಟ್ಟಿದೆ, ಯಾತಕ್ಕೆ? ಆ ಕ್ಷಣಕ್ಕೆ ಆ ಕಪಿ ಹೇಳುತ್ತಂತೆ, ಓ ಕಾರಣ ಹೇಳ್ತೇನೆ ಕೇಳು ಅಂತ ಹೇಳಿದ್ದಂತೆ. ಏನು ಕಾರಣ ಅಂದರೆ, ಈ ಪ್ರಾಂತದಲ್ಲಿ ಒಬ್ಬ ಬ್ರಾಹ್ಮಣ ವಾಸ ಮಾಡಿಕೊಂಡಿದ್ದ, ಸುಕರ್ಮ ಅಂತ ಅವನ ಹೆಸರು. ನಿನ್ನೆ ಬಂದವನು ಸುಶರ್ಮ, ಇವರು ಸುಕರ್ಮ, ಸುಕರ್ಮ ಅಂತ ಹೆಸರು. ತುಂಬ ಶ್ರದ್ಧೆಯಿಂದ ಇಲ್ಲಿ ಧ್ಯಾನ ತಪಸ್ಸು ಮಾಡಿಕೊಂಡಿದ್ದ, ಇಲ್ಲಿ ಸ್ನಾನ ಧ್ಯಾನ ಕರ್ಮಾನುಷ್ಠಾನ ಮಾಡಿಕೊಂಡಿದ್ದ. ಅನೇಕ ದಿವಸಗಳು ಕಳೆದಿತ್ತು. ಒಂದು ದಿವಸ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬಂದನಂತೆ, ಮಂತ್ರ ಒಳ್ಳೆ ಉಪಚಾರವನ್ನು ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಮನೆಯಲ್ಲಿದ್ದರೆ ಮನೆಗೆ ಯಾರು ಬರ್ತಾರೋ ಉಪಚಾರ ಮಾಡಿ, ನೀವು ಕಾಡಲ್ಲಿದ್ದರೆ ಅಲ್ಲಿಗೆ ಯಾರು ಬರ್ತಾರೋ ಉಪಚಾರ ಮಾಡಿ. ಮತ್ತೆ ಉಪಚಾರಕ್ಕೆ ಅಂಥ ವಸ್ತು ಇಂಥ ವಸ್ತು ಅಂತಿಲ್ಲ, ನಿಮ್ಮ ಹತ್ರ ಏನಿರುತ್ತೋ ಅದು ಕೊಡಿ ಅಷ್ಟೇ, ಈರುಳ್ಳಿ ಬೆಳ್ಳೆ ಕೊಡಬಾರ್ದಷ್ಟೇ, ನಿಮ್ಮಲ್ಲಿ ಏನಿರುತ್ತೋ ಒಳ್ಳೇದನ್ನು ಕೊಟ್ಟುಬಿಡಿ, ನೀರು ಕೊಡಿ, ಕೊನೆ ಪಕ್ಷ ನೀರು ಕೊಡಿ, ಒಂದು ಹಣ್ಣು ಕೊಡಿ, ಏನಾದ್ರು ಕೊಡಿ, ನಿಷಿದ್ಧ ಪದಾರ್ಥ ವಲ್ಲದ ದೇವರಿಗೆ ಕೊಟ್ಟು ಕೊಡಿ, ಅದು ಮಕ್ಕಿ ಒಳಬೇಕು, ನೈವೇದ್ಯ ಶೇಷ ಆಗಬೇಕು. ತಕ್ಷಣ ಏನು ಮಾಡ್ದ, ವಾನಪ್ರಸ್ಥ ಆಯಿತ, ವನದಲ್ಲಿದ್ದ ಹಣ್ಣು ಹಂಪಲು ಕೊಟ್ಟ, ಭಾರಿ ಸಂತೋಷಪಟ್ಟು. ಆಗ ಅವರು ಕೇಳಿದರು, ಅಲ್ಲ ನಾನು ಕಂಡ ಹಾಗೆ ನೀನು ಎಷ್ಟೋ ದಿವಸದಿಂದ ಯುದ್ಧ ಕಾಣುತ್ತಿಲ್ಲಿ, ಒಳ್ಳೆ ತಪಸ್ಸು ಮಾಡ್ತಾ ಇದ್ದಿ, ಎಷ್ಟು ಧ್ಯಾನಾದಿಗಳನ್ನು ಮಾಡ್ಕೊಂಡಿದ್ದಿ, ಏನು ಉದ್ದೇಶ ಅಂತ ಕೇಳಿದೆ. ಏನು ಉದ್ದೇಶ ನಮ್ಮದೊಂದು ಪ್ರಶ್ನೆ, ಪವಮಾನ ಮಾಡ್ತಾರೆ ಯಾತಕ್ಕೆ ಅಂತ ಕೇಳ್ತಾರೆ. ಅವನೇನು ಕತೆ ಶುರು ಮಾಡಿಬಿಡ್ತಾನೆ ಬಿಡೋದಿಲ್ಲ. ಏನೇ ಕೇಳಿದ್ರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ, 5 ರೂಪಾಯಿ ಅಷ್ಟೇ, ಅದು ದೊಡ್ಡ ಕತೆ ಶುರು ಮಾಡಿಬಿಡ್ತಾನೆ. ಹೇಳೋದಕ್ಕೋಸ್ಕರ ನಮಗೆ ಸುಮ್ಮನೆ ಮಾಡಿಸಿವೆ ಅಂತ ಅಂದ್ರೆ ನಮ್ಗೆ ಯಾರು ಬಾಯಿಗೆ ಬರೋದೇ ಇಲ್ಲ. ಅದು ಒಂದು ಸುಮ್ಮನೆ ಮಾಡಿಸೋ ಅಭ್ಯಾಸ ನಮಗಿಲ್ಲ ಅಂತ ಹೇಳ್ತಾನೆ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಹೇಳಿದನಂತೆ. ಇದು ತೀರ ಹೊಸದೇ, ಇದು ಒಂದು ನಾವು ಮಾಡೋದೇ ಸ್ವಲ್ಪ, ಕೇಳೋದು ಭಾರಿ. ಅದು ಅಷ್ಟು ಮಾಡಿದ್ದಾನೆ, ಏನು ಕೇಳೋದು, ಉದ್ದೇಶ ಏನೂ ಇಲ್ಲ ನನಗೆ, ದೇವರು ಪ್ರೀತನಾಗಲಿ ಅಷ್ಟೇ. ಇದು ಭಾವನೆ ಬಂದರೆ ನಿಜವಾದ ಅರ್ಥದಲ್ಲಿ ಜ್ಞಾನದ ರೀತಿ ಹೇಗಿರಬೇಕು ಗೊತ್ತಾಗುತ್ತೆ. ನೀವು ಬಂದಿದ್ದೀರಿ, ಆತಿಥ್ಯ ಮಾಡಿದ್ದೀರಿ, ಸಂತೋಷಪಟ್ಟರೆ ಅದು ಸಾಕ್ತಾನೆ, ದೇವರು ಪ್ರೀತನಾಗಲಿ. ಆಗ ಬ್ರಾಹ್ಮಣ ಹೇಳಿದಂತೆ, ಭಲೆ ಭಾರಿ ಸಂತೋಷ ಆಯಿತು, ನಿಜವಾಗಲು ಬದುಕಬೇಕಾದ್ದು ಹೀಗೆ ಫಲಾಪೇಕ್ಷೆ ಬಿಟ್ಟು ಬದುಕಬೇಕು, ಅದು ಸಾಧಿಸಿದ್ದಿ ನೀನೀಗ, ಒಂದು ಕೆಲಸ ಮಾಡು ಬಾ ಅಂತ ಕರೆದು ಬಂಡೆ ಮೇಲೆ ಬರೆದನಂತೆ. ಬರೆದ ನಿತ್ಯ ಓದ್ಕೊಂಡಿರು ಅಂತ ಹೇಳಿದ್ರಂತೆ. ಅದೇನು ಗೊತ್ತಾ, ಎರಡನೇ ಅಧ್ಯಾಯ ಬರೆದಂತೆ, ಭಗವತಿ ಎರಡನೇ ಅಧ್ಯಾಯ ಬರೆದು ಇದ್ರು ಓದ್ಕೊಂಡಿರು, ಒಳ್ಳೇದಾಗತ್ತೆ ಅಂತ ಹೇಳಿದರು. ಅದನ್ನು ಓದ್ಕೊಂಡು ಓದ್ಕೊಂಡಿದ್ದ, ಒಳ್ಳೆ ಸಿದ್ಧಿ ಬಂತು, ಸದ್ಗತಿ ಹೋಗೇ ಬಿಟ್ಟ. ಇದು ಕಪಿ ಹೇಳುತ್ತೆ. ಆದ ಸದ್ಗತಿ ಹೋದ, ಆ ಭಗವದ್ಗೀತೆಯ ಅಧ್ಯಯನ ಮಾಡಿ 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 ಸರಿ. ಮತ್ತೆ ವಾತಾವರಣ ಹೇಗಾಯ್ತು ಅಂದ್ರೆ, ಅದು ಎರಡು ಕಾರಣ. ಭಗವದ್ಗೀತೆಯ ಸಿದ್ಧಿ ಪಡೆದ ಅವನ ಜಾಗ, ಭಗವದ್ಗೀತೆ ಬರೋ ಜಾಗ ಇಲ್ಲಿದೆ ಬಂಡೆವರ್, ಇವತ್ತು ಭಗವದ್ಗೀತೆ ಇದೆ, ಅದರಿಂದ ಹೇಗಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ಇಂಥ ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿದೆ. ಭಗವದ್ಗೀತೆ ಎರಡನೇ ಅಧ್ಯಾಯ ಬರೆದಿದ್ದು ಜಾಗ ಅಲ್ಲಿದ್ದಿದ್ದಕ್ಕೋಸ್ಕರ ವಾತಾವರಣ ಪೂರ್ತಿ ಬದಲಾಗಿದೆಯಂತೆ. ನಮ್ಗೆ ಫ್ರಿಡ್ಜ್ ಒಳಗೆ ತಣ್ಣಗಾಗತ್ತೆ ಅಂತ ನಮಗೆ ಗೊತ್ತು, ಒಲೆಯಲ್ಲಿ ಬೆಚ್ಚಗಾಗುತ್ತೆ ಅಂತ ಗೊತ್ತು. ಭಗವದ್ಗೀತೆ ಅದೇ ನಿಮಗೆ ಬೆಚ್ಚಗಾಗಿಬಿಡುತ್ತೆ. ಇದು ಪದ್ಧತಿ ಭಗವದ್ಗೀತೆ ಏನು ಮ್ಯಾಜಿಕ್ ಮಾಡುತ್ತೆ ನೋಡಿ ಅಂತ ಹೇಳ್ತಾರೆ. ಇಡೀ ಭಗವದ್ಗೀತೆಯಲ್ಲ ಒಂದೇ ಒಂದೊಂದು ಅಧ್ಯಾಯ ಮಾತ್ರ ಇರೋದು, ಅಲ್ಲಿ ಬರೆದಿದ್ದಾರೆ. ಇವ್ರು ಯಾರಿಗೂ ಗೊತ್ತಿಲ್ಲ, ಅನ್ನೋಯಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಇವತ್ತು ಫ್ಯಾನ್ ಹಾಕೋ ಮರಿಬಿಟ್ಟಿರ್ತಾನೆ, ನಿದ್ದೆ ಬಂದಿದೆ ಆದರೂ ಫ್ಯಾನ್ ಕೆಲಸ ಮಾಡ್ತಾ ಇರುತ್ತೆ ಆ ಟೈಪ್. ಅದು ಅನುಭವ ಏನಾಗುತ್ತೆ, ಫ್ಯಾನ್ ನಿಂತಷ್ಟೇ ಸೆಕೆ ಸೆಳೆದು ಬಿಡ್ತಾನೆ ಮತ್ತೆ ಆಗಲಿ. ನಿದ್ರೆ ಅನುಭವಕ್ಕೆ ಫ್ಯಾನ್ ಏನ ಗಾಳಿ ಅನ್ನೋಯಿಂಗ್ಲಿ ಹೆಲ್ಪ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ರೋಗಿ ಭಯವೇ ಎಚ್ಚರೇ ಇರೋದಿಲ್ಲ, ಔಷಧಿ ಕೊಡ್ತಾರೆ, ಕೆಲಸ ಮಾಡಿ ವಾಸಿ ಆಗುತ್ತಾ ಇಲ್ಲ ಅವನಿಗೀಗ, ಕೋಮಾ ಸ್ಟೇಜಲ್ಲಿ ಇದ್ದವನಿಗೆ ವರ್ಕ್ ಮಾಡುತ್ತಿಲ್ಲ ಔಷಧಿ. ಹಾಗೇನೆ ಇವತ್ತು ಒಳ್ಳೆ ವಿಚಾರಗಳು ನಮಗೆ ತಿಳಿಲಿ ತಿಳಿದ ಇರಲಿ ಕೆಲಸ ಮಾಡುತ್ತೆ. ಅದನ್ನೇ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸ ತಿಪ್ಪುದೇ. ಕೆಂಡ ನೋಡಿ ತುಳಿದ್ರೂ ಸುಡುತ್ತೆ, ನೋಡಿದ ತುಳಿದ್ರೂ ಸುಡುತ್ತೆ, ಮತ್ತೆ ಇಂಟೆನ್ಸಿಟಿ ಚೇಂಜ್ ಆಗೋದಿಲ್ಲ, ಅಷ್ಟೇ ಜ್ವರ ಸುಡುತ್ತೆ. ಅದೇ ರೀತಿಯಲ್ಲಿ ನಮಗೆ ಮಂತ್ರಾರ್ಥ ಗೊತ್ತಿರಲಿ ಬಿಡಲಿ, ಗಾಯತ್ರಿ ಮಂತ್ರ ಜಪ ಮಾಡಿ ಒಳ್ಳೇದಾಗಿ ಆಗುತ್ತೆ. ವಾಯುಸ್ತುತಿ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಒಳ್ಳೇದಾಗಲೇಬೇಕು ಆ ಶಕ್ತಿ. ನೀವು ರಾಂಗ್ ನಂಬರ್ ಹಾಕಿದ್ರು ಪೊಲೀಸ್ ಸ್ಟೇಷನ್ ಹೋಗಿ ಹಲೋ ಅಂತ ಹೇಳ್ತಾನೆ ಬಿಡೋದಿಲ್ಲ. ಬೈ ಚಾನ್ಸ್ ನೀವು ಒತ್ತಿದ್ರು ಕೂಡ ಹಲೋ ಅಂತ ರೆಸ್ಪಾನ್ಸ್ ಬಂದೇ ಬರುತ್ತೆ. ನೀವು ಉದ್ದೇಶ ಇಲ್ಲದೆ ಹೋದ್ರೂ ಕೂಡ ನಂಬರ್ ಸರಿ ಇದ್ರೆ ಹೇಗೆ ಕನೆಕ್ಟ್ ಆಗಬೇಕು, ಸರಿಯಾದ ಮಂತ್ರ ಹೇಳಿದ್ರೆ ಕೆಲಸ ಮಾಡಲೇಬೇಕು. ಇದ್ರೆ ಸಿದ್ಧಿಯ ಫಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಭಾರಿ ಆಶ್ಚರ್ಯವಾಯಿತು. ಮಿತ್ರವ ನನಗೆ ನನಗೆ ಆ ಮೇಕೆಗೆ ಮೂರನೇದಕ್ಕೆ ಆಶ್ಚರ್ಯವಾಯಿತು. ಅದನ್ನೆಲ್ಲ ಓದಿದ್ವಿ ನಾವು ಅದನ್ನು ಕೂತ್ಕೊಂಡು, ಅದರ ಫಲಿತಾಂಶ ಆ ಮೇಕೆ ಹುಲಿ ಸದ್ಗತಿ ಹೋದು, ನಾನು ಸಾಧನೆ ಮಾಡ್ಕೊಂಡು ಹಾಗೆ ಇದ್ದೇನೆ ಅಂತ ಹೇಳಿದ್ದ. ಇನ್ನೂ ಸಾಧನೆ ಮಾಡ್ಕೊಂಡಿದ್ದೇನೆ, ಮನಸ್ಸು ಅಷ್ಟು ನೆಮ್ಮದಿಯಿಂದ ಇದ್ದೇನೆ ಅಂತ ಹೇಳಿದ್ದೆ. ಹೇಳಿ ನೋಡು ಬ್ರಾಹ್ಮಣ, ನೀನಿಗೂ ಇವತ್ತು ಒಳ್ಳೇದಾಗಬೇಕು ಅಂತಿದ್ರೆ ದೇವಶರ್ಮ ಅಂತ ಅವನ ಹೆಸರಿತ್ತಲ್ಲ, ನೀವು ಯೋಚನೆ ಮಾಡಬೇಡ. ನೀನು ಎರಡನೇ ಅಧ್ಯಾಯ ಭಗವದ್ಗೀತೆ ಹೇಳು, ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ, ನಿನ್ನ ನೆಮ್ಮದಿ ಸಿಗುತ್ತೆ ಹೋಗು ಅಂತ ಹೇಳಿದ ತಕ್ಷಣ ಸೀದಾ ವಾಪಸ್ ಬಂದನಂತೆ. ತನ್ನೂರಿಗೆ ಬಂದ, ಪುರಂದರ ಪುರಕ್ಕೆ ಬಂದ. ಅಲ್ಲಿ ಆ ಜ್ಞಾನಿಗಳಿದ್ದು ಮತ್ತೆ ಅವರ ಹತ್ರ ಹೋದ, ಕೇಳ್ಕೊಂಡ, ಸ್ವಾಮಿ ಉತ್ತರ ಸಿಕ್ತದೆ ನನಗೆ, ಭಗವದ್ಗೀತೆ ಎರಡನೇ ಅಧ್ಯಾಯದಿಂದ ಹೇಗಾಗುತ್ತಂತೆ, ದಯವಿಟ್ಟು ಉಪದೇಶ ಮಾಡಿ ಅಂತ ಕೇಳಿದ. ತಾನೇ ಹೋಗ್ಲಿಲ್ಲ, ನಾನೇ ಬಿಡ್ಕೋಬೇಕು ಮತ್ತೆ. ಅದಕ್ಕೆ ಗುರುಗಳಿಂದ ಜ್ಞಾನ ಬರಬೇಕೆ. ವಿದ್ಯಾ ಕರ್ಮಾಣಿಚ ಸದಾ ಗುರೋ ಪ್ರಾಪ್ತಾ ಫಲಪ್ರದಾಹ ಆಚಾರ್ಯರ ಬಾ, ಅನ್ಯಥಾ ದೈವ ಫಲದಾಹ ಪ್ರಸನ್ನೋಕ್ತಾ ಫಲಪ್ರದಾಹ. ಭಾಗವತಾತ್ಪರ್ಯದಲ್ಲಿ ಹೇಳ್ತಾರೆ, ವಿದ್ಯಾ ಕರ್ಮಾಣಿಚ ಸದಾ ಗುರೋ ಪ್ರಾಪ್ತಾ ಫಲಪ್ರದಾಹ. ಯಾವುದೇ ವಿದ್ಯಾ ಜ್ಞಾನ ಬರಬೇಕು, ಪಾಠ ಓದಬೇಕು, ಗುರುಗಳೇ ಹೇಳಬೇಕಲ್ಲ. ಯಾವುದೇ ಕರ್ಮಾಚರಣೆ, ಇಂಥ ಕರ್ಮ ಮಾಡೋ ಗುರುಗಳು ಹೇಳಬೇಕು, ಅದನ್ನು ಮಾಡಬೇಕು, ಅದು ಫಲ ಕೊಡುತ್ತೆ. ತಾನೇ ಚೋಚಿಕೊಂಡು ಮಾಡಿದ್ರೆ ಫಲ ಕೊಡೋದಿಲ್ಲ. ಮತ್ತೆ ಅಂಗಡಿಯಲ್ಲಿ ಸಾವಿರ ಔಷಧಿ ಇರಬಹುದು, ಅಂದೆಲ್ಲ ತಗೊಳ್ಬೇಕಾಗುತ್ತಾ? ಡಾಕ್ಟರ್ ಬರ್ಕೊಟ್ಟಿದ್ದು ತಗೋಬೇಕೆ ಹೊರತು ಅವ್ನು ಅರ್ಥ ಆದ್ರೆ ಬರ್ಕೊಳ್ಳಿ ಪರವಾಗಿಲ್ಲ, ಅವನು ತಗೊಂಡು ಹೋಗ್ಬೇಕೆ ಹೊರತು ನಾವು ಸೆಲೆಕ್ಟ್ ಮಾಡಾಗಿಲ್ಲ. ಹೇಗೆ ಔಷಧಿಗೆ ಔಷಧಿ ಅಂಗಡಿ ಸಾಲದು, ಹೇಳೋ ಡಾಕ್ಟರ್ ಬೇಕು. ಅದೇ ರೀತಿ ಶಾಸ್ತ್ರ ಗ್ರಂಥ ಇದ್ರೆ ಸಾಲದು, ಉಪದೇಶ ಮಾಡೋ ಗುರು ಬೇಕು. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಪರಮಾತ್ಮ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಸೀದಾವದ ಸ್ವಾಮಿನ ಉಪದೇಶ ಮಾಡಿ ಅಂತ ಕೇಳಿದ್ರೆ ಉಪದೇಶ ಮಾಡಿಬಿಟ್ಟು ಅವತ್ತೇ ಒಳ್ಳೆ ನೆಮ್ಮದಿ ಸಿಕ್ತು, ಸದ್ಗತಿ ಹೊರಟುಬಿಟ್ಟ. ಈ ಕಥೆ ಎಷ್ಟು ಸ್ವಾರಸ್ಯವಾಗಿದೆ ಲೆಕ್ಕ ಹಾಕ್ಬೇಕು. ಇವತ್ತು ನಮ್ಮ ಸಮಸ್ಯೆ ಸೇಮ್ ಸಮಸ್ಯೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲರ ದುಃಖ ಇದುವತ್ತು. ಮನಸ್ಸಿಗೆ ನೆಮ್ಮದಿ ಯಾರು ಸಿಗ್ತಾರಾ? ಸಿಕ್ಕರೆ ಭೂಲೋಕದಲ್ಲಿ ಇರೋದೇ ಇಲ್ಲ, ಅವ್ರು ಆಗಾಗಿಬಿಡುತ್ತೆ. ಏನೋ ಒಂದು ಟೆನ್ಷನ್, ಯಾವುದೋ ಒಂದು ಆತಂಕ. ಶ್ರೀಮಂತನಿಗೆ ತಂದೆ ದುಃಖ ಬೇರೆ, ಬಡವನ ದುಃಖನೇ ಬೇರೆ. ಆನೆ ಕಷ್ಟ ಆನೆಗೆ ಇರುವೆ ಕಷ್ಟ ಇರಬೇಕಂತಾರಲ್ಲ ಹಾಕಿ. ಇವತ್ತು ಕಷ್ಟ ಇಲ್ಲ, ಜನಗಳೇ ಇಲ್ಲ. ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮ. ಪ್ರಹ್ಲಾದರಾಜರು ಹೇಳ್ತಾರೆ, ಸರ್ವತ್ರ ತಾಪತ್ರಯ ದುಃಖಿತಾತ್ಮ. ನಮಗೆ ರೋಗಿಗಳು ಆಸ್ಪತ್ರೆ ಎಲ್ಲ ರೋಗಿಗಳೇ, ರೋಗ ವೆರೈಟಿ ಬೇರೆ ಇರೋದು, ಕ್ಯಾನ್ಸರ್ ರೋಗಗಳು ಟಿ ಬಿ ಎರಡನೇ ಇರ್ಬೋದು ಅಷ್ಟೇ ಹೊರತು, ಇಲ್ಲದ ಆಸ್ಪತ್ರೆಯಲ್ಲಿ ರೋಗ ಇಲ್ಲದವರು ಆಸ್ಪತ್ರೆಯಲ್ಲಿ ಯಾರಿರ್ತಾರೆ? ಅದೇ ರೀತಿನೇ ಇವತ್ತು ಸಂಸಾರದಲ್ಲಿದ್ದೇ ರೋಗ ಇದೆ ಅಂತ ಅರ್ಥ. ಏನೋ ಪ್ರಾಬ್ಲಮ್ ನಮಗಿದೆ, ಬೇಸಿಕ್ ಪ್ರಾಬ್ಲಮ್ ಯಾವುದೋ ನೆಮ್ಮದಿ ಇಲ್ಲ. ಅದನ್ನ ಹೇಳ್ತಾರೆ ಶಾಸ್ತ್ರ, ನಮ್ಮ ಬದುಕಿನ ಮುಖ್ಯ ಉದ್ದೇಶ ಏನು ಅಂದ್ರೆ, ಇಹಕಾಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಹು. ಇದನ್ನು ಗಂಭೀರ ಯೋಚನೆ ಮಾಡಬೇಕು ನಾವು. ಇಹಕಾಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಹು. ನಮ್ಮ ಸುಖವೇ ಆಗಬೇಕು, ದುಃಖ ಸ್ವಲ್ಪನೂ ಆಗಬಾರದು. ಇದು ಒಬ್ಬಿಬ್ಬರ ಬಯಕೆ ಅಲ್ಲ, ಧಿಕಾರ ಪ್ರಾಣಭನ್ ಮಾತ್ರ ಸಿದ್ಧಂ. ಒಂದು ಮನುಷ್ಯನಿಗಲ್ಲ, ಒಂದು ಇರುವೆ ಇರುತ್ತೆ, ಸಕ್ಕರೆ ಕಡೆ ಹೋಗುತ್ತೆ, ಬೆಂಕಿ ಕಡೆ ಹೋಗೋದಿಲ್ಲ ಅದು. ಅದೇ ರೀತಿನೇ ಒಂದು ಹೇಳ್ತಾರೆ, ಇನ್ನೂ ಹೇಳಿದರೆ ನಿಮಗೆ, ಒಂದು ಮರ ಇರುತ್ತೆ ಬಳ್ಳಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಒಡ್ಡೆ ತಗೊಂಡು ಹೋಗ್ತಾನಂತೆ, ಅದು ಸರಿಕೊಂಡು ಹಿಂದೆ ಸರ್ಕೊಳ್ಳುತ್ತಂತೆ, ಭಯ ಆಗುತ್ತಂತೆ, ಸಸ್ಯಕ್ಕೆ ಜೀವ ಇದೆ, ಮುದುರ್ಕೊಳ್ಳುತ್ತಂತೆ, ನೀರು ಹಾಕ್ಲಿಕ್ಕೆ ಹೋದ ವಿಕಾಸ ಆಗುತ್ತಂತೆ. ನೀರು ಹಾಕ್ಲಿಕ್ಕೆ ಹೋದ್ರೆ ನಾವು ಸರಿ ಅಬ್ಸರ್ವ್ ಮಾಡಿದ್ರೆ ಅದು ಅರಳುತ್ತಂತೆ, ಇದು ಹಾಕಿದರೆ ಬುಲ್ಲು ಮುದುಡುತ್ತಂತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ರಾಣಿಗೂ ಕೂಡ, ಇರುವೆ ಇರಲಿ ಸಸ್ಯ ಇರಲಿ, ಜೀವ ಇತ್ತು ಅಂದ್ರೆ ಅದಕ್ಕೆ ಸುಖ ಬೇಕು ದುಃಖ ಬೇಡ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವದ ಟೈಪೇ ಚೇಂಜ್ ಆಗಿಬಿಡುತ್ತೆ. ನಮಗೆ ಸುಖ ಆಗಿ ನಮ್ಮ ವಿಷಯ ಗೊತ್ತಿಲ್ಲ, ಇವತ್ತು ನಮಗೇನು ಬೇಕು ಅಂತ ಕೇಳಿದ್ರೆ ಪಕ್ಕದ ಮೇಲೆ ಏನಿದೆ ಅದನ್ನು ಬೇಕು ಅಂತ ಹೇಳ್ತೇವೆ ಅಷ್ಟೇ. ಇದಕ್ಕೆ ಅಸೂಯೆ ಅಂತ ಕರೀತಾರೆ. ಇದು ನಮ್ಮ ದೇತಿ ಆಗಬಾರದು. ಇವತ್ತು ನಮಗೆ ನಮಗೇನು ಬೇಕು ತಿಳ್ಕೋಬೇಕೆ ಹೊರತು ಅಲ್ಲಿ ಹೋಗಿರ್ತಾನೆ ಏನು ಬೇಕು ಅವನೇನು ತೊಗೋತಾರೆ ನಾನು ತೊಗೋತೀನಿ ಅಂದರೆ ಅದು ಇವರು ತೊಗೋತಾನೆ ತೊಗೋತೀ ಆಗಿದ್ದಾರೆ ನೀವು ನಿಮಗೆ ಬೇಕಾದ ತೊಗೋಬೇಕೆ ಹೊರತು ಅವನು ತೊಗೊಳ್ಳೋದು ತೊಗೊಳ್ಳೋದಲ್ಲ ನಮ್ಮ ಲೈಫ್ ಇದೇ ಚೇಂಜ್ ಆಗಿಬಿಟ್ಟಿದೆ ಇವರು ನಾವು ಕಂಪೇರ್ ಮಾಡ್ಕೋತೀವಿ ಗೊತ್ತಾ ರಾಯರ ಕಂಪೇರ್ ಮಾಡ್ಕೊಳ್ಳೋದಿಲ್ಲ ನಾವು ಪುರಂದ್ರಾಜ ಕಂಪೇರ್ ಮಾಡ್ಕೊಳ್ಳೋದಿಲ್ಲ ಕಂಪೇರ್ ಮಾಡ್ಕೊಳ್ಳೋದು ಕೆಲಸಕ್ಕೆ ಬರೋದಕ್ಕೆ ಕಂಪೇರ್ ಮಾಡ್ಕೋತೀವಿ ಅದೆಲ್ಲ ಬ್ಯಾಡ್ ಹ್ಯಾಬಿಟ್ ಶುರುವಾಗುತ್ತೆ ಇದು ಅರ್ಥ ಮಾಡ್ಕೊಂಡು ನೋಡಿ ಲಂಚ ತೊಗೊಂಡು ಎಷ್ಟು ಮನೆ ಕಟ್ಸಿದ್ದಾವೆ ನೀರಾಗಿ ತೊಗೊಂಬೋದಿಲ್ಲ ಈ ಥರ ಯೋಚನೆ ಮಾಡುತ್ತೆ ರಾಯರ ಎಲ್ಲ ಬಿಟ್ಟು ರಾಯಕ್ಕೆ ಯೋಚನೆ ಮಾಡಬಾರ್ದು ಪುರಂದ್ರಾಜ ಯಾಕೆ ಯೋಚನೆ ಮಾಡಬಾರ್ದು ನಮಗೆ ಅದು ಕತೆ ಗೊತ್ತಿಲ್ಲ ಮೊದಲನೇದಾಗಿ ಗೊತ್ತಿದ್ರೆ ಈ ಮಹತ್ವ ಗೊತ್ತಿಲ್ಲ ನಮಗೆ ನಮಗೆ ರಾಯರು ಬೇಕು ಅವ್ರು ಯಾತಕ್ಕೆ ದೊಡ್ಡವರು ಬೇಕಿಲ್ಲ ನಮ್ಗೆ ಏನೋ ಕೊಡ್ತಾರೆ ಬೇಕಷ್ಟೆ ಇದು ಸ್ವಾರ್ಥ ಇದು ಆ ಭಾವನೆ ಇರಬಾರದು ಆ ದೃಷ್ಟಿಯಿಂದ ನೆಮ್ಮದಿಯ ಪ್ರಶ್ನೆ ಇದೆ ಇವತ್ತು ಅದಕ್ಕೆ ಉತ್ತರ ಏನು ಗೊತ್ತಾ ನೋಡಿ ಲೋಕದೊಳಗೆ ಬಡವಾದ ಬಡ ರೈತ ಸಾಲ ಮಾಡಿದ್ದಾನೆ ತೀರ್ಸಕ್ಕಾಗಿಲ್ಲ ಸತ್ತ ಪೇಪರಲ್ಲಿ ಬರ್ತಾನೆ ಇರುತ್ತೆ ದಿನ ಎಷ್ಟೋ ದಿನ ಸಾಯ್ತಾರೆ ಕೆಲವೊಂದು ರಿಪೋರ್ಟ್ ಆಗುತ್ತೆ ಬಡ ರೈತ ಆತ್ಮಹತ್ಯೆ ಅಂಥೇಳಿ ಅಷ್ಟೇ ಅಲ್ಲ ಶ್ರೀಮಂತ ಆತ್ಮಹತ್ಯೆ ಇನ್ನೊಂದು ಬರುತ್ತೆ ಮತ್ತೆ ನಿಮ್ಗೆ ಎಷ್ಟೋ ಜನ ಭಾರಿ ಶ್ರೀಮಂತರು ಸಾಯ್ತಾರೆ ಯಾತಕ್ಕೆ ಗೊತ್ತಾ ನೆಮ್ಮದಿ ಇಲ್ಲ ಅವ್ರಿಗೆ ನೆನಪಿರಬೇಕು ಅವನಿಗೆ ಸಾಲ ಇದೆ ನೆಮ್ಮದಿ ಇಲ್ಲ ಇವನಿಗೆ ದುಡ್ಡಿದೆ ನೆಮ್ಮದಿ ಇಲ್ಲ ದುಡ್ಡಿದೆ ಕುಡಿತಾನೆ ಕುಡಿತಾನೆ ಕುಡಿದೇ ಸಾಯ್ತಾನೆ ಎಷ್ಟೋ ಸಲ ಇದು ಯೋಚನೆ ಮಾಡಿದರೆ ನೆಮ್ಮದಿ ಹಣ ಕೊಡೋದಾಗಿದ್ದರೆ ಶ್ರೀಮಂತ ಸಾಯ್ಬಾರ್ದಾಗಿತ್ತು ನೆಮ್ಮದಿ ಅಧಿಕಾರ ಕೊಡೋ ಅಧಿಕಾರಿಗಳು ಸಾಯ್ಬಾರ್ದಾಗಿತ್ತು ರಾಜಮಹಾರಾಜರು ಸಾಯ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗ ನೆಮ್ಮದಿ ಎಂಬುದು ಎಲ್ಲಿಲ್ಲ ಅಂತ ಕೇಳಿದರೆ ಹೊರಗೆ ಎಲ್ಲೂ ನೆಮ್ಮದಿ ಸಿಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ನೆಮ್ಮದಿ ಹೊರಸಿರೋ ಪದಾರ್ಥ ಅಲ್ಲ ಹಸಿವೆ ತಲೆ ಮೇಲಾಗುತ್ತಾ ಕೈಕಾಲಿಗಾಗುತ್ತಾ ಹೊಟ್ಟೆ ಹಸಿವು ಅಂತ ಕರಿತೆ ಹಸಿವಿರೋ ಜಾಗ ಹೊಟ್ಟೆ ಹೇಗೋ ಇವತ್ತು ಅದೇ ರೀತಿಯೇ ನೆಮ್ಮದಿ ಸಿಗಬೇಕಾಗ ಹೊಣ್ಣ ಎಲ್ಲಿಗೆ ಹಾಕಬೇಕಾಗ ಹಸಿವೆ ಎಲ್ಲಿರುತ್ತೋ ಅಲ್ಲಿಗೆ ಅನ್ನ ಹಾಕಬೇಕು ಹೊಟ್ಟೆಗೆ ಹಸಿವು ಹೊಟ್ಟೆಗೆ ಅನ್ನ ಹಾಕ್ತಾನೆ ಅದಕ್ಕೆ ಇವತ್ತು ಪ್ರಾಬ್ಲಮ್ ಇದೆಯೋ ಅಲ್ಲಿ ಸೊಲ್ಯೂಷನ್ ಹುಡುಕಬೇಕು ನೆಮ್ಮದಿ ನಮಗೆ ಎಲ್ಲಿ ಸಿಗಬೇಕು ತುಂಬ ಜನಕ್ಕೆ ಗೊತ್ತಿಲ್ಲ ನೆಮ್ಮದಿಯ ಮೊದಲ ಉತ್ತರವನ್ನು ಕೊಟ್ಟವರು ವೇದವ್ಯಾಸ ದೇವರು ತಿಳಿಸಿಕೊಟ್ಟವರು ಮಧ್ವಾಚಾರ್ಯರು ನೆಮ್ಮದಿ ಎಲ್ಲೋ ಇಲ್ಲ ನಿಮ್ಮ ಒಳಗೇ ಇದೆ ಅಂತ ಹೇಳುತ್ತಾರೆ ನೆಮ್ಮದಿ ಒಳಗೇ ಇದೆ ಬಲಮಾನಂದ ಓಜಸ್ಯ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಣೇವ ಜೀವಸ್ಯ ವ್ಯಜ್ಜಂತೆ ಪರಮಾಬ್ಧಿ ಹೋಹೋ ಈ ಆಚಾರ್ಯ ಮಾತು ಕೇಳಿದವರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಸ್ವರೂಪದೊಳಗೆ ಪ್ರತಿಯೊಬ್ಬ ಯೋಗ್ಯ ಜೀವನ ಒಳಗೆ ಆನಂದ ಇದೆ ಅದು ಹೊರಗೆ ಬರಬೇಕಷ್ಟೇ ಎಲ್ಲ ಏನಾಗಿದೆ ಇಂಪ್ಲಿಸಿಟ್ ಆಗಿದೆ ಎಕ್ಸ್ಪ್ಲಿಸಿಟ್ ಆಗಬೇಕು ಒಳಗೆ ತುಂಬಿಕೊಂಡು ಹೋಗಿಬಿಟ್ಟಿದೆ ನೀರಿದೆ ಅಗಿಬೇಕು ಇಲ್ಲ ಹೊರಗೆ ನೀರು ಕಾಣೋದಿಲ್ಲ ಬಾವಿಯಲ್ಲಿ ನೀರು ಬರುತ್ತೆ ಭೂಮಿಯಲ್ಲಿ ಕಣ್ಣಿಗೆ ಕಾಣೋದಿಲ್ಲ ಅಗದಾಗ ನೀರು ಕಣ್ಣಿಗೆ ಕಾಣುತ್ತೆ ನೀರು ಮೇಲಿಂದ ಬೀಳಲಿಲ್ಲ ಒಳಗೆ ಇತ್ತು ಒಳಗೆ ಇದ್ದ ನೀರು ಅಗದ್ರೆ ಹ್ಯಾಕ್ ಕಾಣುತ್ತೋ ಒಳಗೆ ಇರೋ ಆನಂದ ಸಾಧನೆ ಮಾಡಿದ್ರೆ ಹೊರಗೆ ಬರುತ್ತೆ ಅಂತ ಹೇಳಿದ್ದ ಅಗಿಯುವ ಕಾರ್ಯದಿಂದ ಅಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಶಸ್ತ್ರ ಬೇಕು ಬರೀ ಕೈಲಿ ಅಗದ್ರೆ ಬರೋದಿಲ್ಲ ಶಸ್ತ್ರದಿಂದ ಅಗದಾಗ ಮಾತ್ರ ಭೂಮಿ ಓಪನ್ ಆಗಿ ಸಿಗುತ್ತೆ ಅದು ಶಾಸ್ತ್ರ ಓದಿದಾಗ ಮಾತ್ರ ನಮ್ಮ ಭೂಮಿ ಇದು ಓಪನ್ ಆಗುತ್ತೆ ಶಾಸ್ತ್ರ ಓದಿದಾಗ ಅಲ್ಲಿ ಭೂಮಿ ಒಳಗೆ ಅಲ್ಲಿ ಹೋಗ್ತೇವೆ ಇಲ್ಲಿ ಹೃದಯದ ಒಳಗೆ ಹೋಗಬೇಕು ಅಂತ ಹೇಳ್ತಾರೆ ಒಳಗೆ ಹೋಗಬೇಕು ಹೃದಯದೊಳಗೆ ಆನಂದ ಇದೆ ಆಚಾರ್ಯರ ಮಾತು ನಮ್ಮ ಜೀವನದ ರೀತಿ ಚೇಂಜ್ ಮಾಡಬೇಕು ಹೊರಗೆಲ್ಲೂ ಆನಂದ ಹುಡುಕಬೇಡಿ ಒಳಗೆ ಆನಂದ ಹುಡುಕಿ ಅಥಾತೋ ಬ್ರಹ್ಮ ಜಿಜ್ಞಾಸ ಈ ದೃಷ್ಟಿಯಿಂದ ಬಲಂ ಆನಂದ ಓಜಸ್ಯ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಣೇವ ಜೀವಸ್ಯ ವ್ಯಜ್ಜಂತೆ ಪರಮಾಬ್ಧಿ ಭೋಹೋ ಅದಕ್ಕೆ ನಿದರ್ಶನ ಚಾಂದೋಗ್ಯದಲ್ಲಿ ಜ್ಞಾನಶ್ರುತಿ ರಾಜ ರೈಕ್ವ ಅಂತ ಒಬ್ಬ ಅವಧೂತರ ಕಥೆ ಹೇಳಿದ್ದ ಅವಧೂತ ಎಷ್ಟು ಖುಷಿಯಾಗಿರ್ತಾರೆ ಅಂತ ಕೇಳಿದರೆ ಅವಧೂತ ಆನಂದ ಅಂದ್ರೆ ಆನಂದ ಆತನಿಗೆ ಏನೂ ಇಲ್ಲ ಜೊತೆಗೆ ಪೆನ್ನಿಲೆಸ್ ಅಂತಾರಲ್ಲ ಹಾಕಿ ಇರ್ಲಕ್ಕೆ ಜಾಗ ಇಲ್ಲ ಉಡ್ಲಕ್ಕೆ ಒಳ್ಳೆ ಬಟ್ಟೆ ಇಲ್ಲ ಮೈಯೆಲ್ಲ ಕಜ್ಜಿ ಅಷ್ಟು ಸುಖವಾಗಿದೆ ಎಂಜಾಯ್ ಮಾಡ್ತಿದ್ದಾನೆ ರಾಜ ಚಕ್ರವರ್ತಿ ನೋಡ್ತಾನೆ ಶಾಕ್ ಆಗಿಬಿಡುತ್ತೆ ನಿಮ್ಮ ಆನಂದ ನನಗಿಲ್ವಲ್ಲ ಏನು ಆಶ್ಚರ್ಯ ಅಂತ ಕೇಳಿದ್ದಾನೆ ಅದಕ್ಕೆ ನನಗೆಲ್ಲ ಇದೆ ಯಾಕೆ ಆನಂದ ಇಲ್ಲ ಅಂದರೆ ದಡ್ಡ ಎಲ್ಲ ಇದೆ ಒಳಗೆ ಹೋಗಿಲ್ಲ ನೀನು ಅದಕ್ಕೆ ಹಾಗಾಗಿಬಿಟ್ಟಿದೆ ಅಷ್ಟೇ ಇವತ್ತು ಒಳಗೆ ಹೋದ್ರೆ ಆನಂದ ಸಿಗುತ್ತೆ ನನಗೆ ಅದು ಸಿಕ್ಬಿಟ್ಟಿದೆ ಅಂತ ಹೇಳಿದ್ದಾನೆ ಈ ಕಥೆಗೆ ಆ ಕಥೆಗೆ ಹೋಲಿಸಿಬಿಟ್ರೆ ಕರೆಕ್ಟಾಗಿ ಆನಂದ ಇಲ್ಲಿರುತ್ತೆ ಆ ದೇವಶರ್ಮನ ಹೇಳಿದ್ರು ಆನಂದ ಒಳಗಿದೆ ಆದರೆ ಬಾಯ್ಬಿಟ್ಟು ಹೇಳಿದ ಅವನ ಹತ್ರ ಹೋಗಿ ಕೇಳು ಅಂತ ಹೇಳಿದ್ರು ತಕ್ಷಣ ಅವನ ಹತ್ರ ಹೋಗು ಸೀದ ಹೊರಟ ಇದು ಹುಡುಕ್ಬೇಕು ನಾವೇ ನಮ್ಮ ಆನಂದದ ದಾರಿ ಹೇಳ್ತಕ್ಕಂಥ ಗುರುಗಳನ್ನು ಹುಡುಕ್ಬೇಕು ಹೊರತು ಬೇರೆಯವರನ್ನಲ್ಲ ಆನಂದ ದಾರಿ ಕೊಡೋ ಗುರುಗಳು ಯಾರು ಅಂದ್ರೆ ಆನಂದ ತೀರ್ಥರು ಬಹಳ ಸುಲಭ ಅಡ್ರೆಸ್ಸೇ ಆಗೋರು ಆನಂದ ಹೆಸರೇ ಆನಂದ ತೀರ್ಥ ಅಂತೆ ಇದು ಭೋಜನ ಶಾಲೆ ನಮ್ಗೆ ಅರ್ಥ ಆಗುತ್ತೆ ರೆಸ್ಟೋರೆಂಟ್ ಅರ್ಥ ಆಗ್ತದೆ ಆನಂದ ತೀರ್ಥ ಅರ್ಥ ಆಗೋದಿಲ್ಲ ಇದೇ ಸಮಸ್ಯೆ ಆನಂದ ತೀರ್ಥ ನಮಗೆ ಏನು ಬೇಕೋ ಅದ್ರ ಕೊಡ್ಲಿಕ್ಕೆ ಆಚಾರ ಬಂದಿತ್ತು ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯ ಏನ ಏನು ನಮಗೆ ಡೈರೆಕ್ಟ್ ಆನ್ಸರ್ ಅದಕ್ಕೆ ನಿಮ್ಗೆ ಏನು ಬೇಕೋ ಅದು ಡೈರೆಕ್ಟ್ ಕೊಡ್ಲಿಕ್ಕೆ ಬಂದಿದ್ದಾರಂತ ಆಚಾರ್ಯ ಒಳಗೆ ಇದೆ ಒಂದು ಒಳಗಿರೋದನ್ನು ಕೂಡ ಶಕ್ತಿ ಯಾರು ಗೊತ್ತೆ ಒಳಗೆ ಇರಬೇಕು ಅವರು ಕೂಡ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಅಜರಯಿತಃ ಜನ್ಮ ಮೃತ್ಯಾಮಯಾನಾಂ ಒಳಗಿದ್ದಾರೆ ವಾಯುದೇವರು ಇವತ್ತು ಪ್ರಾಣವಾಯು ಎಲ್ಲೋ ಇಲ್ಲ ನಮ್ಮ ಒಳಗೆ ಉಸಿರಾಡ್ತಾ ಇರೋದು ವಾಯುದೇವರು ಉಸಿರಾಡಿಸ್ತಾ ಇದ್ದಾರೆ ಬೋಧಿಸಿದ್ದಾರೆ ನಮ್ಮನ್ನು ಅದಕ್ಕೆ ಅವ್ರ ಕೈಲಿ ಕೊಡ್ಲಿಕ್ಕೆ ಸಾಧ್ಯ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ ಆನಂದ ಭಗವಂತ ಆನಂದ ತೀರ್ಥರು ಆಚಾರ್ಯರು ಆ ಭಗವಂತನ ತಿಳಿಸಿಕೊಡ್ತಕ್ಕಂಥ ಗ್ರಂಥ ಬರೆದಿದ್ದಕ್ಕೆ ಆನಂದ ತೀರ್ಥರು ಅಂತ ಹೆಸರು ತಕ್ಷಣ ಹೋದ ಮಿತ್ರವಾನ್ ಅಂತ ಕರೀತ ಮಿತ್ರವಾನ್ ಸೌಪುರ ಅಲ್ಲಿಗೆ ಹೋದ, ನೋಡಿದ, ಆಶ್ಚರ್ಯ ಆಯಿತು, ಬಡ್ಡೆ ಮೇಲೆ ಕೂತಿದ್ದ, ಕೇಳಿದ, ಕಥೆಯೆಲ್ಲ ಹೇಳಿಬಿಟ್ಟ. ಆ ಕಥೆ ಶುರುವಾಯ್ತ. ದುರ್ದಮ ದುರ್ಧರ್ಷ ಇಬ್ಬರಿದ್ದಾರೆ, ಗಂಡ ಹೆಂಡತಿ. ದುರ್ದಮ ದುರ್ಧರ್ಷ, ಒಂದು ದಾನದ ಉಪಯೋಗ ಹೇಳಿದರು, ಅದರ ಏನಾಗುತ್ತೆ ಅಂತ ಎಚ್ಚರಿಕೆನೂ ಕೊಟ್ಟರು. ದಾನ ತಗೊಳ್ಬೇಕಾದ್ರೆ ಎಚ್ಚರ ಇರಲಿ, ಅದು ವಿನಿಯೋಗ ಮಾಡದೆ ಹೋದರೆ ದಟ್ ಇಸ್ ಎ ಕಮಿಟ್ಮೆಂಟ್ ಅಂತ ಕರೀತಾರೆ, ನೆನಪಿರ್ಬೇಕು ನಮಗೆ. ಕಮಿಟ್ಮೆಂಟ್ ಅದು. ಯಾರೋ ಒಮ್ಮೆ ದಾನ ಕೊಟ್ಬಿಡ್ತಾರೆ, ಅದನ್ನು ಉಪಯೋಗಿಸ್ತಾ ಹೋಗ್ಬಿಟ್ರೆ ಅವರು ಆನ್ಸರ್ ಆಗಲ್ಲ. ಕೊಟ್ಟವ್ರಿಗೆ ಹೇಳ್ಬೇಕಾಗುತ್ತೆ, ಅವ್ರು ಕೊಟ್ಟಿದ್ದ ಯಾತಕ್ಕೆ ಪಾಪ ನಮಗೆ ವಿನಿಯೋಗ ಮಾಡ್ತಾರೆ ಅಂತ ಕೊಟ್ಟ ಮಾಡಲಿಲ್ಲ. ಡೆಡ್ ಇನ್ವೆಸ್ಟ್ಮೆಂಟ್ ಆಗಲಿಲ್ಲ ಅವ್ರಿಗೀಗ. ಅವರಿಗೆ ಪುಣ್ಯ ಬರದೆ ಹೋದ್ರೆ ನಾವು ಲಾಸ್ ಕಾಂಪೆನ್ಸೇಟ್ ಮಾಡ್ಬೇಕಾಗತ್ತಾಗ, ನಮಗೆ ಗೇನೇ ಇಲ್ಲ, ಲಾಸ್ ಏನು ಕೊಡ್ತೀವಿ, ಈ ಥರ ಆಗಿಬಿಡುತ್ತ. ಇದನ್ನ ಅರ್ಥ ಮಾಡಿಕೊಂಡ್ರೆ, ತಾವು ಬಡಿಸಿದವನಿಗೆ ಅನ್ನ ತಿಂದೆ ಹೋದರೆ ಬಡಿಸಿದವನಿಗೆ ಹೇಗೆ ಅವಮಾನನೋ, ಇವತ್ತು ನಾವು ದಾನವನ್ನು ವಿನಿಯೋಗ ಮಾಡದೆ ಹೋದರೆ ಪ್ರಯೋಜನ ಇಲ್ಲ. ಆ ಮಾಡದೆ ಹೋಗಿದ್ದಕ್ಕೇನಾದ ಮತ್ತೆ ಹುಟ್ಟಿ ಬಂದ, ಮತ್ತೆ ಹುಟ್ಟಿ ಬಂದ ದುಃಖ ಪಡ್ತಾ ಇದ್ದಾನೆ. ಆಮೇಲೆ ದುರ್ಧರ್ಷ, ಹೆಂಡತಿ ದುರ್ಧರ್ಷ, ಹೆಂಡತಿನ ವಿಷಯ ಸುಖ ಅಂತ ಕರೀತಾರೆ. ವಿಷಯ ಸುಖ ದುರ್ಧರ್ಷ, ಗೆಲ್ಲದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ, ಇಂದ್ರಿಯ ಗ್ರಾಮ ಅನ್ನೋದು ಎಂಥ ತಿಳಿದವನನ್ನು ಎಳೆದು ಹಾಕಿಬಿಡುತ್ತಂತೆ. ಇವತ್ತು ಮೇಜರ್ ಆಕ್ಸಿಡೆಂಟ್ ಮಾಡೋದೆಲ್ಲ ಎಲ್ ಬೋರ್ಡ್ನವರೆಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ಸೇ ಮಾಡೋದು, ನೆನಪಿರಬೇಕು. NH4 NH2 ಬಿಡೋದೇ ಇಲ್ಲ ಅಲ್ಲಿಗೆ. ಆಕ್ಸಿಡೆಂಟ್ಸ್ ಆಗೋದ್ರೆ ಜಾಸ್ತಿ ಅವ್ರದೇನೆ, ಎಲ್ಲರ ಆಕ್ಸಿಡೆಂಟ್ ಕಡಿಮೆ ಯಾವಾಗಲೂ, ಜಾಸ್ತಿ ಆಗೋದು ಅವ್ರದೇನೆ. ಯಾಕೆ? ರಿಸ್ಕ್ ಇದೆ ಅಂತ ಹೇಳ್ತಾರೆ. ವಿದ್ವಾನ ಪೀತ್ಥಂ ಧನುಜಾ ಕುಟುಂಬಂ ಪುಷ್ಟನ್ ಸಲೋಕಾಯ ನ ಕಲ್ಪತೆ ವೈ, ಎಂತ ತಿಳಿದವನು ಕೂಡ ಈ ಸಂಸಾರದಲ್ಲಿ ಬೇರೆ ಕಡೆ ಅಟ್ರಾಕ್ಟ್ ಆಗಿ ದಾರಿ ತಪ್ಪಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ಇದು ತಿಳಿದೇ ಇದ್ದವ್ರ ಕಥೆ ಬಿಟ್ಟುಬಿಡಿ, ತಿಳಿದವರು ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಇವತ್ತು ಡ್ರೈವರು ಹುಷಾರಾಗಿರಬೇಕು ಅಷ್ಟೇ ಅಲ್ಲ, ಎಕ್ಸ್ಪರ್ಟ್ ಡ್ರೈವರ್ ಬೋರ್ಡ್ ಹಾಕೋಬಿಟ್ರೆ ವೆಹಿಕಲ್ ಮುಂದಕ್ಕೆ ಹೋಗೋದಿಲ್ಲ, ಅವ್ನು ಡ್ರೈವ್ ಮಾಡಬೇಕಾಗ. ಅಂಥವನಿಗೂ ಕಣ್ಣು ಮುಚ್ಚಿಕೊಳ್ಳೋಂಗಿಲ್ಲ, ಮತ್ತೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಬೋರ್ಡ್ ನೋಡ್ಕೊಂಡು ಬಿಡೋದಿಲ್ಲ, ಅದು ಲೈಸೆನ್ಸ್ ಕಾರ್ಡ್ ನೋಡಿಕೊಂಡು ಆಕ್ಸಿಡೆಂಟ್ ತಪ್ಪೋದಿಲ್ಲ. ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಮೇಜರ್ ಆಕ್ಸಿಡೆಂಟ್ ಆಗಬೇಕಾದ್ರೆ ಗಂಟು ಕಟ್ಟಲಿಕ್ಕೆ ಆಗಬೇಕಾಗಿಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸತ್ತೋಗ್ಬಿಡ್ತಾನೆ ನಡೆಯಿರಿ. ಅದಕ್ಕೆ ಯಾರೋ ಉಡುಪಿಯಿಂದ ಬರ್ತಿದ್ರಂತೆ ಪಾಪ, ಖಾತೆಯಿಂದ ಅವನಿದ್ದೆ ಕೃಷ್ಣದೇವನ್ ನೋಡಕ್ಕೆ ಹೋದವರಲ್ಲ, ಆಫೀಸರ್ಗೆ ಹೋದವರು ವಾಪಸ್ ಬರ್ತಾ ಇದ್ರು, ಕೋರ್ಟ್ ಕೇಸ್ ಭಿಕ್ಷಂ ಬರ್ತಿದ್ರು ಪಾಪ. ಘಾಟ್ ಸೆಕ್ಷನ್ ಅವರೇ ಸೆಲ್ಫ್ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಘಾಟ್ ಸೆಕ್ಷನ್ ಮುಗಿದೋಗ್ಬಿಟ್ಟಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ, ಅದು ಗೊಬ್ಬರ ಕೊಡಿದ್ದಾರೆ, ಸ್ಪಾಟ್ ಡೆತ್ ಮುಗಿದೋಯ್ತು. ತಮಾಷೆ, ಅಲ್ಲಿ ಆಕ್ಸಿಡೆಂಟ್ ಆಗಿ ಇಲ್ಲಿ ಆಕ್ಸಿಡೆಂಟ್, ಪ್ಲೇನ್ ಗೌರ್ನಲ್ಲಿ ಆಗಿದೆ, ಅದಕ್ಕೆ ಗೊತ್ತಾ ಎಚ್ಚರ ಎಲ್ಲಿ ತಪ್ಪಿದ್ರಾಗುತ್ತೆ ಅಂತ ಹೇಳ್ತಾರೆ. ಎಚ್ಚರ ತಪ್ಪಿದ್ರೆ ಎಲ್ಲಿದ್ರೂ ಆಕ್ಸಿಡೆಂಟ್ ಆಗುತ್ತೆ, ಎಚ್ಚರ ವಹಿಸಿದ್ರೆ ಘಾಟ್ ಸೆಕ್ಷನ್ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಸುಖ ದುಃಖಗಳ ಪ್ರಶ್ನೆ ಬೇರೆ, ನಮ್ಮ ಎಚ್ಚರ ಬೇರೆ ಅಂತ ಹೇಳ್ತಾರೆ. ಎಚ್ಚರಕ್ಕೆ ಕಣ್ಣು ತೆಗಿಬೇಕು, ಇಲ್ಲದವ್ರು ಎಚ್ಚರ ಅಲ್ಲ. ಕಣ್ಣು ಅಂದ್ರೆ ಜ್ಞಾನ, ಜ್ಞಾನ ಇಲ್ಲದ ಹೋದ್ರೆ ಎಂದೂ ಮನುಷ್ಯ ಸುಖ ಬದುಕಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ದುರ್ದಮ ದುರ್ಧರ್ಷೆ, ಫಲಿತಾಂಶ ಮತ್ತೆ ಹುಟ್ಟಿದ್ರು, ಇವನು ಹುಲಿ ಅವಳು ಮೇಕೆ. ಆ ನೋಡ್ತಾರೆ, ಅಲ್ಲಿ ವಿಚಿತ್ರವಾದ ಪ್ರಸಂಗ ನಡೀತು, ಆಟೋಮೆಟಿಕ್ ಆಗಿ ವಾಸಿಯಾದ ಸ್ಥಿತಿ ಬಂತು. ಅಲ್ಲಿ ಹೋದ ತಕ್ಷಣ ವೈರ ತಪ್ಪಿತು, ಎಲ್ಲ ಜನ್ಮಾಂತರದ ಪಾಪ ಹೋಯ್ತು ಗೊತ್ತಾಗ್ತು, ಜನ್ಮಾಂತರದ ಪಾಪ ಹೋಯ್ತು, ಮನಸ್ಸಿನ ದೋಷ ಹೋಯ್ತು, ಭಯ ಹೋಯ್ತು, ನಿಶ್ಚಿಂತರಾಗಿಬಿಟ್ರು. ಅವ್ರಿಗೆ ಆಶ್ಚರ್ಯ ಆಯ್ತು, ಹೇಗೆ ಹೋಯ್ತಿದ್ದು ಒಂದು. ಕೆಲವರು ಇರ್ತಾರೆ 3-4 ವರ್ಷ ತೊಗೊಂಡ್ಬಿಡ್ತಾರೆ, ವಾಸಿ ಆಗುತ್ತೆ, ಯಾವ್ದಕ್ಕೆ ಹೋಯ್ತು ಡೌಟ್ ಬಂದ್ಬಿಡುತ್ತೆ, ಯಾವ್ದಕ್ಕೆ ಹೋಯ್ತು ಅಂತ. ಅದು ಒಂದೇ ತೊಗೊಂಡ್ರೆ ಗೊತ್ತಾಗಿರೋದು, 3-4 ಬಂದಾಗ ಗೊತ್ತಾಗೋದಿಲ್ಲ. ಎಲ್ಲ ತೊಗೊಂಡ್ ಮಾತ್ರ ಡೋರ್ ಓ ತಂದ್ಕೊಳ್ಬಾರ್ದು, ಪದಂಗನೂ ಉಂಟು ಕೆಲವು ಸಲ, ಓವರ್ ಏನೋ ರಾಂಗ್ ಡೋಸ್ ಆಗಿ ಹೋಗ್ಬಿಟ್ರು, ಕಥೆನೇ ಮುಗಿದೋಯ್ತು. ಹುಡುಕ್ಬೇಕಾಗಿದೆ ಎಲ್ಲಿಂದ ಹೋಯ್ತೀಗ. ನಾವು ಅಷ್ಟೇ, ನಮ್ಮ ಜೀವನ ಒಂದೊಮ್ಮೆ ಸುಖ ಆಗ್ತಿರ್ತದೆ, ಏನ್ ತಿಳ್ಕೊತೇವೆ ಗೊತ್ತಾ, ಎಲ್ಲಿಗೊಂದು ಹುಡುಕೋದಿಲ್ಲ, ನಾ ಏನೋ ಅಂತ ಅದೇ ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಒಮ್ಮೊಮ್ಮೆ ಸುಖ ಆಗೋ ಜಾತಕ್ಕೆ ಅಂದ್ರೆ ಯಾವುದೋ ಜನ್ಮದ ಸಾಧನೆಯ ಫಲ ಅದು, ಅದು ಇದರಿಂದಾಗಿದ್ದಲ್ಲ. ಪ್ರಾಚೀನ ಆಚರಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರುಚಿತ್ತಾನ್, ಯಾವುದೋ ಜನ್ಮದ ಆ ಕ್ಷಣಕ್ಕೆ ನಮಗೆ ವರ್ಕ್ ಆಗಿರುತ್ತೆ, ಯೋಚನೆ ಮಾಡೋ ಉತ್ತರ ಸಿಗುತ್ತೆ, ಯೋಚನೆ ಮಾಡೋದಿಲ್ವಲ್ಲ, ತಕ್ಷಣ ದಾರಿ ತಪ್ಪಿ ಹೋಗುತ್ತಷ್ಟೇ. ಆಗ ನೋಡಿದ್ರು ಆ ಜಾಗದಲ್ಲಿ ಬಂಡೆ ಮೇಲೆ ಗೀತಾ ಬರೆದಿದ್ದು ಗೊತ್ತಾಯ್ತು. ಅದನ್ನು ಹೇಳಿದ್ದಾರೋ ಒಬ್ಬ ಕಪಿ ಹೇಳ್ತು, ಕಪಿ ಎಕ್ಸ್ಪ್ಲೇನ್ ಮಾಡ್ತು, ನೋಡು ಸ್ವಭಾವ ಹೀಗಾಗಿದೆ, ಇದು ಎಕ್ಸ್ಪ್ಲೇನ್ ಮಾಡ್ತಂತ. ಅಲ್ಲಿ ಕಪಿ ಗೀತೆಯನ್ನು ಎಕ್ಸ್ಪ್ಲೇನ್ ಮಾಡ್ತು ಅಂತಂದ್ರೆ, ಕಪಿ ಅಂದ್ರೆ ಹನುಮಂತ ದೇವರು, ಅವರೇ ಬದ್ಧಾಚಾರ್ಯರು, ಗೀತಾನ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಅರ್ಥ. ಗೀತಾ ಭಾಷ್ಯ ತಾತ್ಪರ್ಯ ಬರೋದು ಅವರೇ, ಅವ್ರಿಗೆ ಯಾರಿಗೂ ಕಾರಣ ಗೊತ್ತಿಲ್ಲ, ಕಾರಣ ಗೊತ್ತಿರೋದು ಇವರಿಗೆ. ಕಪಿ ಅನ್ನೋ ಪದ ಕಂ ಪಿಬತೀತಿ ಕಪಿ, ಕಂ ಅಂದ್ರೆ ಆನಂದ, ಪಿಬತಿ ಆನಂದ ತೀರ್ಥ ಅಂತ ಅರ್ಥ, ಕಪಿ ಶಬ್ದಕ್ಕೆ ಆನಂದ ತೀರ್ಥ ಅಂತಾನೆ ಹೆಸರು. ಅವರಿಗೆ ಸಮಸ್ಯೆ ಇದ್ದಿದ್ದು ಬಿಡಿಸಿದ್ದು ಈ ಕಪಿ. ಕತೆ ಹೇಳಿತು, ಒಬ್ಬ ಸುಕರ್ಮ ಅಂತ ಬ್ರಾಹ್ಮಣ ಇದ್ದ, ಅವನು ಸಾಧನೆ ಮಾಡ್ತಾ ಇದ್ದ. ಎಷ್ಟು ಚೆನ್ನಾಗಿ, ಸುಕರ್ಮ ಅಂತ ಬ್ರಾಹ್ಮಣ ಇದ್ದ, ಸಾಧನೆ ಮಾಡ್ತಾ ಇದ್ದ. ಅದಕ್ಕೆ ನಮ್ಮ ಮೊದಲ ಹೆಜ್ಜೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಎರಡನೇ ಅಧ್ಯಾಯ, ಎರಡನೇ ಅಧ್ಯಾಯದ ಶ್ಲೋಕ, ಎರಡನೇ ಅಧ್ಯಾಯದ ಮಹತ್ವ, ಎರಡನೇ ಅಧ್ಯಾಯದ ಕೀವರ್ಸ್ ಅಂದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮವನ್ನು ಮಾಡ್ತಾ ಇದ್ದಾನೆ, ಫಲ ಕೇಳ್ತಾ ಇಲ್ಲ, ಕರೆಕ್ಟ್ ಮ್ಯಾಚ್ ಆಗಿದೆ ಅವರಿಗೆ. ಸುಕರ್ಮ ಅಂದ್ರೆ ಅವರು, ಸುಕರ್ಮ ಅಂದ್ರೆ ಹೇಳ್ತಾರೆ ಬದ್ಧೇಯ ಭಟ್ರು, ಸುಕರ್ಮ ಅಂತ ಕರೀತಾರೆ. ಜಾತ ಕರ್ಮಾದಿ ಕರ್ಮ ನಿವಹಂ ವಿದಧೇ ಸುಕರ್ಮ, ಸೋದ್ಯೋಜಯದೊಳಗೆ ಮಧ್ಯಗಿರಿ ವಿಷಯ ಉಪಯೋಗಿಸಿದ ಉಪಯೋಗ ವಿಶೇಷಣ ಸುಕರ್ಮ, ಒಳ್ಳೆ ಕರ್ಮಾಚರಣೆ ಮಾಡಿ. ನಿಷಿದ್ಧ ಕರ್ಮ ಕುಕರ್ಮ ಅಲ್ಲ, ಸುಕರ್ಮ. ಕೆಟ್ಟಕರ್ಮ ಮಾಡಿದ್ರೆ ಕುಕರ್ಮ ಪ್ರಯೋಜನ ಇಲ್ಲ. ಇವನು ಸುಕರ್ಮ, ಅವನು ಸುಕರ್ಮ ಫಲ ಕೆಡ್ತಾ ಇಲ್ಲ. ನಾವು ಕುಕರ್ಮ ಫಲ ಕೆಡ್ತೇವೆ, ಇವರು ಉಲ್ಟಾ ಪಲ್ಟಾ. ಅದು ಅವ್ರು ಒಳ್ಳೆ ಕೆಲಸ ಮಾಡಿ ಫಲ ಕೆಡದ್ರೆ ಅವರು ಮಾಡಬಾರ್ದನ್ನು ಮಾಡಿ ದೇವರೇ ಎಲ್ಲ ಕೊಡು ಅಂತ ಕೇಳ್ತೇವೆ. ತಮಾಷೆ ಇದು, ಬರೀ ಪೇಪರ್ ಕೊಟ್ಟು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಬೇಕಷ್ಟೇ. ಬರೀ ಪಾಪ ಅಲ್ಲ, ರ್ಯಾಂಕ್ ಬೇರೆ ಜೊತೆಗೆ. ಬರೀ ಪೇಪರ್ ಕೊಟ್ಟು ಅದು ರ್ಯಾಂಕ್ ಆನ್ಸರ್ ಬರೋದು ಇನ್ನೂ ಡೇಂಜರ್. ಅದು ಎಲ್ಲ ರ್ಯಾಂಕ್ ಆನ್ಸರ್ಸ್ ರ್ಯಾಂಕ್ ಕೊಡ್ತಾ ಕೂತಂತ ದಡ್ಡ ಮಹಾ ಆಗಿರ್ಬೇಕು ಮಹಾಮೂರ್ಖ ಅವನು. ಆ ಸ್ಥಿತಿಯಾಗಿದೆ. ಅದಕ್ಕೆ ಹೇಳ್ತಾರೆ, ವಿಹಿತ ಕರ್ಮವನ್ನು ಮಾಡಿ ಫಲವನ್ನು ಕೇಳಬೇಡಿ ಭಗವಂತ ಹೇಳಿದ. ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ, ಫಲದ ಆಸೆ ಇಲ್ಲದ ಕರ್ತವ್ಯ ಆಚರಣೆ ಅಂತ ಅರ್ಥ. ಫಲದ ಆಸೆ ಇಲ್ಲದ ಕರ್ತವ್ಯಾಚರಣೆ. ಕರ್ತವ್ಯ ಮಾಡಿ ಫಲ ಕೇಳಬೇಡಿ. ಇನ್ನು ಕರ್ತವ್ಯ ಮಾಡಿ ಫಲ ಕೇಳ್ತಾರೆ, ತಪ್ಪದು. ನಾವು ಕರ್ತವ್ಯ ಮಾಡಿದ್ರೆ ಫಲ ಕೇಳ್ತೀವಲ್ಲ, ಅದೇ ಜಸ್ಟ್ ಜೋರಾಗಿರ್ಬೇಕದು. ಕರ್ತವ್ಯ ಮಾಡಿ ಫಲ ಕೇಳಿದ್ರೆ ತಪ್ಪು ಅಂದ್ರೆ ನಿಷ್ಕಾಮ ಕರ್ಮ. ನಿಷ್ಕರ್ಮ ಕಾಮ ಹೇಗಿರುತ್ತೆ ಲೆಕ್ಕ ಹಾಕಿ. ಕರ್ಮನೇ ಬರೀ ಕಾಮ, ಅದು ಕೊಡು ಇದು ಕೊಡು ಇದು ಕೊಡಿ, ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ. 5 ರೂಪಾಯಿಗೆ ದೇವರಾಣಿ ಬರುತ್ತಾವನು ಏನಾದ್ರೂ ಕೂಡ ಸಾಧ್ಯನೇ ಇಲ್ಲ. ಅಂದ್ರೆ ದಾರಿ ತಪ್ಪಿದ ಜೀವನ ನಮ್ಮದು. ಮತ್ತೆ ಬಯೋ ದೇವನ್ನ, ಮತ್ತೆ ದೇವರು ಬಾಯಿ ಬಂದ ಬಯೋದು. ಎಲ್ಲ ರಜೆ ಕೊಟ್ಟಿದ್ರು ಲಕ್ಷಾಂತರ ಹೋಗ್ಬಿಡ್ತು, ಸುಮ್ಮನೆ ಕೂತಿರ್ತಾನೆ. ಇಲ್ಲಿ 10 ರೂಪಾಯಿ ವೇಸ್ಟ್ ಮಾಡ್ಕೊಬಿಟ್ಟೆ ಅಂತ ಬಂದು ಜಾಸ್ತಿ ಊಟ ಮಾಡಿಬಿಡ್ತಾನೆ. 30 ರೂಪಾಯಿ 50 ರೂಪಾಯಿ ಊಟ ಮಾಡಿರ್ತಾನೆ, ಮತ್ತೆ ಬಯೋ ರಾಯಕಾಯಿ ಕೊಟ್ಬಿಟ್ಟಿರುತ್ತೆ. ಎಂತ ಮೂರ್ಖರು ಇರ್ತಾರೆ. ಕೆಲವರು 10 ರೂಪಾಯಿ ಮಾಡ್ತಾರೆ, 30 ರೂಪಾಯಿ 50 ರೂಪಾಯಿ ತಿಂತಾರೆ, ಪ್ಲಸ್ ಕ್ಯಾರಿಯರ್ ಮನೆ ಮತ್ತೆ ಪ್ರಸಾದ ಹೋಗ್ಬೇಕಂತೆ ಬತ್ತೆಗೆ. ಅಂದ್ರೆ ರಾಯರು ನಿಲ್ತಾರವ್ರು, ಅವ್ರು ಬದುಕಿದ ಜೀವನ ಆಗಿತ್ತು ನಂಬೋದಕ್ಕೆ ಆಗಿದೆ. ನಿನ್ನೆ ಹೇಳಿದೆ, ವಾರಕ್ಕೆ ಒಪ್ಪೊತ್ತು ಅರ್ಧ ಹೊಟ್ಟೆ ಊಟ ಇಮ್ಯಾಜಿನ್ ಮಾಡೋಕ್ಕಾಗಲಿ. ನಿಜವಾಗಲೂ ರಾಯರು ದೊಡ್ಡವರಾಗಿದ್ದು ಏನೋ ಮಾಡಿ ಅಲ್ಲ. ಸತ್ಯಧರ್ಮರತಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನಿವೆ. ರಾಯರುಗಡಿ ಬರ್ತಾನೆ ಫಲ ಕೇಳಲಿಕ್ಕೆ ಅಂತೇಳಿ, ರಾಯರಂತೂ ಗೊತ್ತಾಗಿಬಿಡ್ತದೆ ಫಲ ಬೇಡ ಅಂತ ವಾಪಸ್ ಹೋಗ್ತಾರೆ. ಅದು ಪರಿಣಾಮ. ಆಸ್ಪತ್ರೆಗೆ ಹೋಗೋದು ರೋಗ ವಾಸಿ ಮಾಡ್ಕೊಂಡು ಹೋಗ್ಬೇಕಲ್ಲ ಹಾಕಿ. ಇವತ್ತು ಬಂದು ಜಾಸ್ತಿ ಫಲ ಕೇಳ್ಬಿಟ್ರೆ ರೋಗ ಜಾಸ್ತಿ ಆಗಿದೆ. ನೆಗಡಿ ಕೆಮ್ಮು ಕ್ಯಾನ್ಸರ್ ಬಂದಾಗ ಆಯ್ತು ಅಷ್ಟೇ. ಬಂದಿದ್ದು ನೆಗಡಿ ಕೆಮ್ಮು ಟ್ರೀಟ್ಮೆಂಟ್ಗೆ ಕ್ಯಾನ್ಸರ್ ಒಂದು ಡಮ ಅಂದ್ರೆ ಹಾಗಾಗಿಬಿಡುತ್ತೆ. ಹಾಗಾಗಬಾರ್ದು, ರೋಗ ಕಳ್ಕೊಂಡು ಹೋಗ್ಬೇಕು. ಗುರುಗಳ ಹತ್ರ ಬರೋದು ಏನೋ ಕೇಳೋದಕ್ಕಲ್ಲ, ಅಜ್ಞಾನ ಹೋಗಿಸ್ಬೇಕು, ಜ್ಞಾನ ಕೊಡಬೇಕು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜನಗ್ರಹೈ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೇ ರಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ರಾಘವೇಂದ್ರ ಸ್ತೋತ್ರದ ಕೀ ವರ್ಸ್ ಅದು. ರಾಘವೇಂದ್ರ ಸ್ತೋತ್ರದಲ್ಲಿ ಆ ಸ್ತೋತ್ರ ಮುಗಿದ ತಕ್ಷಣ ಅಂದೋಪಿ ದೇವದೃಷ್ಟಿಸ ಅದು ಕ್ಲೈಮ್ಯಾಕ್ಸ್ ಪ್ರಾರ್ಥನೆ ಮಾಡ್ತಾರೆ ಅಪ್ಪಣಾಚಾರ್ಯರು. ಅದರಲ್ಲಿ ನಮ್ಮ ಯಶಸ್ಸಿರೋದು. ಆ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದ ಜೀವನ ಇದು ಎಲ್ಲ ಯಾವ ಗ್ರಂಥ ಓದಿದ್ರು ಸಿಗೋದು ಅದೇನೆ. ಫಲ ಕೇಳಬೇಡಿ, ಫಲ ಕೇಳಬೇಡಿ, ಫಲ ಕೇಳಬೇಡಿ. ಫಲ ಕೇಳಿದ್ರೆ ಮತ್ತೆ ವಾಪಸ್ ಬರ್ತೀನಿ ನೆನಪಿರಿ. ಫಲ ಕೇಳಿದ್ರೆ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಅರ್ಥ. ಫಲ ಬಿಟ್ಟ ಅಂದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಅದೇ ಶಾಂತಿ ಬೇಕಾಗಿತ್ತು. ತಕ್ಷಣ 2ನೇ ಅಧ್ಯಾಯ ಓದು, ಅವರ ಅನುಗ್ರಹ. 2ನೇ ಅಧ್ಯಾಯ ಬರಬಿಟ್ಟು ಹೊರಟೋಗ್ಬಿಟ್ರು. ಬಂದವರು ಯಾರು ಗೊತ್ತಾ, ಒಬ್ಬ ಬ್ರಾಹ್ಮಣ. ಆತ ಶಿವಭಕ್ತ, ಶಿವಾಲಯದ ಪೂಜೆ ಮಾಡೋ ಬ್ರಾಹ್ಮಣ. ಶಿವಾಲಯ ಇತ್ತಂತಾನೆ, ಶಿವಾಲಯ ಇತ್ತು, ಅದು ಪೂಜೆ ಮಾಡ್ಕೊಂಡಿದ್ದ. ಆಯ್ತ, ಶಿವಾಲಯ ಪೂಜೆ ಮಾಡ್ತಿದ್ದು ಬ್ರಾಹ್ಮಣ ಬಂದ. ಶಿವ ಯಾರು ಗೊತ್ತಾ, ಹೇಳ್ತಾರೆ ಭಾಗವತದಲ್ಲಿ, ವಿದ್ಯಾಕಾಮಸ್ತು ಗಿರೀಶಂ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ. ಅವರ ಸೇವೆ ಮಾಡಿದ್ದಕ್ಕೆ ಬ್ರಾಹ್ಮಣ ಬಂದ. ಅಂದ್ರೆ ರುದ್ರದೇವರೇ ಬಂದಂತೆ ಆಯ್ತು. ರುದ್ರದೇವರು ಬಂದರು ಅಂದ್ರೆ ಏನರ್ಥ, ಶುಕಾಚಾರ ಬಂದರು ಅಂತ ಅರ್ಥ, ಅವರು ಭಾಗವತ ಹೇಳಿದ್ರು ಅಂತ ಅರ್ಥ. ರುದ್ರದೇವರು ಭಾಗವತವ ಹೇಳಿದ್ರು ಶುಕರೂಪದಿಂದ, ಆದ್ರಿಂದ ಸರಿಯಾಗಿ ಫಲ ಸಿಕ್ತು. ಇತ್ತ ನನಗೇನು ಬೇಡ, ಹರಿ ಪ್ರೀತಿ ಆಗಬೇಕು, ಕೆಲಸ ಮಾಡಿದೆ. ಅವರು ಉಪದೇಶ ಮಾಡಿದ್ರು, ಅಲ್ಲಿ ಬರೆದ್ರು ಭಗವದ್ಗೀತಾನ. ಭಾಗವತ ಭಗವದ್ಗೀತಾ ಎಲ್ಲ ಭಗವಂತನ ಕೃತಿಗಳೇ. ಹೇಳೋದೆಲ್ಲ ಹರಿರೇವ ಬರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಆದ್ರಿಂದ ಸುಖವಾಗಿ ನೋಡದ, ಓದ್ದ, ಸದ್ಗತಿ ಹೊರಟೇ ಬಿಟ್ಟ. ಆತ ಸುಕರ್ಮನಾಗಿದ್ದಕ್ಕೆ ಜ್ಞಾನ ಪ್ರಾಪ್ತಿಯಾಯಿತು. ಅದನ್ನೇ ಶಾಸ್ತ್ರ ಹೇಳುತ್ತದೆ, ಕರ್ಮಣ ಜ್ಞಾನ ಮಾತನೋತಿ. ನೀವು ಕರ್ಮಾಚರಣೆ ಸರಿಯಾಗಿ ಮಾಡ್ಕೊಂಡಿದ್ರೆ, ಇವತ್ತು ನಿಮಗೆ ಸಂಧ್ಯಾನ ಮಾಡ್ಕೊಂಡಿರಿ, ಪೂಜೆ ಮಾಡ್ಕೊಂಡಿರಿ, ಫನಿ ಜ್ಞಾನಕ್ಕೆ ಲಿಂಕ್ ಆಗುತ್ತೆ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಲಿಂಕ್ ಆಗುತ್ತೆ. ಪ್ರವಾದಿ ಫಲ ಕೇಳಬಾರ್ದು, ಅದು ಮುಖ್ಯ. ಫಲ ಕೇಳಿಬಿಟ್ರೆ ಅದು ವೇಸ್ಟ್ ಆಗುತ್ತೆ. ಫಲ ಕೇಳದೆ ಕರ್ಮಾಚರಣೆ ಮಾಡಿದ್ರೆ ಸಾಧ್ಯ. ಆ ಪ್ರಶ್ನೆಗೆ ಆ ಉತ್ತರ ಸಿಕ್ತೋ, ಭಾರಿ ಖುಷಿಯಾಯ್ತು. ಸೀದ ಹೋದ, ಹೋಗಿ ಉತ್ತರ ಸಿಗ್ತಾರೆ. ಭಗವದ್ಗೀತೆ 2ನೇ ಅಧ್ಯಾಯದಿಂದ ಶಾಂತಿ ಸಿಗುತ್ತೆ ಹೇಳಿಸ್ಕೊಂಡ. ತಾನು ಓದಲಿಲ್ಲ, ಅದಕ್ಕೆ ಗುರುಗಳಿಂದ ಜ್ಞಾನ ಬರಬೇಕೇ ಹೊರತು ತಾನು ಸ್ವಂತ ಓದಿ ಜ್ಞಾನ ಬರೋದಿಲ್ಲ. ಆದ್ದರಿಂದ ಹೇಳಿಸ್ಕೊಂಡ, ತಾ ಸದ್ಗತಿ ಹೊರಟೇ ಬಿಟ್ಟ ದೇವಶರ್ಮ. ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ದೇವಶರ್ಮನ ಪ್ರಾಬ್ಲಮ್ ಸಾಲ್ವ್ ಆಯ್ತು. 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಯಾರಿಗೆ ಗೊತ್ತಾ ಪ್ರಾಬ್ಲಮ್ ಇರೋದು? ಅರ್ಜುನನಿಗೆ. ಆತ ಯಾರು ಗೊತ್ತಾ? ದೇವರಾಜ. ಆತ ದೇವಶರ್ಮ ದೇವರಾಜ, ಆತನಿಗೆ ಪ್ರಾಬ್ಲಮ್. ಕೃಷ್ಣ ನನಗೆ ನಶೆ ಚಕ್ನೋ ವ್ಯವಸ್ಥಾತು, ನಿಲ್ಲಕ್ಕೆ ನನಗಾಗ್ತಾ ಇಲ್ಲ. ಹೈಲಿ ಡಿಸ್ಟರ್ಬ್ ಬಿಡೋದು ಅರ್ಜುನ, ನಿಲ್ಲಕ್ಕೆ ನನಗಾಗ್ತಾ ಇಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ನೋಡಿ, ಕೇಳಿದ ಬ್ರಾಹ್ಮಣ, ಸ್ವಾಮಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ದಯವಿಟ್ಟು ಹೇಳಿ ಅಂತ ಕೇಳಿದ. ಅರ್ಜುನ ಅದೇ ಮಾತನ್ನು ಕೇಳ್ತಾನೆ, ನನಗೆ ಕೃಷ್ಣ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ, ಅಟ್ಟರ್ ಕನ್ಫ್ಯೂಷನ್ ನನಗೆ. ಅದಕ್ಕೆ ನೀನು ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಶ್ರೇಯಸ್ಸಾಗಬೇಕು ಕೃಷ್ಣ, ಹೇಳಿಕೊಡು. ಆ ದೇವಶರ್ಮ ಆ ಜ್ಞಾನಿಯನ್ನು ಕೇಳಿದ, ಈ ದೇವರಾಜರಾದ ಅರ್ಜುನ ಭಗವಂತನನ್ನು ಕೇಳಿದ, ಮತ್ತೆ ಹೇಳಿದ ನನಗೆ ಶಾಂತಿ ಬೇರೆಂದ್ರೆ ಸಿಗೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ನಹಿ ಪ್ರಪಶ್ಯಾವಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಪಿ ಬಿಚ ಆಧಿಪತ್ಯಂ. ನನಗೆ ಭೂಲೋಕದ ಚಕ್ರವರ್ತಿ ಪದವಿ ಕೊಟ್ಟು ನನಗೆ ಬೇಡ, ದೇವಲೋಕದ ಇಂದ್ರ ಪದವಿ ಕೊಟ್ಟು ನನಗೆ ಬೇಡ, ನನಗೆ ಬೇಕಾಗಿದ್ದು ಶಾಂತಿ, ಅದಕ್ಕೆ ನಾನು ಉಪದೇಶ ಬೇಕು ಅಂತ ಕೇಳಿದ. ಕರೆಕ್ಟಾಗಿ ಮ್ಯಾಚ್ ಆಗಿರ್ತಕ್ಕಂಥ ಎರಡನೇ ಅಧ್ಯಾಯದ ಮಹತ್ವಕ್ಕೂ ಎರಡನೇ ಅಧ್ಯಾಯದ ಪ್ರಸಂಗಕ್ಕೂ ನೇರ ಸಂಬಂಧ. ಮುಂದೇನಾಯಿತು, ದುರ್ದರ್ಶೆಯ ಚರಿತ್ರೆ ಹೇಳ್ತಾರೆ, ವಿಷಯಗಳು ಹೇಗಿವೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ತುಂಬ ವಿಷಯ ಹೇಳ್ತಾರೆ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಕೃತಿ ವಿಭ್ರಮ, ಪ್ರತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಹಾಳಾಗಿದ್ದಾನೆ ಅವನಿಗೆ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಗಂಡನೇ ತಿಂದ ಹಾಕಿಬಿಟ್ಲು ಕೊನೆಗೆ ಅವನು. ಇವನಿಗೆ ಕ್ರೋಧ ಅಂತಿಲ್ಲಕ್ಕೆ ಇವನು ಹೊರಟ. ಅಂದ್ರೆ ಸಂಘ ನಮ್ಮನ್ನು ಹಾಳು ಮಾಡ್ತಾ ಇದೆ. ಕಲಿಯುಗದಲ್ಲಿ ಇರೋದೇ ಸಂಘ, ಎಲ್ಲೋದ್ರೂ ದುರ್ಜನ ಸಂಘನೇ. ಆಫೀಸ್ ಹೋಗಲಿ, ಮನೆಯಲ್ಲಿ ಇರಲಿ, ಮನೆಯಲ್ಲಿದ್ದರೆ ಪಾಪ ಒಬ್ಬನೇ ಕೂತರು ಟಿ ವಿ ಬಿಡೋದಿಲ್ಲ, ಹಿಡಿದಾಕ್ಬಿಡುತ್ತೆ ಬಿಡೋದಿಲ್ಲ. ಏನೇನೋ ಸೀರಿಯಲ್ಗಳು ನೋಡಿ 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 ತಲೆ ಕೆಟ್ಟ ಹೋಗಿಬಿಡುತ್ತಾನೆ. ಅದಕ್ಕೆ ನೋಡಿ ನೋಡಿ ಕೊಡಿ. ಜಾಯತೋ ವಿಷಯಾಂತುಂ ಸಹ ಸಂಘಸ್ತೇಷು ಉಪಜಾಯತೆ, ಸಂಘಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿ ಜಾಯತೆ. ಮನುಷ್ಯ ಕೆಡ್ಲಿಕ್ಕೆ ಹಿಂದಿನ ಕಾಲಕ್ಕೆ ಕಾದಂಬರಿ ಓದ್ತಿದ್ದ, ಎಲ್ಲೋ ಪುಸ್ತಕ ಮುಚ್ಚಿಟ್ಕೊಂಡು ಕಂಡು ಹುಡುಗ ಓದ್ತಿದ್ರು. ಪಾಪ ಟೆಕ್ಸ್ಟ್ ಬುಕ್ ಒಳಗೆ ಮುಚ್ಚಿಟ್ಕೊಂಡು ಓದಕ್ಕೆ ಬಹಳ ಇತ್ತು. ಏನಿಲ್ಲ, ಇವತ್ತು ಎಷ್ಟು ಹಾಳಾಗಿದೆ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಮನೆ ಮನೆಯಲ್ಲಿ ಇವತ್ತು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ, ಯಾಕೆ ಮನೆಯವರೆಲ್ಲ ಬಾಯಿ ತಕೊಂಡು ಕೂತ ಕಂಟ್ರೋಲ್ ಮಾಡ್ಯಾರ ನಿಮ್ಮ. ಇದೆಲ್ಲರೂ ದಾರಿ ತಪ್ಪಿದಾಗ ಎಚ್ಚರಿಸೋದು ಯಾರು? ಕಲಿಯುಗದ ಒಂದು ಭರಾಟೆ ನೋಡ್ಬೇಕಾಗ. ಕಲಿಯುಗದಲ್ಲಿ ಮನೆ ಮನೆಯೊಳಗೆ ಎಂಟರ್ ಆಗಿಬಿಟ್ಟು ಕಲಿ ಹೇಗೆ ಎಲ್ಲ ಕಡೆ ಬುದ್ಧಿ ಕೆಡಿಸ್ತಾನೆ ಅಂದ್ರೆ, ಜನಗಳು ತಲೆ ಯಾತಕ್ಕೋತಾ ಕೆಡ್ತಿರೋದ ಸ್ವೇಚ್ಛೆಯಿಂದ ಇರ್ತೇವೆ. ಟಿ ವಿ ಸೀರಿಯಲ್ ನೋಡ್ಬಿಡ್ತಾರೆ, ಸ್ವೇಚ್ಛೆಯಿಂದ ಇರ್ತೇವೆ. ಅವ್ರು ಟಿ ವಿ ಸಿ ಯಾಕೆ ಮಾಡ್ತಾರೆ ಅಲ್ಲಿ ಕುಡ್ದು ಹುಡುಗರು ಕೂತಿರ್ತಾರೆ ಆರಾಮವಾಗಿ. ಇವರು ಅದನ್ನು ಫಾಲೋ ಮಾಡಕ್ಕೆ ಹೋಗ್ತಾರೆ ಗೊತ್ತಾ? ಅದು ಕಥೆಗಳು ಅವೆಲ್ಲ ಕೂಡ ಇವ್ರು ನಿಜ ಅನಿಸ್ಬಿಡುತ್ತೆ ಅವ್ರಿಗೆ. ಯಾಕೆ ದಿವಸ ನೋಡ್ತಿರ್ತಾರೆ, ಎರಡು ಎರಡು 200 ಮುಗಿಯೋದಿಲ್ಲ, 500 ಮುಗಿಯೋದಿಲ್ಲ. ಯಾವ್ದಾರಂತೂ ನೋಡೋರು ಹೋಗೇ ಬಿಟ್ಟಿರ್ತಾರೆ, ಇದು ನಡೀತಾನೆ ಇರ್ತದೆ ಪಾಪ. ಅದೇನು ಕೂಡ ಇದೆಂದರೆ ಎಂಡ್ ಆಗುತ್ತಾ? ಸಂಗಾತ್ ಸಂಜಾಯತೆ ಕಾಮ, ಸಂಸಾರ ಎಷ್ಟು ಹಾಳಾಗ್ತಿದೆ ಗೊತ್ತಾ? ಇವತ್ತು ದಿನಗಳಿಗಾದ್ರೆ ಕೊನೆಗೊಂದು ಹಿಂದನ ಕಾಲ ಹೊಂದಿತ್ತು, ಗಂಡ ಹೆಂಡತಿಯಾದ್ರೆ ಜೊತೆಗೆ ಇರ್ತಾರೆ, ಅದೂ ಇಲ್ಲ ಇವತ್ತಿನ ಕಾಲ. ನಮ್ಮನ್ನು ಕೇಳಬಾರ್ದು ಯಾರು ಕೂಡ, ಏನು ಲೇಟಾಗಿ ಯಾಕೆ ಬಂದಿ ಅಂದ್ರೆ ಗೆಟ್ಟವ್ ನಾಳೆ ಡೈವರ್ಸೆ. ಇದಕ್ಕೆ ಕ್ವಶನ್ ಮಾಡಬಾರ್ದು. ಇಂಥ ಒಂದು ಅಷ್ಟೇ ಬರ್ತಾ ಇದೆ ಗೊತ್ತಾ? ದೊಡ್ಡವರ ಸೇವೆ ಇಮ್ಯಾಜ್ ಸಾಧ್ಯನೇ, ಅದಕ್ಕೆಲ್ಲ ಹುಟ್ಟು ಬಂದಿರೋದು ನಾವು ಎಂಜಾಯ್ ಮಾಡ್ಬೇಕಷ್ಟೇನೆ. ಆ ಥರ ತಲೆ ಹಾಕಿಬಿಟ್ಟಿದ್ದಾರೆ. 20 ವರ್ಷ ಹುಡುಗ ಪಬ್ಬಾರ್ಗೋ ಕುಡಿತಾ ಕೂತಿರ್ತಾರೆ, ಏನ್ ಮಾಡ್ತೀರಾ ಅವನಿಗೆ? ಡ್ರಗ್ಸ್ ತೊಗೊಂಡ್ಬಿಡ್ತಾನೆ. ಜೀವನದ ಗುರಿಯೇ ಗೊತ್ತಿಲ್ಲ. ಹೇಳೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೆ ಯೋಚನೆ ಮಾಡಿ. ಪುಣ್ಯಕ್ಕೆ ರಾಯರ್ ಮಾಡತಂತ ಕೆಲವು ಜಾಗ ಇದೆ ಅಂತ ಜನಕ್ಕೆ ಸ್ವಲ್ಪ ವಿಷಯ ಇದೆ ಅಷ್ಟೇ. ಇಲ್ಲದವರು ಗೋವಿಂದ ಏನೂ ಇರ್ತಿರ್ಲಿಲ್ಲ. ಜಗತ್ತಿನ ಮನಃಶಾಂತಿ ಬೇಕು ಅಂದ್ರೆ ಅವಕಾಶವೂ ಇರ್ತಿರ್ಲಿಲ್ಲ. ನೆನಪಿರಬೇಕು, ಇದನ್ನ ಅರ್ಥ ಮಾಡಿಕೊಂಡ್ರೆ ಗಾಢವಾದ ಪರಿಸ್ಥಿತಿ ಇದು. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕಾದ ಕಾಲ ಇದೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಿ, ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಫಸ್ಟ್. ನಾವು ಅವ್ರ ಗತಿ ಏನಾದೀತು ನಾಳೆ, ನಾಳೆ ಎಷ್ಟು ಡಿಸ್ಟರ್ಬ್ ಆಗ್ತಾರೆ ಅವ್ರ ಜ್ಞಾನಕ್ಕೆ ನಾವು ಕೊಡದೆ ಹೋದ್ರೆ ಅನ್ನೋದು ನಿದರ್ಶನ ಇದು. ಅರ್ಜುನ ಭಾರಿ ಕೇಳ್ಕೊಂಡ, ಕೃಷ್ಣ ಏನಿದು ಹೇಳಿದ ವಿಷಯಗಳು ಭಾರಿ ಕಟ್ಟ ಅರ್ಜುನ, ಅದನ್ನು ಗೆಲ್ಲಬೇಕು, ಸ್ಥಿತಪ್ರಜ್ಞನಾಗಬೇಕು. ಅದು ಸರಿಯಾದ ಯಾಕೆ ಗೊತ್ತಾ? ಅದು ಎಷ್ಟರ ಮಟ್ಟಿಗೆ ನಾವು ಗೆಲ್ಲಬೇಕು ವಿಷಯಗಳನ್ನಂದ್ರೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧೋ ಅಚಲ ಬುದ್ಧಿ ತದಾ ಯೋಗಮ ವಾಪ್ಸಿಸಿ. ನೀನು ಪಕ್ಕದಲ್ಲಿ ಕೂತು ನಗಾರಿ ಭಾಷೆ ಕಣ್ಣು ತೆಗಿಬಾರದು. ಅಂಥ ಸ್ಥಿತಿ ಬರಬೇಕಂತ, ಅಂಥ ಸ್ಥಿತಿ ಯಾವಾಗ ಮುಟ್ತೇವಲ್ಲ ಆಗ ನಮ್ಮ ಬುದ್ಧಿ ನೆರೆ ಹೊಂದಿದೆ ಅಂತ ಅರ್ಥ. ದೇವರನ್ನ ಚಿಂತನೆ ಮಾಡ್ತಿದೆ ಅಂತ ಅರ್ಥ. ಏನಾರಾಗಲಿ ಪಕ್ಕದಲ್ಲಿ ಏನಾರ ಮಾಡ್ಕೊಂಡು ಹೋಗಲಿ, ಅದೇ ಕಡೆಗೆ ನೇರವಾದ ದೃಷ್ಟಿ ದೇವರ ಕಡೆಗೆ. ಯದಾಸ್ಥಾಶ್ಯತೆ ನಿಶ್ಚಲ ಸಮಾಧೋ ಅಚಲ ಬುದ್ಧಿ ತದಾ ಯೋಗ ವಾಪ್ಸಿಸಿ. ಸಾಧನೆ ಮಾಡೋದ್ರೆ ಚಾಲೆಂಜ್ ಇದು ಬಂತು. ದೇವರಲ್ಲಿ ಸಿದ್ಧಿ ಬಂದಿದೆ ನಮಗೆ ಅಂತ ಅನಿಸೋದಾದ್ರೆ ಇದು ಏಕಾಗ್ರತೆ ಡೆವಲಪ್ ಆಗಬೇಕು ನಮಗೆ. ಮತ್ತೆ ಎಲ್ಲಿ ಡೆವಲಪ್ ಆಗುತ್ತೆ? ನಮ್ಗೆ ಬೇರೆ ಕಡೆ ಡೆವಲಪ್ ಆಗಿಬಿಟ್ಟಿದೆ. ಟಿವಿ ನೋಡ್ತಾ ಕೂತಿರ್ತಾನೆ, ಯಾರು ಬಂದರೂ ಯಾರು ಗೊತ್ತಾಗೋದಿಲ್ಲ ಅವನಿಗೆ. ಯಾರು ಬಂದು ಈಗ ಅಂತಿರ್ತಾನೆ ಅಷ್ಟೇ, ಏನ ಮಾಡ್ಕೊಂಡು ಹೋಗ್ರಿ ಅಂತಿರ್ತಾನೆ. ಕಳ್ಳರು ಬಂದ ಹೆಸರು ಒಳಗೆ ಹೋಗಿ ಕಳಿಸ್ಬಿಡ್ತಾನೆ ಅಷ್ಟೇ, ಡಿಸ್ಟರ್ಬ್ ಮಾಡಬೇಡ ನಮ್ಮನ್ನ, ಡಿಸ್ಟರ್ಬ್ ಮಾಡಬೇಡ ಇಷ್ಟೇ ಕಾಲ ಅವನು. ಅಂದ್ರೆ ಆ ಕಾಲಕ್ಕೆ ತನ್ಮಯನಾಗಿಬಿಡ್ತಾನೆ. ಅದು ಯಾವುದೋ ಲೋಕದ ವಿಚಾರದ ಬಗ್ಗೆ ತನ್ಮಯರಾಗ್ತಿರಲ್ಲ. ಏನಿದೆ ಅದರೊಳಗೆ? ಭಗವಂತ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ ಗೊತ್ತಾ ದೇವರು? ಒಮ್ಮೆ ದೇವರನ್ನು ಕಂಡ ಅಂದ್ರೆ ಮೂರೋಯ್ತು, ತಟಿತ್ ಕೋಟಿ ನಿಫಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ದೇವ್ರ ಬಗ್ಗೆ ಕೇಳಿಲ್ಲ, ಅದಕ್ಕೆಲ್ಲ ಮನಸ್ಸು ಹೋಗ್ತಾ ಇದೆ ನಮಗೆ. ಒಂದು ಸತ್ಯ ದೇವರ ವಿಷಯ ಕೇಳಿದ್ರೆ ಬೇರೆ ಕಡೆ ಹೋಗಲ್ಲ ಅಂತ ಹೇಳುತ್ತಾ. ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು. ನಾವು ಮಕ್ಕಳಿಗೆ ದೇವರ ಕಥೆ ಒಂದು ಕೇಳಿಸಿ ಅಭ್ಯಾಸ ಮಾಡಿಸಿ ಅಂತ ಒಂದು ಮ್ಯಾಗ್ನೆಟ್ ಎಳೆದ ಹಿಡಿತದೆ ಗೊತ್ತ ಅವರನ್ನ ಸಡನ್ನ ಎಳೆದು ಬಿಡುತ್ತೆ ಈ ಕಡೆ. ಆ ಒಂದು ಅಪ್ಪಿತಪ್ಪಿ ಕಿವಿ ಬೀಳಲಿ ಸಾಕು, ಒಂದ್ಸತ್ತೆ ಭಾಗವತ ಕೇಳಿ ಟೋಟಲಿ ಚೆಂದಾಗಿಬಿಡುತ್ತ. ಅಸಂಗ ವ್ಯತಿರಿಕ್ತ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇತು ಯಾ ಭಾಗವತಲ್ಲಿ ಹೇಳ್ತಾರೆ. ಯಾವಾಗ ದೇವರ ಕಥೆ ಕೇಳುತ್ತೇವೋ ಮನಸ್ಸು ಶುದ್ಧವಾಗಲು ಶುರುವಾಗುತ್ತಂತಾಗ ನಿಧಾನ ಪ್ಯೂರಿಫಿಕೇಷನ್ ಪ್ಯೂರಿಫಿಕೇಷನ್ ಪ್ರೋಸೆಸ್. ದೇವರ ಕಥೆ ಕೇಳ್ತಾ ಕೇಳಿದ್ರೆ ಮನಸ್ಸು ನಿರ್ಮಲವಾಗಿ ಬಿಡುತ್ತೆ. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆ ಘಟ್ಟ ತಲುಪಿತು. ಮುಂದಿನ ಘಟ್ಟ ಅವನು ಸುಶರ್ಮನ ಆ ಸುಕರ್ಮನ ಕಥೆ. ಬಹಳ ರೋಚಕವಾದ ಕಥೆ. ಕರ್ಮಾಚರಣೆಗೂ ಫಲಾಪೇಕ್ಷೆಗೂ ಗಂಟಿದೆ. ಮನುಷ್ಯ ಏನೇ ಕೇಳಿ ಏನು ಕೊಡ್ತೀರಿ ಅಂತ ಇಮಿಡಿಯೇಟ್ ಆಗಿ ಏನೇ ಕೇಳಿ ಹೆಚ್ಚು ಮಾಡಿದ್ರೆ ಓಟಿ ಕೊಡಿ ಅಂತಾನೆ. ಮತ್ತೆ ಇದು ಸಂಬಳ ಅದಕ್ಕೆ ಓಟಿ ಬೇರೆ. ಮತ್ತೆ ಅಷ್ಟು ಕೇಳಿದ್ರೆ ಪುಣ್ಯ ಕೆಳಗಿನ ಬೇರೆ ಬರಬೇಕಲ್ಲ ಬೇರೆ ನೆಕ್ಸ್ಟ್. ಫಲ ಕೇಳಿ ಕೇಳಿ ಮನುಷ್ಯ ಕಲಿಯುಗ ಶುರುವಾಗಿರೋದು. ಫಲ ಬೇಡ ಅನ್ನಿ ಮುಗಿದೋಯ್ತು ಕತೆ. ಹಿಂದಿನ ಕಾಲಕ್ಕೆ ಎಂಥ ವಾತಾವರಣ ಕೇಳಿಕೊಂಡು ನಮಗೆ ಯಾತಕ್ಕೆ ಅಂತ ಕೇಳ್ತಿದ್ದಾರೆ. ನಮ್ಗೆ ಯಾತಕ್ಕೆ ಇದೆಲ್ಲ ಕೂಡ ಏನು ಬೇಡ. ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ. ಹಿಂದೆ ಹೇಳಿದ್ದೆ ಯಾರು ಆಚಾರ್ಯ 2 ರೂಪಾಯಿ ಕೊಟ್ಟರಂತ ಒಬ್ರು ಯಾರು 2 ರೂಪಾಯಿ ಅಷ್ಟೇ ದಕ್ಷಿಣೆ ಒಂದು 50 ವರ್ಷ ಕೆಳಗಡೆಗೆ. ಆಗ 1 ವರ್ಷ ಆಯ್ತು. ಅವ್ರು ಬಂದು ಮತ್ತೆ 2 ರೂಪಾಯಿ ಕೊಡ್ಲಕ್ಕೆ ಬಂದ್ರಂತೆ. ಇವ್ರು ಹೇಳಿದ್ರು ಹೋದ ವರ್ಷ ಕೊಟ್ಟು 2 ರೂಪಾಯಿ ಹಾಗೆ ಬಂದ್ರಂತ. ಅವ್ರು ಎಂಥ ಆಚಾರ ಇರಬೇಕು, ಇವ್ರು ಎಂಥ ಕಾಲ ಇರಬೇಕು. ಇವತ್ತು ದಾರಿಯಲ್ಲಿ ಅದೇ ಕಷ್ಟ ಹೋಗ್ಬಿಡ್ತೀವಿ ಅಂದ್ರೆ 2 ರೂಪಾಯಿ ಅಲ್ಲೇ ಬಿಸಾಕ್ಬಿಡ್ತಾರೆ, ಯೂಸ್ಲೆಸ್ ಅಂತ ಹಾಕ್ಬಿಡ್ತಾರೆ ಮನುಷ್ಯ. ಅದು ಯಾವ ಕಾಲ ಹೇಗಿತ್ತು ಯೋಚನೆ ಮಾಡಿ. ತೃಪ್ತಿಯ ಕಾಲ ಬೇರೆ. ಹಿಂದಿನ ಕಾಲದ ಜನಗಳಿಗೆ ಒಂದು ಕಾಲ ಲಿಮಿಟೇಷನ್ ಇರ್ತದೆ. ಕೊನೆ ಪಟ್ಟು ಒಂದು ಮನೆ ಆಯ್ತಪ್ಪ ಸಾಕು, ಒಂದು ದಿವಸ ಸಾಕು. ಈಗ ಹಾಗಿಲ್ಲೇ ಇಲ್ಲ. ದಿವಸ ಟಿ ವಿ ನೋಡ್ತಾ ತೋರಿಸಿದ್ರೆ ತಗೋಬೇಕು ಇವನು. ಮತ್ತೆ ಅದು ಏನೇನು ತೋರಿಸ್ತಾರೋ ಅದು ನನಗೆ ಬೇಕು ನನಗೆ ಬೇಕು ಶುರು ಮಾಡಿಬಿಡ್ತಾ. ಅದು ವಾಂಟ್ಸ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ, ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇರೋದೇ ಹಾಗೆ ಕಲಿಯುಗ. ಬಟ್ ಬ್ರೇಕ್ ಹಾಕ್ಬೇಕು ನಾವು. ಅದು ಭಗವದ್ಗೀತೆ ಕೇಳಬೇಕಾಗ್ತದೆ. ನೀವು ಅಲ್ಲಿ ಸರಿ ಮಾಡಕ್ಕೆ ಟಿ ವಿ ಹಾಕ್ಬೇಡಿದ್ ಕೇಳೋಕ್ಕಾಗತ್ತೆ. ಹೋಗಿಬಿಟ್ಟು ಟಿ ವಿ ಹಾಕ್ಬೇಡಿ, ಆನ್ ಆಫ್ ಮಾಡಿ, ಅವೆಲ್ಲ ಸಾಧ್ಯ ಇಲ್ಲ. ಅವ್ರು ಅಂತ ಕೋಟಿ ಜನ ಇದ್ದಾರಂತವ್ರು. ಬೇಡ ಅಂಬೋರು 10 ಜನ ಇದ್ರೆ ಕೋಟಿ ಜನ ಇದ್ದಾರೆ. ಅದಕ್ಕೆ ನಾವು ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಭಗವದ್ಗೀತೆ ಕೇಳಬೇಕು. ಭಗವದ್ಗೀತೆ ಯಾವ ಕಿವಿಗೆ ಬಿತ್ತೋ ಪಕ್ಕದ ಜನ ಬೇಕಾದ ಮಾಡ್ಕೊಂಡು ಹೋಗ್ಲಿ. ನಾವು ಮಾತ್ರ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆ ದೃಷ್ಟಿ ಬರೋದು ಯಾವಾಗ ಗೊತ್ತಾ? ಜೀವನ ಎಷ್ಟು ದೊಡ್ಡದು ಅಂತ ಅರ್ಥ ಆಗಬೇಕು. ನಮ್ಮ ಗುರಿ ಎಷ್ಟು ದೊಡ್ಡದು ಗೊತ್ತಾ? 4 ದಿವಸ ಇದ್ದು ತಿಂದು ಹೋಗೋದಕ್ಕೆ ನಾವು ದೇವರು ನಮಗೆ ಜನ್ಮ ಕೊಟ್ಟಿಲ್ಲ. ದೊಡ್ಡ ಸಾಧನೆ ಮಾಡಬೇಕಾಗಿದೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ. ಈ ಮಾತನ್ನು ತಿಳ್ಕೊಂಡ್ರೆ ನಿಜವಾದ ರಕ್ತದಲ್ಲಿ ನಮ್ಮ ಜೀವನಕ್ಕೆ ಬಹಳ ಬಹಳ ಅರ್ಥ ಇದೆ. ನಮ್ಮ ಜೀವನ ಭಾರಿ ನಶ್ವರ, ಗೋಲು ಭಾರಿ ದೊಡ್ಡದು. ಮುಂದೆ ಎಲ್ಲರೂ ಸಾಯ್ಬೇಕು, ನೆನಪಿರಲಿ. ಯಾರೋ ಸತ್ತು ಅಲ್ಲ, ಎಲ್ಲರೂ ಸಾಯ್ಬೇಕಾದವರೇ. ಇರ್ಲಕ್ಕೆ ಯಾರೂ ಬಂದಿಲ್ಲ, ಹೋಗ್ಲೇಬೇಕು. ಅವರು ಊಟಕ್ಕೆ ಕೂತವ್ರು ಹೇಳೋದು ಎಷ್ಟು ಗ್ಯಾರಂಟಿನೋ, ಹುಟ್ಟಿದವರು ಸಾಯೋದು ಅಷ್ಟೇ ಗ್ಯಾರಂಟಿ. ಎಲೆ ಇಡ್ಲಕ್ಕೂ ಅವಸರ, ಗೆದ್ದೋಳಕ್ಕೂ ಅವಸರ ಇರುತ್ತಲ್ಲ ಆ ಟೈಮ್. ಹೋಗ್ಲೇಬೇಕು ಅವರು. ಆದರೆ ನಮಗೆ ದೀವನ ಇದ್ದರೆ ಎಲೆ ಇದ್ದಾಗಂತಷ್ಟೇ, ಊಟದ ಎಲೆ ಇದ್ದಾಗ. ಎಲೆ ಭಾರಿ ಗಲಾಟೆ ಮಾಡ್ತಾನೆ. ಯಾಕೆ ಊಟ ಮಾಡ್ಲಿಕ್ಕೆ ಕಟ್ಟು ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ, ತಗೊಂಡು ಹೋಗೋದು ಎಲೆನ. ನಮ್ಮ ದೇಹ ಅಂದ್ರೆ ಹಾಗೆ ಅಂತ ಹೇಳಿದ್ದಾರೆ. ಊಟ ಮಾಡಿಬಿಡ್ತಾರೆ, ಎಂಜಲೆ ನೋಡ್ತಾರೆ. ಏನಿದು ನಮಗೆ ಅಸಹ್ಯ ಕಾಣುತ್ತೆ, ಎಂಜಲೆ. ಅದು ಫ್ರೆಶ್ಶಲ್ಲಿ ಆಸಕ್ತಿ ಕಾಣುತ್ತಾರೆ. ಇವತ್ತು ನಮ್ಮ ಜೀವನ ಅಂದ್ರೆ ಡೆಡ್ ಬಾಡಿ ಅಂದ್ರೆ ಎಂಜಿನಿಯರ್ ಇದ್ದಾಗ ಅಸಹ್ಯ ಆದಷ್ಟು ಕ್ಲಿಯರ್ ಮಾಡಿಬಿಡಕಷ್ಟೇ, ಏನು ಬಾಧ್ಯ ಇಲ್ಲ. ಆದ್ರೆ ಊಟ ಹೊರಗೋಗಿರುತ್ತೆ, ನೆನಪಿರಬೇಕು. ಅಲ್ಲಿ ಹೇಗೆ ಊಟ ಮಾಡಿ ಎಲೆ ಬಿಸಿ ಆಗ್ತಾನೋ ಸಾಧನೆ ಮಾಡಿ ದೇಹ ಬಿಡಬೇಕು. ಅಲ್ಲಿ ಅನ್ನ ತಿಂದು ಎಲೆ ಬಿಡಬೇಕು, ಜ್ಞಾನ ಬಂದು ನಾವು ದೇಹ ಬಿಡಬೇಕು. ಅದಕ್ಕೆ ಹೇಳ್ತಾರೆ, ಕೋಲು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ನಮ್ಮ ಜೀವನದಲ್ಲಿ ದೊಡ್ಡ ಗುರಿ ಅಂದ್ರೆ ಅದೇ. ಇದನ್ನು ಕೇಳಿದ ತಕ್ಷಣ ಶಾಂತಿ ಬಂತಂತೆ. ಭಗವದ್ಗೀತೆ ಹೇಳುತ್ತೆ, ಶಾಂತಿ ಯಾವಾಗ ಬರುತ್ತೆ ಗೊತ್ತಾ? ನಿರ್ಮಮೋ ನಿರಹಂಕಾರ ಸಶಾಂತಿ ಬಧಿಗಚ್ಚತಿ. ಕರೆಕ್ಟ್ ಉತ್ತರ ಅದು. ಶಾಂತಿ ಬರೋದು ವಸ್ತು ಸಿಕ್ಕರೆ ಅಲ್ಲ, ಅಹಂಕಾರ ಬಿಟ್ರೆ ಮಮಕಾರ ಬಿಟ್ರೆ. ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯ ಕರ್ಮಗಳ ದಾನವರು ಸೆಳೆದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಹರಿಕಥಾ ಪ್ರಸಾರದಲ್ಲಿ ಹೇಳ್ತಾರೆ, ನಾನು ಕಥೆ ಮುಗಿತು. ನನ್ನದು ಗೋವಿಂದ, ನಾನು ನನ್ನದು ಅನ್ನಬಾರದು. ನಾಹಂಕರ್ತ ಹರಿಕರ್ತ, ಎಲ್ಲವೂ ನನ್ನದಲ್ಲ, ದೇವರೇ ನಿನ್ನದು. ಈ ಮಾತು ಅರ್ಥ ಮಾಡಿಕೊಂಡ್ರೆ, ನಾನು ಅಂದರೆ ಬಂಧನ, ನೀನು ಅಂದರೆ ಮೋಚನ ಅಷ್ಟೇ. ನಾನು ಅಂದರೆ ಬಂಧನ, ನಾನು ನೀನು ಅವನು, 3 ಪದ ಇದೆ. ನಾನು ನೀನು ಅವನು, ನಾನು ನೀನು ಅವನು. ನಾನು ಅಂದ್ರಷ್ಟೇ, ನೀನು ಅಂದ್ರಷ್ಟೇ, ಅವನು ಅಂದ್ರೆ ತಾರಾಗ್ತಾನೆ ಅಂತ ಹೇಳ್ತಾರೆ. ಅದನ್ನು ಪುರಂದ್ರನಾಥ ಹೇಳುತ್ತಾರೆ, ನಾಘನ್ನ ನೀಘನ್ನ ತಾಘನ್ನ ಎನ್ನದಿರಿ, ಘನ್ನನೊಬ್ಬನೇ ಕಾಣಿರೋ ಪುರಂದರ ವಿಠಲ. ನಾಯಂ ಗ್ರೇಟ್, ಈಸ್ ಗ್ರೇಟ್ ಅಲ್ಲ, ಈಸ್ ಗ್ರೇಟೆಸ್ಟ್ ಅಂದ್ರೆ ಭಗವಂತ ಒಬ್ಬನೇ. ಅದನ್ನ ಹರಿಸರ್ವೋತ್ತಮ ಅಂದ್ರ ಬಾಯಲ್ಲಿ ಕೂಗ ಮಾತಲ್ಲದು, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ಮಾತದ. ದೇವೋ ಭಾರಿ ದೊಡ್ಡವರು. ಅದು ಹೀ ಅಂದ್ರೆ ಅವನು, ಇಂಗ್ಲಿಷ್ ನಲ್ಲಿ ಹೆಚ್ಚು ಕ್ಯಾಪಿಟಲ್ ಬರೆದ ಗಾಡ್ ಅಂತ ಅರ್ಥ. ಹೀ ನೋಸ್ ಅಂದ್ರೆ ಗಾಡ್ ನೋಸ್ ಅಂತ ಅರ್ಥ. ಅದಕ್ಕೆ ದೇವರು ದೊಡ್ಡವರು. ಆಗ ಶಾಂತಿ ಬರುತ್ತೆ. ನಮ್ಮ ಎಲ್ಲ ದುಃಖದ ಮೂಲ ನಾನು ನನ್ನದು ಅಷ್ಟೆ. ಅದನ್ನು ಬಿಡ್ಲಕ್ಕೆ ಸಂಸಾರ ಪರಮಾತ್ಮ ಕಳ್ಸಿಕೊಟ್ಟಿರ ನಮ್ಮನ್ನ. ನಾನು ನಾನು ಅಂತೇ ಅಲ್ಲ, ಯಾನ್ ನೀನಯ್ಯ, ಈಗ ನಾನು ಮಾಡಿದೆ ಅಂತ ಹೇಳ್ತೀಯಲ್ಲ, ಏನ್ ಮಾಡಿದೆ? ನಮ್ಮ ಆಯ್ಕೆ ಕುಟ್ಟು ನಮ್ಮ ಕೈಯಲ್ಲಿದೆಯಾ? ಯಾರೋ ತಂದಿತ್ತ ಅನ್ನೋ ಚೂಸ್ ಮಾಡ್ಕೊಂಡಾಗಿಲ್ಲ. ನಾವೀಗ ದೇವರು ಕೊಟ್ಟಿದ್ದಷ್ಟೇ. ಕೊಟ್ಟಿದ್ದು ಟ್ರಾನ್ಸ್ಫರ್ ಆಗ್ತಾ ತಗೋಬೇಕಲ್ಲ, ಹಾಗೆ ಅನ್ವಾಂಟೆಡ್ ಪ್ಲೇಸ್ಗೆ ಯಾವ ಹೋಗ್ಬೇಕು, ಯಾರೋ ತಂದೆ ಯಾರೋ ತಾಯಿ ಹುಟ್ಟಬೇಕು ಹುಟ್ಟಬೇಕಷ್ಟೇ, ಯಾವುದೋ ಸ್ಥಳ ಹುಟ್ಟಬೇಕು. ಇಲ್ಲಿ ಟ್ರಾನ್ಸ್ಫರ್ ಆದ್ರೆ ಗಲಾಟೆ ಮಾಡ್ತೇವಲ್ಲ, ದೇವ್ರು ಯಾಕೆ ಕಳಿಸಿದ ಅಂತ ಗೊತ್ತಾ ನಮ್ಮನ್ನೀಗ, ಕರ್ನಾಟಕ ಹೋಗು ಬೆಂಗಳೂರಿಗೆ ಹೋಗು ಅಂತ ಯಾಕೆ ಕಳಿಸ್ಕೊಟ್ರು, ಎಲ್ಲೆಲ್ಲ ಹುಟ್ಟಬೇಕು ಅಲ್ಲೆಲ್ಲೇ ಹುಟ್ಟಬೇಕು. ಎಲ್ಲ ಫಿಕ್ಸ್ ಮಾಡಿದ್ದಾನೆ ಪರಮಾತ್ಮ. ಡೆತ್ ಅವನ ಕೈಲಿದೆ, ಮತ್ತೆ ಬರ್ತ್ ಅವನ ಕೈಲಿದೆ ನಮಗೆ ಗೊತ್ತು, ಡೆತ್ ಅವನ ಕೈಲಿದೆ ಗೊತ್ತು, ಇನ್ಬಿಟ್ಟಿದ್ದೆಲ್ಲ ಅವನ ಕೈಲಿದೆ. ಮತ್ತೆ ಅದ್ ಯಾವ ತಿಳ್ಕೊಡ್ತಾನ, ನಾನು ಹೋಗ್ಬಿಡುತ್ತಾಗ ನಾನು ಒಬ್ಬ ಹೆಸರೇ ಇಲ್ಲ, ಆಫೀಸರ್ ಕೂತಿರ್ತಾರೆ. ಇಲ್ಲಿ ಕೂತಿದ್ದೆ ನಾವೀಗ, ಈ ಮೈಕ್ ಮಠದ್ದು, ಇದು ಮಠದ್ದು, ಇದನ್ನೆಲ್ಲ ಮಠದ್ದು, ಜಮಖಾನ ಮಠದ್ದು, ಎಲ್ಲ ಮಠದ್ದೇನೆ. ಈಶಾವಾಸ್ಯ ಬಿಗಮ ಸರ್ವ, ಜಗತ್ತಲ್ಲಿ ಏನೇನಿದೆ ಎಲ್ಲವೂ ದೇವರದ್ದೇನೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ನಾನು ಪ್ರಶ್ನೆ ಬರಲೇ ಇಲ್ಲ, ಎಲ್ಲ ದೇವರದ್ದು ನಮಗಲ್ಲ. ಎಷ್ಟು ಸುಲಭ ಇದು, ಅದು ಒಂದಿಸಕ್ಕೆ ಬರೋದಿಲ್ಲ. ಹರಿಕಥೆ ಏನ ಕೇಳೋ, ಕೇಳಿದ್ದೇ ಕೇಳು. ಅವಳು ಯಾವುದಕ್ಕೂ ಶಾಂತಿ ಸಿಗಲಿಲ್ಲ, ಭಗವದ್ಗೀತ ಓದ್ದ ಶಾಂತಿ ಸಿಕ್ತು. ಅದಕ್ಕೆ ಸಾವಿರ ಪುಣ್ಯ ಕಾರ್ಯ ಮಾಡಿ ಶಾಂತಿ ಸಿಗೋದಿಲ್ಲ, ಜ್ಞಾನ ಕಾರ್ಯ ಮಾಡಿ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ವಿದ್ಯತೆ. ನಮ್ಮ ದುರಭ್ಯಾಸ ಏನಾಗುತ್ತೆ, ಅದನ್ನೊಂದು ಬಿಟ್ಟು ಬೇರೆ ಹೇಳಿ ಅಂತ ಕೇಳ್ತೀವಿ. ಅದು ಒಂದು ಬಿಟ್ಟು ಬಿಡಿ, ಬೇರೆ ಸಾವಿರ ಮಾಡ್ತಿರ್ಬೇಕಾ, ಅದೊಂದು ಮಾಡಿ ಸಾಕು, ಬೇರೆ ಮಾಡಬೇಡಿದ್ದು ಭಗವಂತ ಹೇಳ್ತಾ. ಜೀವನದಲ್ಲಿ ಜ್ಞಾನಕ್ಕಿಂತ ದೊಡ್ಡದಿಲ್ಲ. ವಿದ್ಯೆಯ ಅಮೃತ ಮಶ್ಯುತೆ, ಮನುಷ್ಯ ಬೇರೆದ್ರಿಂದ ಮೃತನಾಗ್ತಾನೆ, ಧನದಿಂದ ಮೃತನಾಗ್ತಾನೆ, ಜ್ಞಾನದಿಂದ ಅಮೃತನಾಗ್ತಾನೆ. ನೆನಪಿರಬೇಕು, ಧನದಿಂದ ಮೃತನಾಗ್ತಾನೆ. ಭಾರಿ ಶ್ರೀಮಂತ ದುಡ್ಡಿಟ್ಕೊಂಡಿದ್ದಾನೆ, ಒಬ್ಬನೇ ಮರ್ಡರ್ ಮಾಡ್ತಾರೆ ಗೊತ್ತಾಯ್ತಾ, ಇನ್ನೊಬ್ಬ ದಾರಿ ಪಿಕ್ ಪ್ಯಾಕೆಟ್ ಮಾಡ್ತಾರೆ, ತಲೆ ತೆಗಿತಾರೆ, ಬಡವನ ಕೊಲೆ ಮಾಡೋದಿಲ್ಲ, ಅವನು ಸಾಯ್ತಾನೆ, ಜೀವಂತನ ಕೊಲೆ ಮಾಡ್ತಾರೆ, ದುಡ್ಡಿದೆ ಅವನ ಹತ್ರ. ಅದ್ರ ಜ್ಞಾನ ಇದ್ರೆ ಏನು ಮಾಡಾಗಿಲ್ಲ. ಇವತ್ತು ರಾಯರು ಜ್ಞಾನಿಗಳು ಅಂತ ಅಷ್ಟು ಗೌರವ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಮುಂದೆ ಯಾವುದೂ ಅಲ್ಲ. ನಾವು ಜ್ಞಾನ ಹಿಂದಾದ್ರೆ ನಮ್ಮ ಜೀವನ ಅರ್ಥ ಇಲ್ಲ. ಅದಕ್ಕೆ ಕೂಸು ಮಗು ಹುಟ್ಟಿ ಬರುತ್ತಲ್ಲ, ಮೊದಲು ತಲೆ ಬರುತ್ತೆ ಫಸ್ಟ್. ಯಾವುದಕ್ಕೆ ಗೊತ್ತಾ, ಜ್ಞಾನಕ್ಕೋಸ್ಕರ ಬದುಕು ಅಂತ ಭಗವಂತ ಕಳಿಸ್ಕೊಡ್ತಾನೆ. ಜ್ಞಾನಕ್ಕೋಸ್ಕರ ಬದುಕು. ಎಲ್ಲ ಪ್ರಾಣಿಗಳನ್ನ ನೋಡಿ, ಯಾವ ಪ್ರಾಣಿ ತಲೆ ಎತ್ತೋಡಾಡು, ಮನುಷ್ಯ ಒಂದು ತಲೆ ಎತ್ತೋಡಾಡು, ಎಲ್ಲ ಪ್ರಾಣಿಗಳು ಹೀಗೇನೆ. ಅಂದ್ರೆ ಅವರ ತಲೆಗಿಲ್ಲ, ಎಲ್ಲಿ ಪ್ಯಾರಲ್ ಒಂದೇ ಲೈನ್ ಅಷ್ಟೇ. ಅದಕ್ಕೆ ಜ್ಞಾನಾಗಿನ ಎಲ್ಲ ಒಂದೇ. ಮನುಷ್ಯ ತಲೆ ಮೇಲ್ಕೊಟ್ಟಿದ್ದಾನೆ ಭಗವಂತ, ಯಾತಕ್ಕೆ ಅಂತ ಕೇಳಿದ್ರೆ ತಲೆ ಭಾರಿ ದೊಡ್ಡದು, ಅದನ್ನು ಉಪಯೋಗ ಮಾಡಿಕೊಳ್ಳುವ ಶಕ್ತಿ ಇರೋ ಮನುಷ್ಯನಿಗೆ ಒಂದೇನೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ ಅಂತ ತಿಳ್ಕೊಂಡ್ರೆ ತಲೆ ಮೇಲಿದೆ. ಭಗವಂತ ಒಂದು ಬಾಯಿ ಕೊಟ್ಟ ಎರಡು ಕಿವಿ ಕೊಟ್ಟ ಅಂತ ಹೇಳ್ತಾರೆ. ಒಂದು ಬಾಯಿ ತಿನ್ನೋದು ಲಿಮಿಟೆಡ್, ಕಿವಿ ಎರಡು ಯಾವಾಗಲೂ ತಿನ್ನು, ಯೋಚನೆ ಯಾವಾಗಲೂ ಕೇಳು ಅಂತ ಹೇಳ್ತಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ, ಎರಡು ಕಿವಿಯಿಂದ ಕೇಳು, ಒಂದು ಬಾಯಿಂದ ತಿನ್ನು ಅಂತ ಹೇಳ್ತಾರೆ. ನಾವು ಹಾಗಲ್ಲ, ಒಂದು ಬಾಯಿ ಬಾಯಿ ತೆಗೆದು ಬಿಡ್ತಾರೆ ಅಂದ್ರೆ ಜಾಸ್ತಿ ಹೋಗ್ಬಿಡುತ್ತೆ, ಕಿವಿ ಮುಚ್ಕೊಂಡ್ಬಿಡ್ತಾರೆ ಬಾಯಿ ಜಾಸ್ತಿ ತೆಗೆದು ಬಿಡ್ತಾರೆ, ಬದಿಚೆ ಆಗುತ್ತೆ. ಹಾಗೆ ಮಾಡಬಾರ್ದು. ಇವತ್ತು ಎರಡು ಕಣ್ಣು ಮತ್ತೆ ಸರಿಯಾಗಿ ನೋಡು ಅಂತ ಹೇಳ್ತಾರೆ, ಎರಡು ಕಿವಿ ಎಲ್ಲ ಸೇ, ಎರಡು ಮೂಗು ಮತ್ತೆ ಬಾಯಿ ಮಾತ್ರ ಒಂದೇ, ಯಾವ್ದು ಲಿಮಿಟ್ ಮಾಡಬೇಕು ಅಂದ್ಕೊಟ್ಟಿದ್ದಾನೆ, ಅದನ್ನು ಜಾಸ್ತಿ ಮಾಡಿ ಎಲ್ಲ ಮುಚ್ಕೊಂಡ್ಬಿಟ್ರೆ ಫಜೀತಿ ಆಗುತ್ತೆ. ಅದಕ್ಕೆ ನಾನು ಅನ್ನಬಾರದು, ನನ್ನದು ಅನ್ನಬಾರದು, ಅದು ಸುಮ್ಮನೆ ಬಾಯಿ ಮಾತಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅದು ಮುಖ್ಯ. ಇಷ್ಟು ಜನ ಕೂತಿದ್ದೇವೆ, ನಮಗೆ ನಿಶ್ಚಿಂತೆ. ಈಗ ಊಟಕ್ಕೆ ವ್ಯವಸ್ಥೆ ಎಲ್ಲ ಕೊಟ್ಟು ರಾಯರ್ ಮಾಡ್ತಾರೆ, ನಿಶ್ಚಿಂತೆ. ನಾವೇನು ಯೋಚನೆ ಮಾಡೋದಿಲ್ಲ, ಈಗ ನಿಶ್ಚಿಂತೆ. ನಮ್ಮನೆ ಒಂದು ಫಜೀತಿ ಆಗಿಬಿಡುತ್ತೆ, ಏನ ಪ್ರಗತಿ ಅಂತ ಶುರು ಮಾಡಿಬಿಡ್ತೇವೆ. ಯಾತಕ್ಕೆ ಜವಾಬ್ದಾರಿ ಬಂದಾಗ ಇಲ್ಲಿ ಜಾಬ್ ರಾಯರ್ಗಳು ಆಗಿಬಿಡ್ತೇವೆ ಗೊತ್ತಾಯ್ತಾ, ರಾಯರ್ ದೇವರುಗಳು ಆಗ್ತಾರೆ, ವಿಚಾರ ಬಿಟ್ಟುಬಿಡಿ. ಅಂತೂ ಇನ್ನೊಬ್ಬರ ಕಡೆ ಇದ್ದ ಎಷ್ಟು ಜನ ಮಠಕ್ಕೆ ಬರ್ತಿರೋದು ಕೇರೆ ಮಾಡಲ್ಲ, ಬಂದು ಬಂದು ಹೇಳ್ಬಿಡ್ತೇವೆ. ಅವ್ರು ನೋಡ್ಕೋತಾರೆ, ಮನೆ ಬಂದ್ರೆ ಮಾತ್ರ ಇಲ್ಲ ಅಂತ ಹೇಳೋದು, ಇಲ್ಲ ಅಂತ ಹೇಳಿ ಒಡೆಯಿಂದ ಹೇಳಿ ಗಳಿಸಿ ಇಲ್ಲ ಕಳಿಸ್ಬಿಡು ಅಂತ ಹೇಳ್ತಾರೆ. ನನ್ನದು ಅಂತ ಭರಂತಿ ಇದೆ, ನನ್ನದಲ್ಲ ಅಂದ್ರೆ ಟೆನ್ಷನ್ ಇಲ್ಲ, ನನ್ನದು ಟೆನ್ಷನ್ ಬರಲು ಶುರುವಾಗುತ್ತೆ. ಅದಕ್ಕೆ ನಿರ್ಮಮ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ ಅಲ್ಲಿ ಹೇಳ್ತಾರೆ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ, ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಎಲ್ಲಾ ಕಾಮನೆಗಳನ್ನು ಬಿಟ್ಟು ಯಾವನು ನೆಮ್ಮದಿಯಿಂದ ಬದುಕ್ತಾನಲ್ಲ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲಾ ಕಾಮನೆ ಬಿಡಬೇಕು. ಅಲ್ಲಿ ಆಚಾರ್ಯ ಬರೆದ ರಾಯರು ಬರೀತಾರೆ, ವಿಹಾಯ ಕಾಮಾನ್ ಎಸ್ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ. ಯಾವ ಪುರುಷ ಎಲ್ಲ ಬಯಕೆಗಳನ್ನು ಬಿಟ್ಟು ಬದುಕ್ತಾನಲ್ಲ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅಲ್ಲಿ ಆಚಾರ್ಯ ಹೇಳ್ತಾರೆ, ಎಲ್ಲಾ ಕಾಮನೆಗಳನ್ನು ಬಿಟ್ಟು ಯಾವ ಪುರುಷ ಬದುಕ್ತಾನಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ರಾಯರು ಹೇಳ್ತಾರೆ, ಎಲ್ಲಾ ಕಾಮನೆಗಳು ಬಿಟ್ಟು ಅವನು ಬದುಕ್ತಾನಲ್ಲ ಅವನೇ ಮನುಷ್ಯ, ಇಲ್ಲರೂ ಮನುಷ್ಯನಲ್ಲ ಅವು. ಅನ್ಯಥಾ ಪಶುರೇ ಇತ್ಯರ್ಥ, ಅವನು ಪಶು ಅಂತ ತಿಳ್ಕೊಂಡ್ಬಿಡಿ. ಇದನ್ನೆಲ್ಲ ತಿಳ್ಕೊಂಡ್ರೆ ಗೀತೆ ಇದ್ದ ಜಾಗದಲ್ಲಿ ಎಷ್ಟು ನೆಮ್ಮದಿ ಸಿಕ್ತು ಗೊತ್ತಾ. ಅದಕ್ಕೆ ಮನೆಯಲ್ಲಿ ಗೀತೆ ಇಟ್ಕೊಳ್ಳಿ ಅಂತಾಯ್ತು. ಆ ಬುದ್ಧಿ ಒಂದು ಎರಡನೇ ಅಧ್ಯಾಯ ಮಾತು ಇಟ್ಕೊಳ್ಳೋ ಪೈಕಿ ನಾವು, ಅದಕ್ಕೆ ಅದು ಚಿಕ್ಕದು ಇಷ್ಟೇ ಇದೆ, ಪೂರ್ತಿ ಇಟ್ಕೊಳ್ಳಿ ಅಂತಂದ್ರೆ ಇದೆ ನಿಮಗೀಗ. ಗೀತೆ ಇದ್ರೆ ಮನಃಶಾಂತಿ ಸಿಗುತ್ತೆ. ಹಿಂದೆ ಬಹಳ ಹಿಂದೆ ಪ್ಲೇನ್ ಆಕ್ಸಿಡೆಂಟ್ ಆಗಿತ್ತು, ತುಂಬಾ ದಿನ ಸತ್ ಒಬ್ರು ಬದುಕಿದ್ದ, ಅವ್ರ ಕೈಯಲ್ಲಿ ಗೀತಾ ಪುಸ್ತಕ ಇತ್ತು, ನೆನ್ಪಿಟ್ಕೊಳ್ಬೇಕು. ನಿನ್ನೆ ಆಗಿ ಆಕ್ಸಿಡೆಂಟ್ ನೆನಪಿರಲಿ, ಮತ್ತೆ ಗೀತಾ ಪುಸ್ತಕ ಇದ್ರೆ ಪ್ಲೇನಲ್ಲಿ ಕೂತವನು ಕೂಡ ಬದುಕಿದ ಅಂದಮೇಲೆ ಇಲ್ಲಿ ಮನೆ ಕೂತವನು ಬದುಕೋದಿಲ್ವಾ? ಅದಕ್ಕೆ ಗೀತಾ ಪುಸ್ತಕ ಯಾವಾಗಲೂ ಇಟ್ಕೊಳ್ಳೋ ಒಂದು ಅಭ್ಯಾಸ ಮಾಡಿ ಮನೆಯೊಳಗೆ. ನಮ್ಮ ಮನೇಲಿ ಗೀತಾ ಪುಸ್ತಕ ಏನೇನು ಪುಸ್ತಕ ಇಟ್ಕೊಂಡಿರ್ತಾರೆ? ಸರ್ವಮೂಲ ಇಲ್ಲದ ಮನೆ ಎಷ್ಟಿವೆ ಗೊತ್ತಾ ನಿಮಗೆ? ಭಾಗವತ ಇಲ್ಲ, ಸರ್ವಮೂಲ ಇಲ್ಲ, ಯಾವ್ಯಾವುದೂ ಇಲ್ಲ. ಏನೋ ಕಥೆ ಕಾಲ ಮೇಲೆ ಇಟ್ಕೊಂಡಿರ್ತಾರೆ. ಟಿವಿ ಮಾತ್ರ ಇರಲೇಬೇಕು ಅವರಿಗೆ, ದೇವ್ರ ಪೆಟ್ಟಿಗೆ ಇರೋದಿಲ್ಲ, ಟಿವಿ ಪೆಟ್ಟಿಗೆ ಇರಬೇಕು ಅವರಿಗೆ. ಮನೆ ಮಂದಿ ದೇವ್ರ ಪೆಟ್ಟಿಗೆ ಇಷ್ಟೇ ಇಷ್ಟ ಇರುತ್ತೆ, ಅದಕ್ಕೆ ಜಾಗ ಇಲ್ಲ. ದೊಡ್ಡ ಜಾಗ ಇದಕ್ಕೆ, ಏನೆಲ್ಲರೂ ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ತೆಗೆದುಕೆ ಅದ್ರ ಮೇಲೆ ಹೊಡಿಬೇಕು ನ್ಯಾಯವಾಗಿ. ಮುಂದೆ ಹೊಡೆದು ಬಿಡ್ತಾರೆ ಪದಿತ್ಯಾಗ, ದೇವರ ಮುಂದೆ ಹೊಡಿಬೇಕು, ಇದರ ಮೇಲೆ ಹೊಡಿಬೇಕು ನ್ಯಾಯವಾಗಿ. ಅದು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಮನೆಯಲ್ಲಿ ಗ್ರಂಥಗಳು ಇಲ್ಲ ಹೋದ್ರೆ ಎಂದೂ ಶಾಂತಿ ಸಿಗೋದಿಲ್ಲ. ಗ್ರಂಥ ಇಟ್ಕೊಳ್ಳಿ, ಅಂಗಡಿ ಹೋಗಿರ್ತಾನೆ, ಔಷಧಿ ಕೊಟ್ಟಿರ್ತಾರೆ ಡಾಕ್ಟ್ರು, ಔಷಧಿ ತಗೋತಾನೆ, ಒಂಥರ ಲೀಫ್ಲು ತಗೊಂಡಿಲ್ಲ, ಒಂಥರ ಲೀಫ್ ಆದ್ರೆ ಔಷಧಿ ಸಿಕ್ಬಿಟ್ಟಿದೆ ಆಗ್ಲೇನೆ, ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ. ಡಾಕ್ಟ್ರ್ ಸಿಕ್ಬಿಟ್ರೆ ಖುಷಿ, ಅವ್ನು ನೋಡ್ತಾನೆ ಬಿಡ್ತಾನೆ ನಮ್ಮನ್ನ, ಡಾಕ್ಟರ್ ಇದ್ದಾರೆ ಊರಲ್ಲಿ ಭಾರಿ ಖುಷಿ, ನೋಡಿದ ಭಾರಿ ಖುಷಿ, ಔಷಧಿ ಕೊಟ್ಟ ಖುಷಿ. ಅದಕ್ಕೆ ಹೇಳ್ತಾರೆ, ತಿಳ್ಕೊಳ್ಳದೆ ಹೋದರೂ ಕೂಡ ಒಂದು ವಸ್ತು ಇದ್ರೆ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಜ್ಞಾನಂ ಪರೋಕ್ಷ ಪದಮಪಿ ಅಮತೇಷ್ಟ ಹೇತು. 12 ಗಂಟೆ ಆಗಿರ್ತದೆ, ಅಡಿಗೆ ಆಗುತ್ತೆ, ಎಷ್ಟೋ ಸಮಾಧಾನ. ಅಡಿಗೆಗಳು ಬಂದಿಲ್ಲ ಆಗ ಟೆನ್ಷನ್ ಶುರುವಾಗಿಬಿಡುತ್ತ. ಇನ್ನು ಊಟ ಮಾಡಿಲ್ಲ, ಊಟ ಮಾಡಿದ್ರೆ ಕಾಮಾನ್ಯ ಆಗ್ತಾ ಇದೆ ಎಂಬ ಜ್ಞಾನ ಉದ್ಧಾರ ಮಾಡಿಬಿಡುತ್ತವ. ಆಗೋದಿಲ್ಲ ಅನ್ನೋ ಮನಸ್ಸು ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಮನೇಲಿ ಗ್ರಂಥ ಇರಲಿ, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರು ಓದ್ತಾರೆ, ಕೈಲಿ ಪಿಸ್ತೂಲ್ ಇರ್ತದೆ, ಕಳ್ಳ ಬರೋದಿಲ್ಲ, ಅಲ್ಲಿ ಬುಲೆಟ್ ಇರಲಿ ಬಿಡಲಿ, ಪಿಸ್ತೂಲ್ ಇದ್ರೆ ಸಾಕು, ಬೇರೆ ಸಮಥಿಂಗ್ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಗಳು. ಅದು ಔಟ್ ಆಫ್ ಆರ್ಡರ್ ಆಗಿದ್ರು ಪರವಾಗಿಲ್ಲ, ಪಿಸ್ತೂಲ್ ಕೈಲಿರ್ಬೇಕು. ಈ ಓದ್ತಿರೋ ಬಿಡ್ತಿರೋ, ಒಂದು ಗನ್ ಕೈಲಿದ್ದ ಹಾಗೆ ಶಸ್ತ್ರ ಕೈಲಿದ್ರೆ ಕರ್ಡ್ ಹ್ಯಾಗ ಅಟ್ಯಾಕ್ ಮಾಡೋದಿಲ್ಲವೋ, ಶಾಸ್ತ್ರ ಕೈಲಿದ್ರೆ ಕಾಮಕ್ರೋಧ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಾಮಕ್ರೋಧಕ್ಕೆ ದೊಡ್ಡ ಕಲ್ಲರಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಅದನ್ನು ಗೆಲ್ಲಬೇಕು ಅಂತಿದ್ರೆ ಶಸ್ತ್ರದಿಂದ ಶತ್ರುಗಳನ್ನು ಹ್ಯಾಗೆ ಗೆಲ್ತಾರೋ, ಶಾಸ್ತ್ರದಿಂದ ಕಾಮಾದಿಗಳನ್ನು ಗೆಲ್ಲಬೇಕು. ನಮ್ಮ ಜೀವನದ ಪ್ರತಿ ಕ್ಷಣ ಕೂಡ ಶಾಸ್ತ್ರಾಧ್ಯಯನಕ್ಕೆ ಮೀಸಲಾಗಬೇಕು ಅಂತ ಹೇಳ್ತಾರೆ. ಆ ಓದ್ತೇವೆ ಅಂತ ಹೋದ್ರೆ ಸಾಕದೇ ಉದ್ಧಾರ ಮಾಡಿಬಿಡ್ತಾನಂತಾಗಲೇ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನಮ್ಮಲ್ಲೂ ಸ್ಕೂಲ್ ಹುಡುಗ ಹೋಗ್ತಾನೆ, ಸ್ಕೂಲ್ಗೂ ಹುಡುಗ ಹೋಗ್ತಾನೆ, ಹೆಲ್ಪ್ ಮಾಡಕ್ಕೆ ಹೋಗ್ತಾರೆ ಜನ, ಪುಸ್ತಕ ಬೇಕಾಯ ನನಗೆ ಏನಾದ್ರು ಕೊಡ್ತೀವಿ ಅಂತ ಕೇಳ್ತಾರೆ. ಬಿಕ್ಷೆಗಳು ಕೊನೆಗೆ ಗೆಟೌಟ್ ಅಂತ ಹೇಳ್ತಾರೆ. ಅನ್ನಕ್ಕೆಂದ್ರೆ ಗೆಟೌಟ್ ಅಂತಾರೆ, ಜ್ಞಾನಕ್ಕೆಂದ್ರೆ ಎಸ್ ಅಂತಾರೆ, ಗೊತ್ತಾಯ್ತಾ. ಲೌಕಿಕ ವಿದ್ಯೆಗೆ ದುಡ್ಡಿದ್ದವ್ರು ಹೆಲ್ಪ್ ಮಾಡೋದಾದ್ರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಶಾಸ್ತ್ರವಲ್ಲಕ್ಕೆ ಹೋದ್ರೆ ದೇವರು ನಮ್ಮನ್ನು ಖಂಡಿತ ಕಾಪಾಡ್ತಾನೆ, ಉದ್ಧಾರ ಮಾಡಿಯೇ ಮಾಡ್ತಾನೆ. ಮನೇಲಿ ಪುಸ್ತಕ ಇಟ್ಕೊಳ್ಳಿ, ಅದು ಬರದ ಪುಸ್ತಕ ಆಗಲಿ, ಪ್ರಿಂಟ್ ಪುಸ್ತಕ ಆಗಲಿ, ನೀವು ಬರೀಲಿ ಕೊನೆ ಪಕ್ಷ ಇಟ್ಕೊಳ್ಳಿ. ಒಂದು ಪುಸ್ತಕ ಇದ್ರೆ ಇಷ್ಟ ಆಗೋದಾದ್ರೆ ಎಲ್ಲ ಶಾಸ್ತ್ರ ಗ್ರಂಥ ಇದ್ರೆ, ಮನೆಯಲ್ಲಿ ಹರಿದಾಸರ ಕೃತಿಗಳು ಇಟ್ಕೊಳ್ಳಿ, ಹರಿಕಥಾಂಸಾರ ಇಟ್ಕೊಳ್ಳಿ, ಮನೇಲಿ ಪುಸ್ತಕ ಇರಬೇಕು. ನಾವು ಓದ್ತೇವೆ ಬಿಡ್ತೇವೆ ಅದು ಮುಖ್ಯ ಅಲ್ಲವೇ ಅಲ್ಲ, ಪುಸ್ತಕ ಇರಲೇಬೇಕು ಮನೆಯೊಳಗೆ. ಆ ಭಾವನೆ ಬಂತು ಅಂದ್ರೆ ಈ ಅಧ್ಯಾಯ ಕೆಡದು ಸಾರ್ಥಕ. ಭಗವದ್ಗೀತೆ ಇದ್ದಲ್ಲಿ ನಮ್ಮ ಜೀವನಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋ ತತ್ವವನ್ನು ತಿಳ್ಕೋಬೇಕು. ಮಿತ್ರವಾಮ್ ಒಳ್ಳೆ ವಿಶೇಷವಾದಂತಹ ಸಂದೇಶ ಕೊಟ್ಟ. ದೇವಶರ್ಮನಿಗೆ ಶಾಂತಿ ಸಿಕ್ತು, ಸುಖವಾಗಿ ಬದುಕಿದ. ಅರ್ಜುನಿಗೆ ಶಾಂತಿ ಸಿಕ್ತು, ಸುಖವಾಗಿ ಬದುಕಿದ. ಆ ಹಿನ್ನೆಲೆ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ ಇದು. ಇವತ್ತು ನಿನ್ನೆ ಒಂದು ಅಧ್ಯಾಯ ಮುಗಿತು, ಎರಡನೇ ಅಧ್ಯಾಯ ಮುಗಿತು, ಇನ್ನು ಮೂರನೇ ಅಧ್ಯಾಯದ ಕಥೆ ಗೊತ್ತಾಗಿದೆ. ನಾಳೆ ದಿವಸ ಒಂದೊಂದು ಕಥೆಯಲ್ಲಿ ಯಾವುದು ಎರಡು ರೀತಿ ಇಲ್ಲ, ಮತ್ತೆ ಪ್ರೋಟೋಟೈಪ್ ಯಾವುದು ಅಲ್ಲ, ಹೊಸ ಹೊಸ ಕಥೆಗಳು, ಹೊಸ ಹೊಸ ಜನ, ಹೊಸ ರೀತಿ, ಹೊಸ ಅಪ್ಲಿಕೇಶನ್ನು, ಹೊಸ ರೀತಿ ಮಾಡೋದು. ನಾಳೆ ದಿವಸ ಅದನ್ನು ನೋಡೋಣ. ಮೂರನೇ ಅಧ್ಯಾಯದ ಕಥೆ ಏನಿದೆ, ಅದರಲ್ಲಿ ಯಾವ ತತ್ವವನ್ನು ಹೇಳ್ತಾರೆ, ಮತ್ತು ಮೂರನೇ ಅಧ್ಯಾಯಕ್ಕೆ ಅದಕ್ಕೆ ಏನು ಲಿಂಕ್ ಇದೆ, ಮತ್ತೆ ಮೂರನೇ ಅಧ್ಯಾಯದ ಕಥೆಗೂ ಮೂರನೇ ಅಧ್ಯಾಯದ ಭಗವದ್ಗೀತೆಯ ತತ್ವಕ್ಕೂ ಹೇಗೆ ಸಂಬಂಧ ಇದೆ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ. ನಿನ್ನೆ ಹೇಳಿದೆ ಗೀತಾ ಮಹಾತ್ಮೆ ಏನು ಪ್ರವಚನ ಆಗ್ತಾ ಇದೆ, ಬಹುಶಃ ಮುಗಿಯೋದು 6-7 ಅಧ್ಯಾಯ ಮುಗಿಬಹುದು ಅಷ್ಟೇನೆ. ಅದು ಇಡೀ ಭಗವದ್ಗೀತಾ ಮಹಾತ್ಮೆ ಪುಸ್ತಕ ಸಿಗ್ತದೆ ನಮ್ಮ ಪ್ರತಿಷ್ಠಾನದಿಂದ, ಇಡೀ ಪುಸ್ತಕ 3-4 ಸತಿ ರಿಪ್ರಿಂಟ್ ಆಗಿ ಬಂದಿದೆ ಈಗಾಗಲೇನೆ, ಅದು ಸಿಗುತ್ತೆ. ಬಹಳ ಕಡಿಮೆ ಬೆಲೆ ಸಿಗುತ್ತೆ, ಮತ್ತೆ ಈ ರಿಪ್ರಿಂಟ್ ಆದರೆ ಭಾರಿ ಜಾಸ್ತಿ ಆಗುತ್ತೆ, ಬಹಳ ಕಡಿಮೆ ಬೆಲೆ ಸಿಗುತ್ತೆ, ಬೇಕಾದವರು ಉಪಯೋಗ ಪಡಿಬಹುದು. ಜೊತೆಗೆ ಒಂದು ವರ್ಷದಿಂದ ನಮ್ಮ ಸಂಸ್ಥೆಯಿಂದ ಶ್ರೀ ವ್ಯಾಸಪತ್ರ ಅಂತ ಒಂದು ಮಂತ್ಲಿ ಮ್ಯಾಗಜಿನ್ ಪ್ರಾರಂಭ ಆಗಿದೆ. ಪ್ರತಿ ತಿಂಗಳ ಮುಖ್ಯ ಕಾರ್ಯಕ್ರಮ